ஸ்ரீகுருப்பியோ யோந்தஃ ப்ரவிஷ்ய மமவாசமிமாம் ப்ரசுப்தாம் சஞ்சீவயத்யகில சக்திதரஸ்வதாம்னா அன்யாம்ஸ்ய ஹஸ்தசரண ஸ்ரவணத்வகாதீன் ப்ராணான் நமோ பகவதே புருஷாய துப்யம் ஜெயதி ஹரிரசிந்த்யஹ சர்வதேவைக வந்த்யஹ பரமகுருரபீஷ்டாவாப்திதஃ சஜ்ஜனானாம் நிகில குணகணார்ணோ நித்ய நிர்முக்த தோஷஃ சரசிஜ நயனோசௌ ஸ்ரீபதிர் மனதோ நஹ யஸ்மாத் ப்ரஹ்மேந்திர ருத்ராதி தேவதானாம் ஸ்ரீயோபி ச ஞானஸ்ஃபூர்த்தி சதா தஸ்மை ஹரயே குரவே நம. வியாசாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நம. லசத்து ஸ்ரீமதானந்ததீர்த்தேந்துர்ணோ ஹ்ருதம்பரே யத்வச்சந்திரிகா ஸ்வாந்தசந்தாபம் வினிகிருந்ததி வாணிதே கரவாண்யம்ப சரணௌ ஹ்ருதி சர்வதா மத்வாக்கியசரணிர்பூயாத் ஸ்ரீமதாச்சாரிய பாவகா ஹராய பஜகாரிஷ்ட ஹராய புரவைரிணே பவாய பவதே பூயாத் சிவாய சிரசா நம. உமேஷாத்யா சுராவோகம் ஈடே சேதோபிமானினஹ யூயம் சர்வே ப்ரகுருதா மனோமே மத்வபாவகம் ஸ்ரீமத்வஹ கல்பவ்ருட்சஸ்து ஜயார்யஹ காமதுக் ஸ்மிருதஹ சிந்தாமணிஸ்து வ்யாசார்யஹ முனித்ரயமுதாஹ்ருதம் வாதிராஜகுரூன் வந்தே ரகூத்தமகுரூன் ததா ராகவேந்திரான் ததா சர்வான் சத்குரூன் பிரணதோஸ்மியஹம். ஸ்ரீ குருப்யோ நம. ஹரி ஓம். நாராயணாய பரிபூர்ண குணார்ணவாய விஸ்வோதய ஸ்திதிலயோன்நியதி பிரதாய ஞானப்பிரதாய விபுதாசுர சௌக்கிய துக்க சத்காரணாய விததாய நமோ நமஸ்தே. நாராயணம் சுரகுரும் ஜெகதேகநாதம் பக்தப்ரியம் சகலலோக நமஸ்கிருதஞ்ச த்ரைகுண்யவர்ஜிதமஜம் விபுமாத்யமீஷம் வந்தே பவக்ன மமராசுர சித்தவந்தியம். நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயமுதீரயே. ஆனந்த தீர்த்த பரநாமவதி திருதீயா பைமீ தனு மருதாஹ கதா பரஸ்யா. ஸ்ரீமதாச்சாரியரு மகாபாரத தாத்பரிய நிர்ணயத்தில் ராமாயண தாத்பரிய நிர்ணயவன்னு மாடுத்தா ஹேக பகவந்தனாத ஸ்ரீராம தன்ன சங்கல்பக்கனுசாரவாகி தானு வனவாசக்கே ஹொரட்டித்தானே ஆ மூலகவாகி தானு சத்ய சங்கல்ப அந்த தோரிஸ்தா இத்தானே யாவ உத்தேசக்கோஸ்கர அவதார மாடித்தானோ ஆ உத்தேசவன்னு சாதனை மாடலுக்கு ஹொரட்டித்தானே அது லோகதொடகே நின்னு ஹேடிதந்தே தெக்வா சுதுஸ்தஜ சுரேப்சித ராஜ்ய லட்சுமீம் தர்மிஷ்ட வாரிய வச்சசா யதகாதரண்யம் மாயாமிருகம் தைத ஏப்சித மன்மதாவத் வந்தாமகே புருஷதே சரணாரவிந்தம். ஸ்வத தானு தேவதைகளு வைஸ்தக்கத்த சாம்ராஜ்யவன்னு திருணப்பிராயவாகி பிட்டு ஹோக்தான். ஏகே யாவதே ஒன்று சம்பத்து முதலாதவர்களிகிந்த ஒன்று தத்துவ தொட்டது மௌல்ய தொட்டது ஒன்று பகவந்த தோரிஸ்தான். சம்பத்து முதலாதவர்களு அஸ்திர நஸ்வர மௌல்யங்களு சாஸ்வத அதனை தோரிஸ்தா இத்தானே பகவந்த. ஆ காலக்கு பித்ருதேவோபவ அந்த ஹேடிதாக ನಮಗೆ ಅನರ್ಥವಾದರೆ ಏನು ಮಾಡಬೇಕು ಅಂದರೆ ಆ ಕಾಲಕ್ಕೆ ನೋಡೋದಕ್ಕಾಗ ಅನಿಸುತ್ತೆ ಮುಂದೆ ಎಷ್ಟು ಒಳ್ಳೆಯದಾಗುತ್ತೆ ಅದನ್ನು ತೋರಿಸ್ತಾರೆ. ಯಾವುದೇ ಒಂದು ಧರ್ಮಾನುಷ್ಠಾನ ಮಾಡೋ ಕ್ಷಣದ ವ್ರತ ಉಪವಾಸಗಳು ಮಾಡಬೇಕಾದ್ರೆ ಕಷ್ಟ, ಅದರ ಫಲ ಎಷ್ಟು. ವಿದ್ಯಾರ್ಥಿ ಓದ್ತಾನೆ, ಓದಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಓದ್ತಾರೆ, ವಾರಾನ್ನ ಮಾಡಿಕೊಂಡು ಹೋದಾಗ ಎಷ್ಟು ಕಷ್ಟಾಗುತ್ತೆ, ಮುಂದೆ ದೊಡ್ಡ ಅಧಿಕಾರಿ ಆದಾಗ ಎಷ್ಟು ಖುಷಿಯಾಗುತ್ತೆ. ಆದ್ದರಿಂದ ಪ್ರತಿಯೊಂದು ಸಾಧನೆಯ ಹಿನ್ನೆಲೆಯಲ್ಲಿ ಸ್ವಲ್ಪ ಕ್ಲೇಶ ಇರುತ್ತೆ ಅಂತ ತೋರಿಸ್ಲಿಕ್ಕೆ ಪರಮಾತ್ಮ ಏನು ಮಾಡ್ತಾರೆ, ಅವನಿಗೆ ಕ್ಲೇಶ ಇಲ್ಲ, ಆ ಕ್ಲೇಶವನ್ನು ಸಹಿಸ್ಕೋಬೇಕು ಮನುಷ್ಯ ಅಂತ ತೋರಿಸ್ಲಿಕ್ಕೆ ಕಷ್ಟ ಮಾಡಿ ತಾನು ವನವಾಸಕ್ಕೆ ಹೊರಟಿದ್ದಾನೆ. ಆ ಸಮಯಕ್ಕೆ ಭರತ ನೋಡ್ತಾನೆ, ಅರ್ಥ ಮಾಡಿಕೊಡ್ತಾನೆ. ಭಗವಂತನಾಗಿ ರಾಮ ಹಾಗೆ ಮಾಡಿದರೆ ಭಗವದ್ಭಕ್ತನಾಗಿ ಭರತ ಹಾಗೆ ಮಾಡ್ತಾನೆ. ತಾಯಿಯ ತಪ್ಪನ್ನು ಅರ್ಥ ಮಾಡಿಕೊಂಡ, ಹಠ ತೊಟ್ಟ, ಎಂಥ ಕೆಲಸ ಮಾಡಿದ್ದಿ ನೀನು, ರಾಮನಂತಹ ಮಹಾನುಭಾವನನ್ನು ನೀನು ಕಾಡಿಗೆ ಕಳಿಸಿದ್ದೀಯಲ್ಲ, ರಾಜ್ಯ ಸಲ್ಲಬೇಕಾಗಿದ್ದ ಆತನಿಗೆ, ನನಗಲ್ಲ. ಇದು ಭರತ ಒಪ್ಪಿಸಿದ ನ್ಯಾಯ. ಇದು ಒಂದು ನ್ಯಾಯ, ನಾನು ತಾಯಿ ವ್ಯಾಮೋಹದಿಂದ ನಾನು ಕೊಟ್ಟಿದ್ದಾಳೆ, ಆದರೆ ನ್ಯಾಯವಾಗಿ ತಾನು ಬರತಕ್ಕಂಥದ್ದಲ್ಲ. ಇದನ್ನು ಭಗವಂತ ಭರತ ತೋರಿಸಿಕೊಡ್ತಾನೆ. ಇದು ಸರಿಯಲ್ಲ, ಅಯೋಧ್ಯೆಯ ರಾಜನಾಗಲಿಕ್ಕೆ ರಾಮ ಅಲ್ಲ, ಅನರ್ಹ ಅಂತ ತಿಳ್ಕೊಂಡಿದ್ದೀಯಲ್ಲ. ತ್ರಯಾಣಾಮಪಿ ಲೋಕಾನಾಂ ರಾಘವೋ ರಾಜ್ಯಮರ್ಹತಿ, ಇದು ಭರತನ ಮಾತು. ಇಡೀ ಮೂರು ಲೋಕಕ್ಕೆ ಸ್ವಾಮಿ ನಮ್ಮ ರಾಮ. ಅವನನ್ನು ಅಯೋಧ್ಯೆ ಒಬ್ಬ ಎಂಥ ತಮಾಷೆ ಅಂತ ಕೇಳಿದರೆ, ಆಲ್ ಇಂಡಿಯಾ ಪ್ರೆಸಿಡೆಂಟ್ ಆಗೋನ್ನ ಜಿಲ್ಲಾ ಪರಿಷತ್ ಪ್ರೆಸಿಡೆಂಟ್ಶಿಪ್ ಸೋಲಿಸಿಬಿಟ್ರೆ ಹಾಗೋ ಹಾಗೆ ಎಂದರೂ ಸಾಧ್ಯ ಉಂಟಾ? ಭಗವಂತನಿಗೆ ಯಾವ ದುಷ್ಟಾಂತವೂ ಅಲ್ಲ, ಅವನ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, ಒಂದು ಕಾಲಕ್ಕಲ್ಲ, ಸಾರ್ವಕಾಲಿಕವಾದ ಸರ್ವೇಶ್ವರ ಪರಮಾತ್ಮ. ಭರತ ತಾಯಿಯನ್ನು ಬೈತಾನೆ ಇಲ್ಲಿ ನೋಡಿ. ಮಾತೃದೇವೋಭವ, ರಾಮದೇವರು ಹೇಗೆ ನೋಡಿಕೊಂಡು ಭರತ ಹೇಗೆ ನೋಡಿಕೊಡುತ್ತಾನೆ. ತಾಯಿ ಮೇಲೆ ಗೌರವ ಇದೆ, ತಾಯಿ ಮಾಡಿದ ತಪ್ಪನ್ನು ಸರಿಪಡಿಸ್ತಾನೆ, ಇದು ಗಮನಿಸಬೇಕು. ಗೌರವ ಅಂದರೆ ಮೆಕ್ಯಾನಿಕಲಿ ಫಾಲೋ ಮಾಡೋದು ಗೌರವ ಅಲ್ಲ, ಯಾಂತ್ರಿಕವಾದ ಗೌರವವನ್ನು ಗೌರವ ಅಂತ ಕರೆಯೋದಿಲ್ಲ. ಆ ಗೌರವದ ಹಿನ್ನೆಲೆಯಲ್ಲಿ ತತ್ವ ಇರಬೇಕು. ಅದೇ ಮಗು ಮಲಗಿದೆ, ಮರು ದಿವಸ ಬೆಳಗಾದ ಪರಿಚಯ ಇದೆ, ಪ್ರೀತಿಯಿಂದ ಹಾಗೆ ಮರಲಿ ಅಂತ ಬಿಟ್ಟುಬಿಟ್ರೆ ಫೇಲಾಗಿಬಿಡ್ತಾನೆ ಅವನು. ಎಬ್ಬಿಸಿ ಇದನ್ನು ಮಾಡಿ ಬೈದೆಬ್ಬಿಸ್ತಾರೆ. ನೋಡಿದರೆ ಏನಿದು, ತಂದೆಯಾಗಿ ತಾಯಿಯಾಗಿ ಮಾಡ್ತಾರಲ್ಲ ಅಂತ ಅನಿಸುತ್ತೆ. ಮುಂದೆ ನೋಡಿದರೆ ಅವನು ಒಳಿತಿಗೆ ಕಾರಣವಾಗುತ್ತೆ. ತಾಯಿ ಉಪಕಾರ ನೆನೆಸ್ತಾನೆ, ತಂದೆ ಉಪಕಾರ ನೆನೆಸ್ತಾನೆ. ಆದ್ದರಿಂದ ತಂದೆ ತಾಯಿಗಳು ಯೋಗ್ಯ ರೀತಿಯಲ್ಲಿ ನಡ್ಕೊಂಡಾಗ ಮಾತನ್ನು ಪೂರ್ತಿ ನಡೆಸೇ ಬಿಡಬೇಕು. ಆದರೆ ತಪ್ಪಾದಾಗ ಅದರ ಪ್ರತಿಭಟನೆ ಮಾಡಬೇಕು ಅಂತ ತೋರಿಸೋದಕ್ಕೆ, ಅದನ್ನು ಸಾತ್ವಿಕ ಪ್ರತಿಭಟನೆ. ಮತ್ತೆ ಭರತನ ಪ್ರತಿಭಟನೆ ಅಂತದ್ದು ತಾತ್ವಿಕ ಪ್ರತಿಭಟನೆ, ನೀನು ಮಾಡಿದ್ದನ್ನು ಸರಿ ಮಾಡಿದೆ ಅಂತ ರಾಮದೇವರ ಹತ್ರ ಹೊರಡ್ತಾನೆ. ಅದೆಲ್ಲ ಬೇಕಾದಷ್ಟು ಸಮಾರಂಭ ನಡೆಯುತ್ತೆ. ರಾಮದೇವರ ಹತ್ರ ಹೋಗ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ರಾಮ ಎಷ್ಟು ತಪ್ಪಾಗಿದೆ ನನ್ನ ತಾಯಿಯಿಂದ, ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ, ರಾಜ್ಯ ನಿನಗೆ ನನಗಲ್ಲ ಅಂತ ಶುರು ಮಾಡ್ತಾನೆ. ಅಲ್ಲಿ ಆಚಾರ್ಯರು ಒಂದು ಮಾತನ್ನು ಹೇಳ್ತಾರೆ, ರಾಮದೇವರು ಲೋಕದೃಷ್ಟಿಯಿಂದ ದಶರಥನ ಮರಣ ಇನ್ನೂ ಕೂಡ ರಾಮದೇವರಿಗೆ ಗೊತ್ತಿದ್ದಿಲ್ವಂತ ಲೋಕದೃಷ್ಟಿಯಲ್ಲಿ. ಭರತ ಬಂದು ಹೇಳಿದ ಮೇಲೆ ಓ ಅಂತ ರಾಮದೇವರು ಲೋಕದೃಷ್ಟಿಯಲ್ಲಿ ನಡ್ಕೊಂಡು ಬಿಟ್ಟು ಆ ಸಮಯದಲ್ಲಿ ಏನು ಮಾಡಿದರಂತೆ, ಶ್ರುತಿಶತಭಿಹಿತ ಪ್ರೇತ ಕಾರ್ಯಾಣಿ ಕೃತ್ವಾ, ತಂದೆಗೆ ಮಾಡಬೇಕಾದ ಕಾರ್ಯಗಳನ್ನೆಲ್ಲ ಮಾಡ್ತಾರೆ. ನೆನಪಿರಬೇಕು, ರಾಮದೇವರು ಸ್ವಂತ ತಂದೆಯೇ ಇಲ್ಲ, ತಾನೇ ಜಗತ್ತಿನ ತಂದೆ, ಪಿತೃಕಾರ್ಯವನ್ನು ಮಾಡಿ ತೋರಿಸ್ತಾನೆ, ಇದನ್ನು ಜಗತ್ತಿಗೆ ಸಂದೇಶ ಕೊಡ್ತಾನೆ. ತಂದೆ ತಾಯಿಯ ಮಾತನ್ನು ನಡೆಸಿದಷ್ಟು ಮುಖ್ಯನೋ, ಮುಂದೆ ಶ್ರಾದ್ದ ಪಕ್ಷಾದಿಗಳನ್ನು ಮಾಡಬೇಕಾದ್ದು ಅಷ್ಟೇ ಮುಖ್ಯ. ಶ್ರಾದ್ದ ಪಕ್ಷ ನಿತ್ಯ ತರ್ಪಣ ಬ್ರಹ್ಮಯಜ್ಞಾಂಗ ತರ್ಪಣ ಕೊಡಲೇಬೇಕು. ಅದು ತಂದೆ ತಾಯಿಗಳಿಗೆ ಮಕ್ಕಳು ಮಾಡತಕ್ಕಂಥ ಶ್ರೇಷ್ಠವಾದಂಥ ಒಂದು ಸೇವೆ ಎಂಬುದನ್ನು ಪರಮಾತ್ಮ ತಿಳಿಸಿಕೊಟ್ಟು ತಾನೆಲ್ಲ ಮಾಡಿದನಂತೆ. ಇವತ್ತು ನಾವು ಗಯಾಕ್ಕೆ ಹೋದರೆ ಆ ಕಡೆ ರಾಮಗಯ ಅಂತ ಇದೆ, ಈ ಕಡೆ ಗಯ ವಿಷ್ಣು, ಆ ಕಡೆ ರಾಮಗಯ ಅಂತ ಕರೀತಾರೆ. ಅಲ್ಲಿ ರಾಮದೇವರು ತಂದೆಯ ಕಲ್ಯಾಣಕ್ಕೋಸ್ಕರವಾಗಿ ಶ್ರಾದ್ದ ಮಾಡಿದ ಜಾಗ ಅಂತ ತೋರಿಸ್ತಾರೆ. ಈ ಮೂಲಕವಾಗಿ ಸ್ವತಃ ತಾನು ಹೇಳ್ತಾನೆ, ಯದ್ಯದಾಚರತಿ ಶ್ರೇಷ್ಠ ತತ್ತದೇ ವೇತರೋ ಜನ ಅಂತ ಹೇಳ್ತಾ ಅದನ್ನು ಮಾಡಿ ತೋರಿಸಿ ಲೋಕಕ್ಕೆ ಧರ್ಮ ಶಿಕ್ಷಣವನ್ನು ಮಾಡ್ತಾನೆ. ಅದನ್ನೆಲ್ಲ ಅರ್ಥ ಮಾಡಿಕೊಂಡ ಮೇಲೆ ಯಾರೂ ಸಹ ಶ್ರಾದ್ದ ಪಕ್ಷ ಬಿಡತಕ್ಕಂಥ ಮೂರ್ಖತನವನ್ನು ಮಾಡಬಾರದು. ಯಾರೋ ಬಿಡು ಅಂತ ಹೇಳ್ತಾರೆ, ಯಾರೋ ಬಿಟ್ಟಿದ್ದಾರೆ ಅನ್ನೋ ನಮಗೆ ಅದು ಮಾದರಿ ಆಗಬಾರದು. ಅಯೋಗ್ಯರಿಗೆ ಮಾದರಿ ಆಗಬಹುದೇ ಹೊರತು ಯೋಗ್ಯರಿಗೆ ಯೋಗ್ಯರ ಕಾರ್ಯ ಮಾದರಿ ಆಗಬೇಕು, ಅಯೋಗ್ಯರ ಕಾರ್ಯ ಅಲ್ಲ. ಅದನ್ನು ರಾಮದೇವರು ತೋರಿಸಿಕೊಟ್ಟು ಆಮೇಲೆ ಭರತ ನಿನ್ನನ್ನು ಹೋಗು ಅಂತ ಹೇಳ್ತಾರೆ. ಭರತ ಹೋಗಲಿಕ್ಕೆ ಇಷ್ಟಪಡೋದಿಲ್ಲ, ರಾಜ್ಯನೇ ಕೊಡ್ತೀನಿ ಅಂತ ಭರತ, ವನವಾಸನೇ ಮಾಡ್ತೀನಿ ಅಂತ ರಾಮದೇವರು. ಇದು ಜೀವಾದ ಆದರ್ಶ ಅಣ್ಣ ತಮ್ಮಂದಿರು ಅಂತ ಹಾಗೆ ಇಬ್ಬರು ಜಗಳಾಡ್ತಿದ್ದಾರೆ. ಆ ಜಗಳ ನನಗೆ ನನಗೆ ಅಂತ ಜಗಳ ಅಲ್ಲ, ನಿನಗೆ ನಿನಗೆ ಅಂತ ಜಗಳಾಡ್ತಾ ಇದ್ದಾರೆ. ಕೊನೆಗೆ ಭರತನ ಒಂದು ಸಾಧನೆ ಎಲ್ಲಿಗೆ ಬಂತು ಅಂತ ಕೇಳಿದರೆ, ರಾಮ ನೀನು ಯಾತಕ್ಕೆ ಬರೋದಿಲ್ಲ, ತಂದೆ ಮಾತನಾಡಿಸ್ಬೇಕು, ನಾನು ಬರೋದಿಲ್ಲ. ಭರತ ಆಗಿ ಹೇಳ್ತಾನೆ, ಹಾಗಿದ್ದರೆ ರಾಮ ತಂದೆ ಮಾತನ್ನು ನಡೆಸೋಣ, ನಾನು ಕಾಡಿಗೆ ಹೋಗ್ತೇನೆ, ನೀನು ರಾಜ್ಯಭಾರ ಮಾಡು ಅಂತ ಹೇಳ್ತೇನೆ. ನಾನು ಕಾಡಿಗೆ ಹೋಗಿ ನೀನು ರಾಜ್ಯಭಾರ ಮಾಡು. ಈ ಮಾತನ್ನು ಭರತ ಬಾಯಲ್ಲಿ ಹೇಳೋದಿಲ್ಲ, ವನವಾಸಕ್ಕೆ ರೆಡಿಯಾಗೇ ಬಂದುಬಿಟ್ಟಿದ್ದಾನೆ. ಆಗಲೇ ಜಟಾ ಚೀರಧರನಾಗೇ ಬಂದಿರ್ತಾನೆ. ಹೇಗೋ ನಾನು ಹೊಡ್ತಾ ಇದ್ದೇನೆ, ತಮ್ಮ ಮಾಡಿದರೆ ಅಣ್ಣ ಮಾಡಿದಾಗುತ್ತೆ, ಶಿಷ್ಯಕೃತಂ ಗುರುಕೃತಂ ಭವತಿ ಅಂತ ಒಂದು ನ್ಯಾಯ. ನಾನು ವನವಾಸ ಮಾಡಿದರೆ ನೀನು ಮಾಡಿದಾಗೂ ಆಗುತ್ತೆ, ಆದರೆ ನಾನು ರಾಜ್ಯ ಆಡಿದ್ರೆ ನೀನು ಆಡಿದಾಗೋದಿಲ್ಲ, ಆದ್ದರಿಂದ ನೀನು ರಾಜ್ಯಭಾರ ಮಾಡಲೇಬೇಕು ಅಂತ ಹೇಳಿದಾಗ ಆಗ ರಾಮದೇವರು ಹೋಗ್ತಾರೆ. ಆಯಿತು ಭರತ, ಬರ್ತೇನೆ. ಈಗಲ್ಲ, ದ್ವಿಗುಣಿತ ಶರದಾಂ ಸಪ್ತಕೇತು ಅಭ್ಯತೀತೆ ಕರ್ತೈತ ತೇವಚೋಹಂ ನಾತ್ರ ಕಾರ್ಯ ಶಂಕ. ನಾನು 14 ವರ್ಷ ಕಳಿಬೇಕು, ಆಗ ಬರ್ತೇನೆ. ಇದು ಭರತನ ತ್ಯಾಗದ ಫಲ. ಇದು ರಾಮದೇವರನ್ನು ಕಾಡಿಗೆ ಕಳಿಸಲಿಕ್ಕೆ ಕೈಕೇಯ ಒಂದು ಮಾತು ಸಾಕಾಯಿತು, ಆದರೆ ವಾಪಸ್ ಕರೆತರಬೇಕಾದ್ರೆ ಭರತನ ತ್ಯಾಗ ಬೇಕಾಯಿತು. ಒಂದು ವಸ್ತುವನ್ನು ಕಳ್ಕೊಳ್ಳೋದು ಭಾರಿ ಸುಲಭ, ಪಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಹೇಳ್ತಾನೆ. ಪಡ್ಕೊಳ್ಳೋದು ಭಾರಿ ಶ್ರಮ ಪಡಬೇಕು, ಭರತನಂತಹ ಮಹಾನುಭಾವನಿಂದ ಮಾತ್ರ ಸಾಧ್ಯವಾಗಿತ್ತು. ತಕ್ಷಣ ಆಯಿತು ಅಂತ ಹೇಳಿ ಹಠ ತೊಟ್ಟಾಗ ರಾಮದೇವರು ಬರ್ತೇನೆ ಅಂತ ಒಪ್ಕೋತಾರೆ. ಅದು 14 ವರ್ಷ ಆದಮೇಲೆ ಬರ್ತೇನೆ ಅಂತ ಹೇಳ್ತಾರೆ. ಆಗ ಭರತ, ಹಾಗಿದ್ದರೆ ನಾನು ಅಲ್ಲಿಯವರೆಗೂ ಕಾಯ್ತೇನೆ ನಿನ್ನ, ನಾನು ರಾಜ್ಯಭಾರವನ್ನು ನಾನಂತೂ ಮಾಡೋದೇ ಇಲ್ಲ, ರಾಜ್ಯಭಾರ ಮಾಡೋದು ನಾನಲ್ಲ, ನಿನ್ನ ಪ್ರತಿನಿಧಿಯಾಗಿ ರಾಜ್ಯಭಾರವನ್ನು ಮಾಡ್ತೇನೆ ಅಷ್ಟೇನೆ, ಆದರೆ ಸಿಂಹಾಸನದಲ್ಲಿ ಕೂಡೋದು ನಾನಲ್ಲ, ನಿನ್ನ ಪಾದುಕೆಗಳನ್ನು ಕೊಡು ಅಂಥೇಳಿ ಪಾದುಕೆಗಳನ್ನು ಎಸ್ಕೊಂಡು ಅದನ್ನು ಸಿಂಹಾಸನ ಮೇಲಿಟ್ಟು ನಾಹಂ ರಾಜ, ನಾನು ರಾಜನಲ್ಲ, ರಾಮನೇ ರಾಜ ಅಂತ ಹೇಳಿ ಅಷ್ಟು ದೀಕ್ಷೆಯಿಂದ ರಾಜ್ಯಭಾರವನ್ನು ಮಾಡ್ತಾನೆ ಭರತ. ಇದು ಭರತನ ತ್ಯಾಗ. ರಾಮ ಈತ ಕಾಮ ನೆನಪಿರಬೇಕು, ಭರತ ಕಾಮನ ಅವತಾರ, ಕಾಮ ಭರತ, ರಾಮ ಭಗವಂತ, ಭಗವತ ಭಗವಂತ, ಕಾಮ ರಾಮ. ಇಲ್ಲಿ ಭರತ ರಾಮನ ಕಾಲಿಗೆ ಬಿದ್ದು ಯಾಚನೆ ಮಾಡಿದಾಗ ಕಾಮ, ಆಗ ರಾಮ ಬರ್ತಾನೆ. ಅಂದರೆ ಕಾಮ ಸೋಲಬೇಕು, ಅದನ್ನೇ ಮಾಫಲೇಶು ಕದಾಚಾರ ಅಂತ ಹೇಳಿದ್ದ. ಮಾಫಲೇಶು ಕದಾಚಾರ, ಕಾಮ ಭಗವಂತನಿಗೆ ಸೋತಾಗ ಆಗ ಭಗವಂತ ಬರ್ತಾನೆ. ನಮ್ಮಲ್ಲಿ ಕಾಮನೇ ಗೆದ್ದು ಬಿಡುತ್ತೆ, ದೇವರೇ ಅಂದರೆ ಅದು ಕೊಡು ಇದು ಕೊಡು ಅಂತ ಕೇಳ್ತೇವೆ, ನಿನ್ನ ಬಿಟ್ಟು ಅಂತ ಅರ್ಥ. ಅಂದರೆ ದೇವರು ಬೇಡ ಅಂತ ಆಯ್ತಲ್ಲ ನಮಗೆ ಈಗಾಗಲೇ. ಆದ್ದರಿಂದ ದೇವರು ದೂರ ಆಗ್ತಾನೆ, ವಸ್ತು ನಮಗೆ ಕೊಟ್ಟು ಬಿಡ್ತಾನೆ. ಇದು ನಮಗೆ ಎಂದೂ ಕೂಡ ದೇವರನ್ನು ನಾವು ಫಲ ಏನು ಫಲ ಕೇಳಿದರೂ ಕೂಡ ದೇವರಿಗಿಂತ ಫಲ ದೊಡ್ಡದು ಅಂತ ತಿಳ್ಕೊಂಡಾಗ ಆಯ್ತು ನಾವೀಗ. ಅದಕ್ಕೆ ವಾದಿರಾಜ ಸ್ವಾಮಿಗಳು ಕಂಚಿ ವರದರಾಜನ ಮುಂದೆ ನಿಂತು ಪ್ರಾರ್ಥನೆ ಮಾಡ್ತಾರೆ. ಯಾಚೇ ವರದರಾಜತ್ವಾಂ ಕಾಂಚೀಸೇಹ ನಕಿಂಚನ, ವರದರಾಜ ನಿನ್ನಾನೇನು ಕೇಳೋದೇ ಇಲ್ಲ, ಒಂದು ಕೇಳ್ತೇನೆ, ಚೇತನಾ ಚೇತನ ಜಗದ್ವರಂ ತ್ವಾಮೇವ ದೇಹಿಮೆ, ನಿನ್ನನ್ನೇ ಕೊಟ್ಟು ಬಿಡುತ್ತಾರೆ, ಇನ್ನೇನು ಬೇಡ ಅಂತ ಹೇಳಿಬಿಡ್ತಾರೆ. ಇಂಥ ಪ್ರಾರ್ಥನೆ ಮಾಡ್ತಕ್ಕಂಥ ಏಕಾಂತ ಭಕ್ತರು ಅಂತ ಕರೀತಾರೆ. ಅವರಿಂದ ಆಗ್ತಕ್ಕಂಥ ಸಾಧನೆಯನ್ನೇ ಅದನ್ನು ಏನು ಕೇಳ್ತಾರೆ, ಆಗ ದೇವರು ಕೇಳಿದ್ರೆ ಎಲ್ಲ ಕೇಳ್ತಾ ಲೆಕ್ಕ. ಶಿವಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ, ಊಟ ಕೇಳಿದ ಮೇಲೆ ನೀರು ಉಪ್ಪು ಗಿಪ್ಪು ಹೇಳಬೇಕು, ಎಲ್ಲ ಬಂದಿರುತ್ತೆ ಅದರೊಳಗೆ. ಇಲ್ಲ ಒಂದೊಂದು ಕೇಳಿದ್ರೆ ಒಂದೇ ಉಳಿದು ಬರೋದೇ ಇಲ್ಲ, ಅಂದರೆ ಒಂದನ್ನು ಕೇಳಿದ್ರೆ ಎಲ್ಲ ಬರೋದಾದರೆ ಒಂದೇ ದೇವರ ಪ್ರಸಾದ ಅಷ್ಟೇ. ಭಗವತ್ ಪ್ರೀತಿಯನ್ನು ಯಾರು ಬಯಸ್ತಾರೋ ಅವರಿಗೆ ಸಿಗದಿದ್ದೇ ಇಲ್ಲ, ಬೇರೆ ಏನು ಬಯಸ್ತಾರೋ ಅವ್ರಿಗೆ ಭಗವತ್ ಪ್ರೀತಿಯೇ ಸಿಗೋದಿಲ್ಲ, ಇದು ಉಳಿಯೋದಿಲ್ಲ ಮುಂದೆ. ಭರತನ ತ್ಯಾಗ ಇಷ್ಟ ಆಯಿತು. ಅಲ್ಲಿಂದ ರಾಮದೇವರು ಕೊಟ್ಟರಂತೆ, ಆಚಾರ್ಯ ಒಂದು ವಿಷಯ ಹೇಳ್ತಾರೆ, ಎಂಥ ಪಾದುಕೆ ಕೊಟ್ಟರು ರಾಮದೇವರು ಅಂದರೆ ಪೌರಟಂ ಪಾದಪೀಠಂ, ಚಿನ್ನದ ಪಾದುಕೆಗಳನ್ನು ಕೊಟ್ಟರು. ಇದು ಗಮನಿಸಬೇಕಾದ ಅಂಶ, ಚಿನ್ನದ ಪಾದುಕೆಗಳನ್ನು ಕೊಟ್ಟರು. ಸುಮ್ಮನೆ ಕಥೆ ಕೇಳ್ಕೊಂಡು ಹೋದ್ರೆ ಸಮಸ್ಯೆ ಇಲ್ಲ, ರಾಮ ಹೊರಟದು ವನವಾಸಕ್ಕೆ, ಅಲ್ಲಿ ಚಿನ್ನದ ಪಾದಕ್ಕೆ ಎಲ್ಲಿಂದ ಬಂತು? ಇದು ಸೂಕ್ಷ್ಮ ವಿಚಾರ, ಚಿನ್ನದ ಪಾದಕ್ಕೆ ಎಲ್ಲಿಂದ ಬಂತು? ಕೈಕೈ ಹೇಗೆ ಬಿಟ್ಲು? ವನವಾಸಕ್ಕೆ ಹೋಗೋರು ಆ ರೀತಿ ಮಾಡ್ಕೊಂಡು ಹೋಗ್ತಾರಾ? ಯಾತ್ರೆಗೆ ಹೋಗೋರು ಫ್ಲಾಸ್ಕ್ ಇಸ್ಕು ತೊಗೊಂಡು ಯಾತ್ರೆಗೆ ಹೋದ್ರೆ ಏನು ಗತಿ? ಅದಕ್ಕೋಸ್ಕರ ಇವ್ರು ತಾ ಯಾರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೋಸ್ಕರ ಫ್ಲಾಸ್ಕ್ನಲ್ಲಿ ಕಾಫಿ ಹಾಕಿಕೊಂಡು ಮೆಟ್ರೋ ಹೊದ್ಕೊಂಡು ಹೋದರೆ ಇವನು ಉಳಿದವರು ಕೊಲ್ತಾನೆ ಹೊರ್ತಾನೆ, ಸಾಯೋದಿಲ್ಲ ಅಂತ ಅರ್ಥ. ಇವತ್ತು ವನವಾಸಕ್ಕೆ ಹೋಗೋದು ಪದ್ಧತಿ ಇರ್ತದೆ. ರಾಮದೇವ್ರು ಹೀಗೆ ಹರಡ್ಕೊಟ್ರು, ಚಿನ್ನದ ಪಾದಕ್ಕೆ ಹೊರಟ್ಕೊಂಡು ಹೊರಟ್ರು ಹೇಗೆ, ಕೈ ಕೈ ಬಿಟ್ಲು ಹೇಗೆ ಅಂತ ಕೇಳಿದರೆ ಉಳಿದವ್ರಿಗೆ ಉತ್ತರ ಗೊತ್ತಿಲ್ಲ, ಅವ್ರಿಗೆ ಬಯ್ಯೋದೊಂದೇ ಗೊತ್ತು, ಉತ್ತರ ಗೊತ್ತಿರೋದಿಲ್ಲ. ಸ್ಪಷ್ಟ ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ, ಅದನ್ನೇ ಆಚಾರ್ಯರು ಪೌರಟಂ ಪಾದಪೀಠಂ ಅಂತ ಸೂಚನೆ ಮಾಡ್ತಾರೆ. ಭರತ ರಾಮದೇವನ ವಾಪಸ್ ಕರೆತರಬೇಕು, ತನ್ನಿಂದ ಅನ್ಯಾಯವಾಗಿದೆ, ತಾಯಿ ಮಾಡಿದ ತಪ್ಪು ತನ್ನ ತಪ್ಪಿದ್ದ ಹಾಗೆ ಲೆಕ್ಕ, ರಾಮನನ್ನು ರಾಜವೈಭವದಿಂದ ಕರ್ಕೊಂಡು ಬರಬೇಕು ಅಂತ ಸಂಕಲ್ಪ, ಅಷ್ಟೆಲ್ಲ ಒಯ್ಯಲಿಕ್ಕೆ ಅವಕಾಶ ಇಲ್ಲ. ಈಗ ಅದು ಪಾದಕೆಗಳನ್ನಾದರೂ ಒಯ್ಯೋಣ ಅಂದರೆ ಚಿನ್ನದ ಪಾದಕ್ಕೆ ಭರತ ಒಯ್ದಿದ್ದನೇ ಹೊರತು ರಾಮದೇವರು ಹಾಕ್ಕೊಂಡು ಹೋಗಿರಲಿಲ್ಲ. ಚಿನ್ನದ ಪಾದಕೆಗಳನ್ನು ಒಯ್ದು ಕೇಳಲಿಕ್ಕೆ ಅಂತ ಹೊರಟಿರ್ತಾರೆ. ಈಗ ರಾಮದೇವರು ಒಂದು ಸರ್ತ ಹಾಕ್ಕೊಂಡು ಕೊಡ್ತಾರೆ, ಅದನ್ನು ತರ್ತಾನೆ ಹೊರತು ರಾಮದೇವರು ಚಿನ್ನದ ಪಾದಕ ಹಾಕ್ಕೊಂಡು ಹೋಗಿರಲಿಲ್ಲ. ಅಂದರೆ ಇದೆಲ್ಲ ದೇವರಿಗೆ ಏನು ಹೇಳಬೇಕಾಗಿಲ್ಲ, ನಾವು ಆತ ಮುಟ್ಟಿದ್ದೇ ಚಿನ್ನ, ಆ ವಿಚಾರ ಬೇರೆ, ಆದರೆ ಧರ್ಮವನ್ನು ತೋರಿಸ್ತಾನಾದ್ರಿಂದಾಗಿನೇ ರಾಮದೇವರು ಹಾಕ್ಕೊಂಡು ಹೋಗಿದ್ದು ಚಿನ್ನದ ಪಾದಕ್ಕೆ ಅಲ್ಲ, ಕೊಟ್ಟಿದ್ದು ಮಾತ್ರ ಚಿನ್ನದ ಪಾದಕ್ಕೆ ಹೌದು. ಅದನ್ನು ಭರತ ಸ್ವೀಕಾರ ಮಾಡ್ತಾನೆ, ಅಯೋಧ್ಯೆಗೆ ಹೋಗ್ತಾನೆ, ಪ್ರತಿಜ್ಞೆ ಮಾಡಿ ಹೋಗ್ತಾನೆ, ರಾಮ ನಾನು 14 ವರ್ಷ ಕಾಯ್ತೇನೆ, ನೀನು ಅಲ್ಲಿಗೂ ಬರದೆ ಹೋದರೆ ಹುತಭುಜಿ ಪತನಂ, ನಾನು ಅಗ್ನಿಯಲ್ಲಿ ಹಾರಿ ಪ್ರಾಣ ಬಿಡ್ತೇನೆ ಅಂತ ಹೇಳಿದರೆ ಇಷ್ಟು ಹಠ ಇರಬೇಕು ಭಕ್ತನಿಗೆ, ಆಗ ದೇವರು ಬರ್ತಾನೆ ಅಂತ ಹೇಳಿದ್ದಾರೆ. ಕ್ಯಾಶುವಲ್ ಆಗಿದ್ದರೆ ದೇವರು ಬರೋದಿಲ್ಲ. ಇವತ್ತು ಕ್ಯಾಶುವಲ್ ಹೋಗೋದು ಎಂದೂ ಉನ್ನತ ಅಂಕಗಳು ತಗೊಳ್ಳೋದಿಲ್ಲ, ಬರೀ ಪಾಸಾದರೆ ಭಾರಿ ಪುಣ್ಯ ಅಷ್ಟೇನೆ, ಅದನ್ನೇ ಹಠ ಹಿಡಿದು ಹೋದಾಗ ಮಾತ್ರ ಗುರಿ ಸಾಧನೆಯಾಗೋದು. ಭರತನ ಹಠ ಇದು, ಯಾವಾಗಲೂ ಅಗ್ರಿಮೆಂಟ್ ಮಾಡ್ಕೋತಾರೆ, ಸುಮ್ಮನೆ ಅಗ್ರಿಮೆಂಟ್ ಕೊಂಡು ಅರ್ಥ ಇಲ್ಲ, ಪೆನಾಲ್ಟಿ ಕ್ಲಾಸ್ ಇರಬೇಕು ಅದಕ್ಕೊಂದು, ಪೆನಾಲ್ಟಿ ಕ್ಲಾಸ್ ಇದ್ದವರು ಅಗ್ರಿಮೆಂಟ್ ಯಾರು ಮಾಡ್ಕೋ, ವಿಧಾನಸೌಧ ತಗೋತೀವಿ ಅಂತ ಅಗ್ರಿಮೆಂಟ್ ಮಾಡ್ಕೋಬೋದು, ಅಷ್ಟೇನು ತೊಂದರೆ ಇಲ್ಲ. ಅದರಿಂದ ತಗೊಳ್ಳೋದ್ರೆ ಏನಾಗಬೇಕು ಅಂತ ಹೇಳಬೇಕು ಅದಕ್ಕೆ, ರಾಮ ನೀನು ಬರೋದ್ರೆ ಪ್ರಾಣ ಬಿಟ್ಟು ಬಿಡ್ತೇನೆ ಅಂತ ಹೇಳ್ತಾನೆ. ಇದು ನಿಜವಾಗಲೂ ದೇವರ ಬಗ್ಗೆ ತೋರಿಸ್ತಕ್ಕಂಥ ಧರ್ಮ, ಅದು ಗೌರವ. ಅದಕ್ಕೆ ಟೀಕಾರ್ಯಾರು ಹೇಳಬೇಕಾದ್ರೆ ದೇವರಲ್ಲಿ ಭಕ್ತಿ ಮಾಡೋದು ಅಂದ್ರೇನು? ಪರಮೇಶ್ವರ ಭಕ್ತಿರ್ನಾಮ ನಿರವಧಿಕ ಅನಂತ ಅನವದ್ಯ ಕಲ್ಯಾಣ ಗುಣತ್ವ ಜ್ಞಾನಪೂರ್ವಕ ಸ್ವಾತ್ಮ ಆತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ. ಈ ಮಾತು ಸುಧಾದ, ಈ ಮಾತು ಇಡೀ ಭಕ್ತಿಯ ಸ್ವರೂಪವನ್ನೇ ತೆಗೆದಿಡ್ತಕ್ಕಂಥ ಮಾತು. ಸ್ವಾತ್ಮ ಆತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ, ತಾನು ತನ್ನ ದೇಹ ತನ್ನ ಹೆಂಡತಿ ಮಕ್ಕಳು ಪರಿವಾರ ಎಲ್ಲದಕ್ಕಿಂತ ಹೆಚ್ಚು ದೇವರಲ್ಲಿ ಭಕ್ತಿ ಮಾಡಬೇಕು. ಅವಾಗ ಏನು ಹೇಳ್ತಾರೆ, ಪ್ರಾಣ ಕೊಡೋದು ಅಂತ ಹೇಳ್ತಾರೆ. ಅದನ್ನು ಭರತ ಮಾಡ್ತಾರೆ. ನಾವೆಲ್ಲ ಯಾರ್ಯಾರಿಗೋ ಪ್ರಾಣ ಕೊಡೋದನ್ನು ಸಿಗ್ತಾರೆ, ದೇವರಿಗೋಸ್ಕರ ಪ್ರಾಣ ಕೊಡಬೇಕು. ದೇಶಕ್ಕೋಸ್ಕರ ಪ್ರಾಣ ಕೊಟ್ಟರೆ ಹುತಾತ್ಮ ಅಂತ ಕರೀತಾರೆ. ದೇಶಕ್ಕೋಸ್ಕರ ಪ್ರಾಣ ಕೊಡೋನು ಹುತಾತ್ಮ, ದೇವರಿಗೋಸ್ಕರ ಪ್ರಾಣ ಕೊಟ್ಟರೆ ಅವನು ಮಹಾತ್ಮ ಅಂತ ಹೆಸರು. ಇವತ್ತು ಮಹಾತ್ಮ ಅಂದರೆ ದೇವರನ್ನು ಒಪ್ಪಿದಾಗ ಮಹಾತ್ಮ, ತ್ಯಾಗ ಮಾಡಿದಾಗ ಮಹಾತ್ಮ. ಭರತ ಮಹಾತ್ಮ, ಆತನ ಕಥೆ ಶ್ರೇಷ್ಠವಾದ ಕಥೆ. ಕಾರಣ ಒಂದು, ಭರತ ಕಾಮನಾವತಾರ, ಒಳಗಡೆಗೆ ಆತನಲ್ಲಿ ಸ್ವತಃ ಭಗವಂತನ ಪ್ರದ್ಯುಮ್ನ ರೂಪದ ಆವೇಶ ಬೇರೆ ಇತ್ತು. ಅಲ್ಲಿಂದ ಭರತ ಹೊರಟು 14 ವರ್ಷಗಳ ಕಾಲ ಕಾಯ್ತಾನೆ. ನಾಹಂ ರಾಜ ರಾಮೋ ರಾಜ ಅಂತ ಭಾವನೆಯಿಂದ ನಡೆಸ್ತಾನೆ. ಅದನ್ನೇ ಕರ್ಮಯೋಗ ಅಂದರೆ ಅದೇನೆ, ನಾಹಂಕರ್ತ ಹರಿಕರ್ತ, ನಾಹಂ ರಾಜ ರಾಮೋ ರಾಜ. ಇದು ಭರತನ ಅನುಸಂಧಾನ. ನಾವೇನು ಮಾಡಿದರೂ ಕೂಡ ದೇವರು ಮಾಡಿಸ್ತ, ದೇವರು ಮಾಡಿಸ್ತ, ನಾವೆಲ್ಲ ಒಂದು ನಿಮಿತ್ತ ಮಾತ್ರ ಹೊರತು ಸ್ವತಂತ್ರ ಕರ್ತ ದೇವರೇನೇ. ಈ ಭಾವನೆ ಯಾವಾಗ ನಮ್ಮಲ್ಲಿ ಹೆಚ್ಚೆಚ್ಚು ಸ್ಪಷ್ಟವಾಗ್ತಾ ಹೋಗ್ತದೋ ಆಗ ಮೋಕ್ಷ ಹತ್ರ ಆಗುತ್ತಾ ಹೋದ ಹೇಳ್ತಾರೆ. ಮುಕ್ತಿ ಹತ್ರ ಆಗೋದು ಅನುಸಂಧಾನ ಇಂಟೆನ್ಸಿಫೈ ಆಗ್ತಾ ಹೋದಂತೆ ಮುಕ್ತಿ ನಮಗೆ ಹತ್ರ ಆಗ್ಲಿಕ್ಕೆ ಶುರುವಾಗುತ್ತೆ. ಫಲಾಪೇಕ್ಷೆ ಬಿಡೋದು ಅಂದ್ರೆ ಒಂದೇ, ಮೋಕ್ಷಕ್ಕೆ ಹೋಗೋದು ಅಂದ್ರೆ ಒಂದೇ, ಫಲಾಪೇಕ್ಷೆ ಮಾಡೋದು ಅಂದ್ರೆ ಒಂದೇ, ಮೋಕ್ಷ ದೂರ ಮಾಡಿಕೊಳ್ಳೋದು ಅಂದ್ರೆ ಒಂದೇ. ಭರತನ ತ್ಯಾಗ, ಭರತೋ ಭಕ್ತಿ ಭರಿತಃ, ಸಂಗ್ರಹ ರಾಮಾಯಣದಲ್ಲಿ ನಾರಾಯಣ ಪಂಡಿತ ಆಚಾರ್ಯರು ಭರತನನ್ನು ಭಕ್ತಿ ಭರಿತಃ ಅಂತ. ಭರತ ಭರಿತ, ಯಾವುದರಿಂದ ಭರಿತ? ಭಕ್ತಿಯಿಂದ ಭರಿತನಾದವರು ಭರತ. ಇವತ್ತು ತಾತ್ಪರ್ಯ ನಿರ್ಣಯಕ್ಕೆ ತುಂಬ ವ್ಯಾಖ್ಯಾನಗಳು ಉಂಟು. ಅದರಲ್ಲಿ ಸಂಗ್ರಹ ರಾಮಾಯಣ ಕೂಡ ಒಂದು ದೃಷ್ಟಿಯಿಂದ ವ್ಯಾಖ್ಯಾನ. ಆಚಾರ್ಯ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ಶ್ಲೋಕರೂಪ ವ್ಯಾಖ್ಯಾನ ಇದ್ದಂತೆ ಇದೆ ರಾಮಾಯಣದ ಭಾಗಕ್ಕೆ. ನಾರಾಯಣ ಪಂಡಿತಾಚಾರ್ಯ ಅವರಿವರಲ್ಲ, ಸುಮಧ್ವ ವಿಜಯ ಬರೆದ ಮಹಾನುಭಾವರು. ಸಂಗ್ರಹ ರಾಮಾಯಣದಲ್ಲಿ ಆಚಾರ್ಯರ ಮಾತುಗಳು ತುಂಬ ವಿಶೇಷವಾದ ವಿವರಗಳನ್ನು ಕೊಡುವ ಮೂಲಕವಾಗಿ ಅಪೂರ್ವವಾಗಿ ರಾಮದೇವರ ಕಥೆಯನ್ನು ನಮಗೆ ಮುಟ್ಟಿಸಿದ್ದಾರೆ. ಅವರ ಮಾತಿಗೆ ಎಷ್ಟು ಬೆಲೆ ಇದೆ ಅಂದರೆ ಆಚಾರ್ಯನ ಕಣ್ಣಾರೆ ಕಂಡವರು, ಅವರ ಚರಿತ್ರೆಯನ್ನು ಬರೆದವರು. ಅದು ಇಡೀ ಸಮಾಜದಲ್ಲೇ ನಮ್ಮ ಪರಂಪರೆಯಲ್ಲಿ ಅತ್ಯಂತ ಅಧಿಕೃತವಾದಂಥ ಮಧ್ವ ಚರಿತ್ರೆಯಾಗಿ ಮಾನ್ಯವಾಗಿದೆ. ಅಂಥ ಮಹಾನುಭಾವರು ಬರೆದ ಕೃತಿ ಅಂದರೆ ಸಂಗ್ರಹ ರಾಮಾಯಣಕ್ಕೆ ಎಷ್ಟು ಮಹತ್ವ ಇದೆ ನೋಡಬೇಕು. ಇದು ತುಂಬ ವಿಚಾರಗಳನ್ನು ನಾವು ಅಲ್ಲಿಂದ ಇಲ್ಲಿ ತಗೊಂಡು ಹೋದಿದ್ದಾಗ ಇವೆಲ್ಲ ಸ್ಪಷ್ಟವಾಗಿರುತ್ತೆ. ಆಚಾರ್ಯರು ಹೇಗೆ ಟೀಕೆ ಬೀರ್ತಕ್ಕಂಥ ಕಾರ್ಯವನ್ನು ಟೀಕಾರಾಗಿ ಬಿಟ್ಟರೋ, ಕೆಲವು ಕೃತಿಗಳನ್ನು ವಿವರಣೆ ಮಾಡ್ತಕ್ಕಂಥ ಕೆಲಸ ಕೆಲವು ಕೆಲವರು ಬಿಟ್ಟಿದ್ದಾರೆ. ಈ ರಾಮಾಯಣದ ಭಾಗದ ವಿವರಣೆ ನಾರಾಯಣ ಪಂಡಿತರ ಪಾಲಿನ ದೊಡ್ಡ ಭಾಗ್ಯ. ಅವರು ನಿರ್ವಹಣೆ ಮಾಡಿದ್ದಾರೆ ಕೆಲಸವನ್ನು. ಮುಂದೆ ರಾಮದೇವರು ಸಂಚಾರ ಮಾಡ್ತಾ ಮಾಡ್ತಾ ಆ ಕಡೆ ಹೊರಡ್ತಾರೆ, ಭರತ ಈ ಕಡೆ ಹೋಗಿ ವಾಸ ಮಾಡ್ತಾ ಇರ್ತಾನೆ. ಮುಂದೆ ಕೆಲವು ದಿವಸದ ಮೇಲೆ ಸಂಚಾರ ಮಾಡ್ತಿರ್ಬೇಕಾದ್ರೆ ಮುನಿಗಳು ಬರ್ತಾರೆ. ಶರಭಂಗ, ಇಲ್ಲಿ ಕಥೆಯ ಕ್ರಮದಲ್ಲೂ ಹೇಳ್ತಾ ಇಲ್ಲ, ಕಥೆಯೂ ಹೇಳ್ತಾ ಇಲ್ಲ, ಅಲ್ಲಲ್ಲಿ ಘಟ್ಟಗಳನ್ನು ಅಷ್ಟೇ ಹೇಳೋದು. ಶರಭಂಗ ಅಂತ ಮುನಿ ಇರ್ತಾರೆ, ರಾಮದೇವರನ್ನು ನೋಡ್ತಾರೆ, ಭಾರಿ ಭಾರಿ ಸಂಭ್ರಮ ಪಡ್ತಾರೆ. ರಾಮ ನನಗೆ ಅಪ್ಪಣೆ ಕೊಡು, ನಾನಿನ್ನ ದೇಹತ್ಯಾಗ ಮಾಡ್ತೇನೆ ಅಂತ ಹೇಳ್ತಾರೆ. ನಾನು ದೇಹತ್ಯಾಗ ಮಾಡ್ತೇನೆ, ಹೊರಟು ಹೋಗ್ತೇನೆ ಅಂತ ಹೇಳ್ತಾರೆ. ಏನಿದು ರಾಮದೇವರನ್ನು ಕಂಡು ದೇಹತ್ಯಾಗ ಮಾಡಿ ಅಂತ ಕೇಳ್ತೇನೆ ಅಂದರೆ ಅಲ್ಲೆಲ್ಲ ವಿವರಗಳನ್ನು ಕೊಡ್ತಾರೆ. ಶರಭಂಗ ಮುನಿಗಳು ವಾನಪ್ರಸ್ಥಾಶ್ರಮದಲ್ಲಿದ್ದವರು. ವಾನಪ್ರಸ್ಥಾಶ್ರಮದಲ್ಲಿದ್ದವರು ತಮ್ಮ ದೇಹ ತುಂಬ ಜೀರ್ಣವಾದಾಗ, ಇನ್ನೇನು ನಿಯತಕರ್ಮಾನುಷ್ಠಾನ ಮಾಡಲಿಕ್ಕೆ ಬರೋದಿಲ್ಲ ಅಂತ ಸ್ಥಿತಿ ಬಂದಾಗ ಅವರು ದೇಹತ್ಯಾಗ ಮಾಡಬಹುದು ಅಂತ ಹೇಳಿದ್ದಾರೆ. ಇದು ಒಂದು ಶಾಸ್ತ್ರದಲ್ಲಿ ಬಂದಿರೋ ಒಂದು ದಯಾಮರಣ ದಯಾಮರಣ ಅಂತ ಹೇಳೋ ಪದ್ಧತಿ ಉಂಟು. ಮನುಷ್ಯ ಬದುಕಿರ್ತ ಮನೆಯವರು ಕೋರ್ಟಿಗೆ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ ಸಾಯಕ್ಕೆ ಅನುಮತಿ ಕೊಡಿ ಅಂತ ಹೇಳಿಬಿಟ್ಟು, ಗೊತ್ತಾಯ್ತಾ? ಹಾಗೆ ಸತ್ರ ಅವನು ಕೇಸ್ ಆಗುತ್ತೆ. ಅನುಮತಿ ಇದ್ದಾಗ ಕೇಸ್ ಆಗೋದಿಲ್ಲ, ಅದಕ್ಕೆ ಅನುಮತಿ ಕೊಡಿ. ಇವರು ಅನುಮತಿ ಕೊಡಲಿಕ್ಕೆ ಇವರು ಯಾರು ಪಾಪ, ಅವರೆಲ್ಲ ಸಾಯೋರೆ, ಆದ್ದರಿಂದ ಉಪಯೋಗ ಇಲ್ಲ. ಶಾಸ್ತ್ರ ಹೇಳ್ತದೆ ಯಾವಾಗಲೂ ಸಾಯೋದಕ್ಕೆ ಅನುಮತಿ ತಗೊಂಡು ಸತ್ತರೆ ಅದು ಪಾಪ ಆಗೋದಿಲ್ಲ. ಹಾಗೆ ಸತ್ರ ಪಾಪ, ಅದು ಅನುಮತಿ ತಗೊಂಡು ಸತ್ರ ಪಾಪ ಆಗೋದಿಲ್ಲ. ಅನುಮತಿ ಯಾರು ಕೊಡಬೇಕು? ಕಾಂಪಿಟೆಂಟ್ ಪರ್ಸನ್ಸ್ ಕೊಡಬೇಕು. ಯಾರ್ಯಾರು ಅನುಮತಿ ಕೊಡಲಿಕ್ಕೆ ಬರೋದಿಲ್ಲ? ಇವತ್ತು ಲೀವ್ನ ಕ್ಲರ್ಕ್ ಸ್ಯಾಂಕ್ಷನ್ ಮಾಡ್ತಾರೆ, ಆಫೀಸರ್ ಸ್ಯಾಂಕ್ಷನ್ ಮಾಡ್ತಾರೆ, ನೀವು ಕ್ಲಾಸ್ ಮಾಡಿದ್ರೆ ಅವ್ನ ಮನೆಗೆ ಹೋಗ್ತಾರೆ, ಅಷ್ಟೇ. ಪರ್ಮನೆಂಟ್ ಲೀವ್ ಆಗುತ್ತೆ ಅವನಿಗೆ, ಮತ್ತೇನು ಯೋಚನೆ ಇರೋದಿಲ್ಲ. ಹಾಗೆಲ್ಲ ಮಾಡೋಗಿಲ್ಲ, ಅದು ಶಾಸ್ತ್ರ ಹೇಳ್ತದೆ. ನಾವೆಲ್ಲ ಪ್ರಶ್ನೆ ಕೇಳ್ತಿರ್ತಾರೆ, ತುಂಬ ಮುದುಕರಾಗಿರ್ತಾರೆ. ಯಾವುದೋ ಒಂದು ಊರಿಗೆ ಹೋದಾಗ ಒಬ್ಬ ಹೆಂಗಸು ಹಣ್ಣನ್ನು ಮುದುಕಿ ವಿಚಿತ್ರ ರೋಗ, ಆಕೆ ಬಂದು ಹೇಳ್ತಾರೆ, ಆಚಾರ್ಯ ಯಮದೇವ್ರು ಮರ್ತು ಬಿಟ್ಟಿದ್ದಾರೆ ನನ್ನ ಅಂತ. ಯಮದೇವ್ರು ಮರ್ತು ಬಿಟ್ಟಿದ್ದಾರೆ, ಅಕೌಂಟ್ ಇಲ್ಲ, ಹೋಗ್ಬಿಟ್ಟಿದೆ ನಂದು, ಕರ್ಕೊಂಡಿದ್ದೇ ಇಲ್ಲ ನನ್ನ ಈಗ ಅಂತ ಕೇಳಿದ್ರು ಎಷ್ಟು ಸಂಕಟ ಪಡ್ತಿರ್ಬೇಕು. ತಾಯಿಯಾಗಿಲ್ಲ, ಆತ್ಮಹತ್ಯೆ, ಮಹಾದೋಷ. ಆಚಾರ್ಯ ನಿರ್ಣಯದಲ್ಲಿ ಮುಂದೆ ಒಂದು ಕಡೆ ಹೇಳ್ತಾರೆ, ಮತಿಪೂರ್ವಂ ದೇಹಹಾನಾತ್ ಪಾಪಂ ಮಹದವಾಪ್ಯತೆ. ನಾವು ಆತ್ಮಹತ್ಯೆ ಮಾಡಿಕೊಂಡು ದೊಡ್ಡ ಪಾಪ ಕಾರ್ಯ ಅದು. ದಿನ ಬೆಳಗಾದ ರೈತರ ಆತ್ಮಹತ್ಯೆ ಬರ್ತಾನೆ ಇರುತ್ತೆ. ಮತ್ತೆ ಆತ್ಮಹತ್ಯೆ ಒಂದು ಅದೊಂದು ಸಮಸ್ಯೆಯ ಪರಿಹಾರ ಅಲ್ಲ, ಭಾರಿ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ. ಆತ್ಮಹತ್ಯೆ ದೊಡ್ಡ ಸಮಸ್ಯೆ, ಎಷ್ಟೋ ಜನ್ಮಗಳ ಕಾಲ ಅವನು ಪಿಶಾಚಿಯಾಗಿ ಹುಟ್ಟಬೇಕಾಗುತ್ತೆ, ನೆನಪಿರಬೇಕು. ಆತ್ಮಹತ್ಯೆಗೆ ಮನಸ್ಸು ಹಾಕಬಾರ್ದು. ತುಂಬ ಕಷ್ಟಪಡ್ತೇವೆ ಅಂದರೆ ಅದಕ್ಕಿಂತ ಕಷ್ಟ ಬೇರೆ ಅಲ್ಲಲ್ಲ ಇದು. ಈ ಕಷ್ಟ ಎಷ್ಟೋ ವಾಸಿ ಇದಕ್ಕೆ, ಅದು ಕಷ್ಟ ಕಂಪೇರ್ ಮಾಡಿಕೊಂಡ್ರೆ ತುಂಬ ವಾಸಿ ಇದೆ. ಆದ್ದರಿಂದ ಎಷ್ಟೋ ಜನ್ಮದ ಪಾಪ ಕಳೆಯಲಿಕ್ಕೆ ಒಂದು ತಪಸ್ಸಿದ್ದಾಗಿ, ತುಂಬ ದುಃಖ ಬಂದರೆ ಮನುಷ್ಯನಿಗೆ ಅದನ್ನು ತಪಸ್ಸು ಅಂತ ಭಾವಿಸಬೇಕು ಅಂತ ಹೇಳ್ತಾರೆ. ಚಳಿ ಬಿಸಿಲು ಮಳೆ ಗಾಳಿಗಳ ನಿಂದಿಸದೆ, ಆಗ ನಮ್ಮ ಜೀವನಕ್ಕೆ ತಪ ಅರ್ಥ ಆಗ್ತದಾಗ ತಪಸ್ಸು. ಇವತ್ತು ಯುದ್ಧದಲ್ಲಿ ಹೋಗ್ತಾರೆ, ಅದು ಎರಡು ಜನ ಅವನ್ನ ಸ್ಮರಣೆ ಮಾಡ್ತಾರೆ, ಅದು ಒಂದು ತಪಸ್ಸದು, ದೇಹತ್ಯಾಗ ಅವರಿಗೆ ತಪಸ್ಸಾಗುತ್ತೋ, ಕಷ್ಟಗಳನ್ನು ಸಹಿಸೋದು ತಪಸ್ಸದು. ಆದರೆ ಕೆಲವರಿಗೆ ಪ್ರಾಣ ಬಿಡ್ಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಫಸ್ಟ್ ಏನಾಗಬೇಕು, ಅವರು ವಾನಪ್ರಸ್ಥ ಆಶ್ರಮದಾಗಿರ್ಬೇಕು ಫಸ್ಟ್. ಅವರು ಇಲ್ಲದೆ ಹೋದ್ರೆ ಅವಕಾಶ ಇಲ್ಲ. ವಾನಪ್ರಸ್ಥರಾಗಿದ್ದು ಮೊದಲು ಬ್ರಹ್ಮಚರ್ಯ ಆಶ್ರಮ, ಆಮೇಲೆ ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಆಮೇಲೆ ಯತ್ಯಾಶ್ರಮ, ನಾಲ್ಕು ಹಂತಗಳು. ವಾನಪ್ರಸ್ಥರಾಗಿ ವಾಸ ಮಾಡೋರು ಅಲ್ಲೂ ಕೂಡ ಧರ್ಮ ಬಿಡಾಗಿಲ್ಲ. ಅನೇಕರು ವಾನಪ್ರಸ್ಥರಾಗೋದು ಅಂದರೆ ಇನ್ಮೇಲೆ ಆರಾಮಾಗಿ ತಿಳ್ಕೊಂಡ್ಬಿಟ್ಟಿರ್ತಾರೆ. ಆರಾಮ ಅಲ್ಲ ಅದು, ಇನ್ನೂ ಹೆಚ್ಚು ಕಮಿಟ್ಮೆಂಟ್ ಅದು. ವಾನಪ್ರಸ್ಥರ ಮೊದಲ ಡ್ಯೂಟಿ ಅಂದರೆ ಅವ್ರು ಬೇಯಿಸಿದ ಪದಾರ್ಥನೇ ತಿನ್ನಬಾರದು. ಫಸ್ಟ್ ಮುಗಿದೋಯ್ತು, ಬೇಯಿಸಿದ ಪದಾರ್ಥ ತಿನ್ನಬಾರದು. ಬರೀ ಹಸಿ ಪದಾರ್ಥ ಋಷಿಗಳ ಆಹಾರ ಅಂದರೆ ಋಷಿಗಳ ಆಹಾರ ಅಷ್ಟೇ. ಧರ್ಮಾಚರಣೆ ತಪ್ಪ ಹಾಗೆ ಇಲ್ಲ. ವೈಷ್ಣವ್ಯವಾದಿಗಳು ಬಿಡಾಗಿಲ್ಲ, ಅವರು ವೈಷ್ಣವ್ಯವಾದಿಗಳನ್ನ ಮಾಡಬೇಕು. ದೇವ್ರ ಪೂಜೆ ಎಲ್ಲರೂ ಮಾಡಲೇಬೇಕು. ಅವರು ಅಡುಗೆನೇ ಮಾಡಿರೋದ್ರಲ್ಲಿ ಯಾಕೆ ವೈಷ್ಣವ್ಯ ಅಂತ ಕೇಳಿದರೆ, ನೀವು ತಿಂತೀರಿ ಅಂದರೆ ಮಾಡಬೇಕು ಅಂತ ಅರ್ಥ. ತಿನ್ನವರಿಗೆ ಮಾಡ್ತಾನೇ ಇರಬೇಕು. ಹಾಗೆ ಏನು ಮಾಡಬೇಕು, ಹಣ್ಣು ಹಂಪಲಿಂದಲೇ ವೈಷ್ಣವ್ಯ ಮಾಡಬೇಕಂತ, ಅದು ಬಹಳ ಮುಖ್ಯ. ಏನು ಮಾಡೋಕ್ಕಾಗಲಿಲ್ಲ, ಲಾಸ್ಟ್ ಸ್ಟೇಜ್ ಬಂದೋಯ್ತು. ಇನ್ನೇನು ಮಾಡೋಕ್ಕಾಗಲಿಲ್ಲ, ಏನು ಮಾಡಬೇಕು ಅಂದರೆ ಆಗ ದೇಹ ತ್ಯಾಗ ಮಾಡ್ಬೋದು, ದೇಹ ಬಿಟ್ಟು ಬಿಡ್ಬೋದು. ಇಲ್ಲೆಲ್ಲ ನೇಣು ಹಾಕ್ಕೊಂಡು ಸಾಯಬಾರ್ದು, ಫ್ಯಾನ್ ನೇಣು ಹಾಕ್ಕೊಂಡ ಬೆಂಕಿಯಲ್ಲಿ ಬಿದ್ದ, ಅವೆಲ್ಲ ದೇಹ ತ್ಯಾಗ ಅಲ್ಲ. ಅನೇಕ ಪದ್ಧತಿಗಳು ಹೇಳ್ತಾರೆ. ಪ್ರಯಾಗಕ್ಕೆ ಹೋಗಿ ತ್ರಿವೇಣಿ ಸಂಗಮದಲ್ಲಿ ದೇಹ ತ್ಯಾಗ ಮಾಡಬಹುದು, ಅಥವಾ ಬದರಿಗೆ ಹೋಗಿ ಅಲ್ಲಿಂದ ಉರುಳಿ ದೇಹ ತ್ಯಾಗ ಮಾಡಬಹುದು. ಅವೆಲ್ಲ ಇದರಲ್ಲಿರಬೇಕು. ಕೆಲವು ಹೇಳ್ತಾರೆ, ಕೆಲವು ಇನ್ಶೂರೆನ್ಸ್ ಬರಬೇಕಾದ್ರೆ ಎಲ್ಲೋ ಪ್ರೈವೇಟ್ ವೆಹಿಕಲ್ ದಾರಿಯಲ್ಲೋರು ಇನ್ಶೂರೆನ್ಸ್ ಕೊಡೋದಿಲ್ಲ ಅಪಘಾತ ಆದರೆ. ವ್ಯಾಲಿಡ್ ಲೈಸೆನ್ಸ್ ಇರೋ ಟ್ರಾವೆಲರ್ಸ್ ಹೋದ್ರೆ ಮಾತ್ರ ಕೊಡೋದು, ಇಲ್ದೋ ಎಲ್ಲೆಲ್ಲ ಹೋದರೂ ಕೊಡೋದಿಲ್ಲ. ಅದೇ ರೀತಿ ಕಳ್ಳ ಇನ್ಶೂರೆನ್ಸ್ ಮಾಡಿ ಕಳ್ತನ ಕೊರಗತಿ ಏನಾಗುತ್ತೆ? ಈಗ ಪೊಲೀಸ್ ಎನ್ಕೌಂಟ್ರಲ್ಲಿ ಸತ್ತರೆ ಎಲ್ಲಿ ಲೈಫ್ ಇನ್ಶೂರೆನ್ಸ್ ಬರೋಕ್ಕೆ ಸಾಧ್ಯ ಉಂಟಾ? ಸಾಧ್ಯ ಇಲ್ಲ. ಅದಕ್ಕೆ ಅನುಮತಿ ಇರಬೇಕು, ವ್ಯಾಲಿಡ್ ಸ್ಥಾನದಲ್ಲಿ ಸಾಯ್ಬೇಕು. ಆ ಕಾಲಕ್ಕೆ ದೊಡ್ಡವರು ಅನುಮತಿ ತಗೋಬೇಕು, ಮತ್ತೆ ಸ್ಪೆಷಲ್ ಆಗಿ ಅನುಮತಿ ತಗೋಬೇಕು ಅದಕ್ಕೆ. ಆ ರೀತಿ ಸಾಯ್ಬೇಕು. ವಾಲಂಟರಿ ರಿಟೈರ್ಮೆಂಟ್ಗೆ ಅನುಮತಿ ತಗೊಂಡ್ರು ತಾನೇ ತೊಗೊಂಡ್ಬಿಟ್ರೆ ಕೊಡೋದಿಲ್ಲ. ಆಬ್ಸೆನ್ಸ್ ಆಗ್ತದೆ, ಆಬ್ಸೆನ್ಸ್ ಆಗ್ತದೆ ಹೊರತು ವಾಲಂಟರಿ ಆಗೋದಿಲ್ಲ. ಅದು ಪರ್ಮಿಷನ್ ತೊಗೊಂಡೋದ್ರೆ ಮಾತ್ರ ವಿ ಆರ್ ಎಸ್ ಆಗೋದು. ಇದು ವಿ ಆರ್ ಎಸ್ ಇದ್ದಾಗ, ಇಷ್ಟಪಟ್ಟು ದೇಹ ಬಿಡೋದು ವಿ ಆರ್ ಎಸ್ ಇದ್ದಾಗ ಅಷ್ಟೇ. ಅದು ಅನುಮತಿ ತಗೋಬೇಕು. ಆದರೆ ರಾಮದೇವರು ನೋಡಲಿಕ್ಕೆ ಕಾಯ್ತಾ ಇದ್ರು ಅವರು. ರಾಮದೇವರು ಬಂದರು. ಜೀವ ಅದಕ್ಕಿಂತ ದೊಡ್ಡ ಇನ್ನೇನಿದೆ? ದೇವರನ್ನೇ ಕಂಡ್ರಲ್ಲ ಇನ್ನೇನು, ಅದೇ ಲಾಸ್ಟ್ ಸ್ಟೇಜ್. ಅದು ದೇವರನ್ನೇ ಕಂಡ ಮೇಲೆ ಇನ್ನೇನು ಯೋಚನೆ, ರಾಮ ನೇನು ಹೊರಡ್ತೇನೆ ಅಂಥೇಳಿ ಚಿತೆ ಸಿದ್ಧ ಮಾಡ್ಕೊಂಡ್ಬಿಟ್ಟಿದ್ರಂತೆ ಆಗಲೇ ಅವರು. ರಾಮದೇವರ ಎದುರಿಗೇನೆ ನಮಸ್ಕಾರ ಮಾಡಿ ಚಿತೆಯಲ್ಲಿ ಹಾರಿಬಿಟ್ಟು ದೇಹ ಬಿಟ್ಟು ಹೊರಟೋಗಿಬಿಟ್ರಂತೆ. ಇದು ರಾಮದೇವರಿಂದ ದೇವರು ಅಂತ ಪ್ರೂವ್ ಮಾಡ್ತಾರೆ. ಇದು ಮುಖ್ಯ. ಅದು ರಾಮದೇವರನ್ನು ನಾರಾಯಣ ಅಂತ ಪ್ರೂವ್ ಮಾಡಿ ಸಂತತಂ ಚಿಂತ ಏನಂತಂ ಮಂತಕಾಲೇ ವಿಶೇಷತಃ. ದೇವರು ಚಿಂತನೆ ಮಾಡಿ ಪ್ರಾಣ ಬಿಟ್ಟರೇನೆ ಸದ್ಗತಿ. ದೇವರು ನೋಡ್ತಾ ನೋಡ್ತಾ ಪ್ರಾಣ ಬಿಡ್ತಾರೆ ಪುಣ್ಯಾತ್ಮರು. ಶರಭಂಗ, ಶರ ಅಂದರೆ ಬಾಣ, ಬಾಣ ಅಂದರೆ ದೇಹ, ನಿರ್ವಾಣ ಅಂತ ಹೇಳಿ ಅಷ್ಟರ ಅರ್ಥ ಬರೀತಾರೆ. ಏತದ್ ಬಾಣ ಮವಷ್ಟಭ್ಯ ಉಪನಿಷತ್ತಿನ ಮಾತು. ಬಾಣ ಅಂದರೆ ದೇಹ, ಶರಭಂಗ ದೇಹಭಂಗ, ಲಿಂಗಭಂಗ ಆಗ್ತಕ್ಕಂಥ ಮೋಕ್ಷಕ್ಕೆ ಹೋಗ್ತಾರೆ ಪುಣ್ಯಾತ್ಮರು. ಶರಭಂಗರ ಕಥೆಯಲ್ಲಿ ನಮಗೆ ಅನೇಕ ತತ್ವಗಳಿದೆ. ಬರೀ ಪ್ರಾಣ ಬಿಡಬೇಕು ಅಂತ ತತ್ವ ಅಲ್ಲ, ಕೊನೆಯವರೆಗೂ ನಾವು ನಮ್ಮ ಸಾಧನೆ ಮಾಡಿಕೊಂಡೇ ಇರಬೇಕು ಅನ್ನೋ ತತ್ವ ಹೇಳ್ತಾರೆ. ಯಾವುದು ಕಾರಣಕ್ಕೂ ಕಾಂಪ್ರಮೈಸ್ ಮಾಡ್ಕೊಳ್ಳೋ ತತ್ವದಲ್ಲಿ ಬರೋದಿಲ್ಲ. ಡ್ರೈವರ್ ಇದ್ದಾನೆ, ಅವನು ಮಾಡ್ತಾನೇ ಇರಬೇಕು. ರಿಸೈನ್ ಮಾಡಿ ಕೊನೆಗೆ ಅವ್ನು ರಿಟೈರ್ ಆಗಿ ಬರೋ ದಿವಸ ಕೂಡ ಅವ್ನು ತನ್ನ ಡ್ಯೂಟಿ ಮಾಡಲೇಬೇಕು. ಇಲ್ಲದೆ ಹೋದರೆ ಅದು ಅನಧಿಕೃತವಾದ ಸೇವೆಗೆ ಅಲ್ಕನಾಗೋದಿಲ್ಲ, ಅವನು ಸಂಬಳಕ್ಕೆ ಅರ್ಹತೆ ಪಡೆಯೋದಿಲ್ಲ. ಬದುಕಿರೋವರೆಗೂ ಕೂಡ ನಿತ್ಯ ಕರ್ಮಾನುಷ್ಠಾನ ಏನಿದೆ ಅದನ್ನು ಭಗವದ್ಭಕ್ತಿಪೂರ್ವಕವಾಗಿ ಮಾಡಲೇಬೇಕು. ಎಂದು ಮಾಡಲಿಕ್ಕಾಗೋದಿಲ್ಲ, ಬಿಟ್ಟು ಹೋಗ್ಬೇಕಷ್ಟೇ ಹೊರತು ಹಾಗೆ ತಿನ್ನೋ ಹಕ್ಕಿಲ್ಲ ಅಂತ ಹೇಳ್ತಾರೆ. ಹಾಗೆ ತಿನ್ನೋ ಹಕ್ಕು ಯಾರಿಗೂ ಇಲ್ಲ. ಏನಾದರೂ ತಮ್ಮ ಕೆಲಸ ತಾವು ಮಾಡಬೇಕು. ಇವತ್ತು ಏನೂ ಕೆಲಸ ಮಾಡುತ್ತೆ ಅನ್ನೋದು ಕಳ್ಳತನ ಅಂತ ಕರೀತಾರೆ. ಅದೊಂದು ಕಳ್ಳತನ ಇದ್ದಾಗ ತನ್ನ ಪಾ ಕೆಲವು ಹನ್ನೆರಡು ಮುದುಕರಿರ್ತಾರೆ ನೋಡಬೇಕು ನೀವು. ಬರೀ ಎಲೆಯಾರ ಹಾಕ್ತೇನೆ ನಾನು, ಗೋಮಾರ ಹಚ್ಚುತ್ತೇನೆ, ಇಲ್ಲವರು ಹೇಗೆ ಊಟ ಮಾಡಲಿ ಅಂತ ಕೇಳ್ತಾರೆ. ಇವರು ಗೋಮ ಹಚ್ಚಿದ್ರೆ ಹಾಗೆ ಯಾಕೆ ಊಟ ಮಾಡಲಿ ಅಂತ ಕೇಳ್ತಾರೆ. ಹಾಗೆ ಊಟನೇ ಮಾಡೋದಿಲ್ಲ ಅಂದ್ಬಿಡ್ತಾರೆ. ಅಂಥ ಕಾಲ ಇದೆ. ಏನು ಕೆಲಸ ಹೇಳಬಾರ್ದು, ಹಾಗಿದ್ರೆ ನಾವು ಸೇವೆ ಆಗಲ್ಲ. ಕೆಲಸ ಮಾಡಿ ಹಿಡಿದು ಹೋದರೆ ಊಟ ಕೃಷ್ಣ ಹೇಳ್ತಾನೆ, ಮುಂದೆ ಬರುತ್ತೆ ಆಚಾರ ಹೇಳ್ತಾರೆ. ಅದನ್ನು ಅಲ್ಲೇ ನೋಡೋಣ. ಶರಭಂಗರ ಆ ರೀತಿ ಮಾಡಿ ನಮಗೆಲ್ಲ ಮಾರ್ಗದರ್ಶನ ಕೊಡ್ತಕ್ಕಂಥ ಕಥೆಯಾಯಿತು. ಅಲ್ಲಿಂದ ಸದ್ಗತಿಗೆ ಹೋಗಿದ್ದು ನಮಗೆ ಅರ್ಥ ಆಗುತ್ತೆ. ರಾಮನಾರಾಯಣ ಅಂತ ಹೇಳಿದ್ದು ಅವರ ಸಾಧನೆ. ಅಂತ್ಯಕಾಲದಲ್ಲೂ ಹರಿಸರ್ವೋತ್ತಮ ಅಂತ ಸಾಧನೆ ಮಾಡಿ ಸಾಯ್ತಾರೆ. ರಾಮನಾರಾಯಣ ಅಂತ ಘೋಷಣೆ ಮಾಡಿ ಪ್ರಾಣತ್ಯಾಗ ಮಾಡಿದ ಪುಣ್ಯಾತ್ಮರು. ಒಂದು ಬಿರಾದರ ಪ್ರಸಂಗ, ಅನೇಕ ಪ್ರಸಂಗ ಬರುತ್ತೆ. ಆ ಸಮಯಕ್ಕೆ ಶೂರ್ಪಣಿಕೆ ಬರ್ತಾರೆ. ರಾಮದೇವರತ ಶೂರ್ಪಣಿಕೆ ಬಂದು ರಕ್ಷಸ್ವಸ ಪತಿ ನಿಮಾರ್ಗಣ ತತ್ಪರಾಸೀತ್ ಪತ್ಯುರ್ಹತೇ ದಶಾನನೇನ ಪ್ರಾಮಾದಿಕೇನ ವಿಧಿನ ಅಭಿಸಸಾರ ರಾಮಂ. ಶೂರ್ಪಣಿಕೆಯ ಗಂಡನನ್ನು ರಾವಣ ಕೊಂದಾಕಿದ್ದ. ಅವನು ಯಾರು, ಸ್ವಂತ ತಂಗಿ ಗಂಡನ ಅವನು ಕೊಂದಾಕಿದ್ದಾನೆ ರಾವಣ. ಎಂಥ ಮಹಾ ವಿವೇಕ ಇರಬೇಕು, ಎಷ್ಟು ವರ ಇದೆ ಅವನಿಗೆ ತೊಗೊಂಡು ಏನು ಮಾಡಬೇಕು? ಸ್ವಂತ ತಂಗಿ ಗಂಡನ ಕೊಂದಾಕಿಬಿಟ್ಟಿದ್ದಾನೆ. ಯಾವುದೋ ರಾತ್ರಿ ಯುದ್ಧ ನಡೀತಿತ್ತಂತೆ. ಆ ಯುದ್ಧದಲ್ಲಿ ಯುದ್ಧ ಮಾಡ್ತಾ ಮಾಡ್ತಾ ಯಾರನ್ನ ಹೊಡಿತೇನೆ ಅಂತ ಕತ್ತರಿಸಿದ. ಬೆಳಿಗ್ಗೆ ಎದ್ದು ನೋಡ್ತಾನೆ, ಕೊಂದಿದ ತಂಗಿಯ ಗಂಡನನ್ನೇ. ಆಗ ತಂಗಿ ಗೋಳಾಡ್ತಾಳೆ ಶಿರುಪಡಿ, ಓ ಇದು ಗ್ರಾಚಾರ, ಏನು ನಾನು ಅಣ್ಣನ ಕೊಂದಾಕಿಬಿಟ್ಟೆ, ಗಂಡನ ಕೊಂದಾಕಿಬಿಟ್ಟಿಲ್ಲ ಅಂತ ಕೇಳಿದರೆ ರಾವಣ ಹೋಗ್ಲಿ ಬಿಡು ಅಂತದ್ದು. ಗಂಡನ ಕೊಂದು ಹೋಗ್ಲಿ ಬಿಡು ಅಂದ್ರೆ ಏನು ಮಾಡಬೇಕು ಇದಕ್ಕೆ? ಯಾವುದೋ ಸಣ್ಣ ಪುಟ್ಟಿದ್ದಾನ. ಆ ಕ್ಷಣಕ್ಕೆ ಕೇಳ್ತಾರೆ, ಏನು ಮಾಡಬೇಕೀಗ? ಅವಳು ನಿಜವಾಗ್ಲೂ ಏನು ಮಾಡಬೇಕಾಗಿತ್ತು ಗೊತ್ತಾ? ಅವಳು ನೀವು ಅಷ್ಟೆಲ್ಲ ವರ ಇದೆ ಬದಿಸಿಕೊಡು ಅಂತ ಕೇಳಬಹುದಾಗಿತ್ತು ಬೇಕಾದ್ರೆ. ಅಷ್ಟೆಲ್ಲ ವರ ಇರೋದ್ರಿಂದ ಬದಿಸಿಕೊಡು ಅಂತ ಕೇಳಲಿಲ್ಲ, ಅವನೇ ಹೇಳಿದ ಬರ್ತಾ ಹೋಗ್ಲಿ ಬಿಡು, ನಮ್ಮ ವರ ಕೊಡ್ ನೀವು, ಆ ವರ ಕೊಡ್ತಾನೆ, ಏನು ವರ ಗೊತ್ತಾ, ಇಷ್ಟಪಟ್ಟವನು ಮದುವೆ ಆಗು, ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ಇದು ರಾವಣ ಹೇಳಿದ್ದು. ಅವಳು ಹೂವಂತ ಒಪ್ಕೊಂಡ್ಬಿಟ್ಲಂತೆ. ಇಷ್ಟೆಲ್ಲ ಮಾಡೋದು ನಾನು ಗಂಡನ ಬದಿಸಿಕೊಡು ಅಂತ ಕೇಳ್ಬೋದಾಗಿತ್ತು ಅವಳು. ಅದಕ್ಕೆ ನಿಷ್ಠೆ ಇಲ್ಲ, ಅದು ಸಮಸ್ಯೆ. ಅವಳು ನಿಷ್ಠೆ ಇಲ್ಲ, ಹೇಗೆ ಸುಕನ್ಯಾಯ ಮಾಡ್ತಾಳೆ? ಮೂರು ಜನ ಮುಡಿಗೆ ಮೂರು ಜನ ಎದ್ದಾಗ ಯಾರನ್ನು ನಿನ್ನ ಗಂಡ ಅಂದರೆ ತೋರಿಸ್ಕೊಡಿ ಸ್ವಾಮಿ ಅಂತ ಕೇಳ್ತಾಳೆ ಹೊರತು ಯಾರಾದರಾಗಲಿ ಅಂತ ಹೇಳೋದಿಲ್ಲ ಅವಳು. ತಕ್ಷಣ ಅವಳು ಹಾಗೆ ಒಂದು ಓಡಾಡ್ತಿರ್ತಾಳೆ. ಅವಳು ಗಂಡನ ಹುಡುಕ್ಲೆ ಹುಡುಕಿ ಹುಡುಕಿ ಎಷ್ಟು ದಿವಸ ಆಗಿತ್ತು ಅಂತ ಗೊತ್ತಾ? ಹಣ್ಣು ಮುದುಕಿಯಾಗಿದ್ದಾಗಲೇನೆ ಅವಳ ತಲೆ ಹುಡುಕಿದ್ರೂ ಒಂದು ಕಪ್ಪು ಕೂದಲು ಇರಲಿಲ್ಲ, ಪೂರ್ತಿ ಇದಾಗಿಲ್ಲ. ಆಗ ರಾಮಲಕ್ಷ್ಮಣರು ನೋಡ್ತಾಳೆ, ರಾಮದೇವರು ನೋಡ್ತಾಳೆ. ತಕ್ಷಣ ಅವಳಿಗೆ ಏನಿಸ್ತಂತೆ, ಮದುವೆ ಆಗಬೇಕು ಅಂತ ಅನಿಸ್ತು. ರಾಮದೇವರ ಹತ್ರ ಬಂದು ಹೋಗಿ ಕೇಳ್ತಾಳೆ, ರಾಮ ನನ್ನ ಮದುವೆ ಆಗಿಬಿಡು. ಎಲ್ಲ ಹುಚ್ಚಾಪಟ್ಟೆ ಕತೆ ಕೇಳಿ ಕೇಳಿ ಜನ ಬುದ್ಧಿ ಕೆಡಿಸ್ಕೊಂಡ್ಬಿಟ್ಟಿರ್ತಾರೆ. ಏನೋ ಒಬ್ಬ ಹೆಗಸ್ಬಂದು ಮದುವೆ ಆಗಬೇಕು ಅಂತ ಕೇಳಿದರೆ ಇಲ್ಲ ಆಗಲಿ ಇಲ್ಲ ಆಗೋದಿಲ್ಲ ಅಂತ ಹೇಳಬೇಕು. ಅದನ್ನ ಬಿಟ್ಟು ಕಿವಿಗೂ ಕತ್ತರಿಸದ ಇದೆಂಥ ರಾಮ ಇದು, ಎಂಥವ್ರು ಸುಮ್ಮನೆ ಗೂಂಡಾಗಿರಿ ಆದಾಗಲಿಲ್ಲ ಹೆಣ್ಣಿನ ಮೇಲೆ ಅಂತ ನಮ್ಮ ಪ್ರಶ್ನೆ ಇದು. ಕೆಲವೆಲ್ಲ ಅಂತ ಪುಸ್ತಕನೇ ಬರೆದು ಬಿಟ್ಟಿದ್ದಾರೆ ರಾಮದೇವರ ಮೇಲೆ. ರಾಮದೇವರು ಸ್ತ್ರೀ ದ್ವೇಷಿ ಅಂತ ಪಟ್ಟ ಕಟ್ಟಿದ್ದ ರಾಮದೇವರಿಗೆ, ಸ್ತ್ರೀ ದ್ವೇಷಿ. ಹೆಂಗಸನ ಕಂಡ್ರೆ ರಾಮನಿಗೆ ಆಗ್ತಿರಲಿಲ್ಲ, ನೋಡಿದ್ರೆ ಕಿವಿಗೂ ಕತ್ತರಿಸಿದ್ದಾನೆ. ರಾಮಾಯಣ ಓದಿರೋದಿಲ್ಲ, ಹೌದು ಅಂತ ತಿಳ್ಕೊಂಡ್ಬಿಡ್ತಾರೆ. ಅಲ್ಲಿ ಉದ್ಧಾರ ಮಾಡಿದ್ದು ಯಾಕೆ ಮರಿತೀರಿ? ಹೇಗಿದ್ರೆ ರಾಮ ಸ್ತ್ರೀದ್ವೇಷಿ ಆಗಿದ್ರೆ ಅಲ್ಲಿ ಉದ್ಧಾರ ಯಾಕೆ ಮಾಡ್ತಿದ್ದ? ಅದನ್ನು ಬಿಟ್ಟುಬಿಡ್ತಾರೆ, ತಮಗೆ ಬೇಕಾದ ಮಾತ್ರ ತಗೊಳ್ತಾ ಹೋಗ್ತಾರೆ. ನಿಜವಾಗಲೂ ಕೂಡ ರಾಮದೇವರು ಏನು ಮಾಡಿದರು ಅಂತ ವಾಲ್ಮೀಕಿಗಳು ಬರೀತಾರೆ. ನಮ್ಮಲ್ಲಿ ಮೊದಲ ಕಲ್ಪನೆ ಅಂದರೆ ಅವಳು ವೇಷ ಬರೆಸ್ಕೊಂಡು ಸುಂದರಸ್ತೆ ವೇಷದಲ್ಲಿ ಬಂದು ಅಂತೇಳಿ, ತಪ್ಪೋದು. ಅವಳು ನಿಜವಾದ ವೇಷದಲ್ಲೇ ಬಂದು ಸುಂದರಸ್ತೆ ವೇಷದೇನೇನು ಬರಲಿಲ್ಲ ಅವಳು. ವಾಲ್ಮೀಕಿಗಳು ಬಂದು ಹೇಳ್ತಾರೆ, ಶುರುಪಟಿಗೆ ಬಂದು ರಾಮನನ್ನ ಭವಮೇ ಪತಿ ರೀತಿ ಅವೋಚತ್, ನನ್ನ ಗಂಡನಾಗುವಂತ ಕೇಳಿಲ್ಲಲ್ಲ. ಆ ಸನ್ನಿವೇಶ ಹೇಗಿತ್ತು ಅಂದರೆ ಐದಾರು ಶ್ಲೋಕ ಬರೀತಾರೆ. ರಾಮ ನೋಡಿದರೆ ಸಾಕ್ಷಾನ್ ಮನ್ಮಥ ಮನ್ಮಥ, ಇವಳು ಭಯಂಕರ ವಿಕಾರ ರೂಪದವಳು. ರಾಮನ ಹೊಟ್ಟೆ ಎಷ್ಟೆಡಗಿತ್ತಂದರೆ ಅನೂದರ ಉದರಂ ಚಿಂತೆಮೇಶಸ್ಯ ತನುತ್ವೇಪಿ ಅಖಿಲಂಭರಂ, ಅಷ್ಟು ತೆಳಗಿರೋ ಹೊಟ್ಟೆ ರಾಮದೇವರು. ಇವಳು ಲಂಬೋದರಿ ಅಂತ ಜೋಲ್ ಹೊಟ್ಟೆ ಇವಳದು. ಹೇಗಿರಬೇಕು? ರಾಮದೇವರ ತಲೆ ಹುಡುಕಿದರೂ ಒಂದು ಬಿಡಿ ಕೂದಲಿಲ್ಲ, ಇವಳ ತಲೆ ಹುಡುಕಿದ್ರು ಒಂದು ಕರಿ ಕೂದಲಿಲ್ಲ ಇವಳಿಗೆ. ಎಲ್ಲ ಪೂರ್ತಿ ಅಪೋಸಿಟ್ ಅಂದರೆ ಅಪೋಸಿಟ್. ಒಂದು ಎಂಟತ್ತು ಶ್ಲೋಕ ವಾಲ್ಮೀಕಿಗಳು ಬರೆದ್ರೆ ಆಚಾರ್ಯ ಒಂದು ಮಾತಿನಲ್ಲಿ ಹೇಳಿಬಿಡ್ತಾನೆ. ಅವಳು ರಾಮನನ್ನ ನನ್ನ ಪತಿಯಾಗುವಂತ ಕೇಳಿದ್ದು ಹೇಗಿತ್ತು ಅಂದರೆ, ಭಾನುಂ ಯಥಾ ತಮ ಉಪೇತ್ಯ ಸುಯೋಗ ಕಾಮಂ, ಕತ್ತಲೆ ರಾಶಿ ಸೂರ್ಯನ ಹತ್ರ ಹೋಗಿ ಮದುವೆ ಆಗುವಂತ ಕೇಳಿದಾಗಿತ್ತು ಅಂತ ಹೇಳ್ತಾನೆ. ಎಲ್ಲಿ ಕತ್ತಲೆ ಎಲ್ಲಿ ಸೂರ್ಯ, ಎಕ್ಸಾಕ್ಟ್ಲಿ ಅಪೋಸಿಟ್. ಒಂದು ಮಾತಿನ ಇಡೀ ಅದರ ಸಾರವನ್ನು ಹೇಳ್ತಾ, ಅವಳು ಎಂದೆಂದೂ ಅನುರೂಪ ದಾಂಪತ್ಯ ಆಗೋ ಚಾನ್ಸಸ್ ಎಲ್ಲ ಕೇಳಿದ್ದಂತೆ. ತನ್ನ ಪರಿಚಯ ಮಾಡಿ ಮಾಡಿಕೊಡ್ತಾಳೆ. ಅಲ್ಲಿ ನಡೆದಿದ್ದೇನು ಅಂದರೆ ತನ್ನ ಕಥೆಯೆಲ್ಲ ಸುಳ್ಳು ಹೇಳ್ತಾಳು. ಒಂದು ಕಥೆನ, ನಾನು ಅಂಥವಳು ಇಂಥವಳು, ರಾವಣ ನನ್ನ ಅಣ್ಣ, ವಿಭೀಷಣ ಇನ್ನೊಬ್ಬನು, ಎಲ್ಲ ಕಥೆ ಹೇಳ್ಕೊಂಡು ಬಿಟ್ಟು ನನಗೀಗ ಮದುವೆ ಆಗಿಲ್ಲ, ಇಲ್ಲಿ ಶುರುವಾಯಿತು ಅವಳು ಸುಳ್ಳು ಹೇಳೋದು. ಮದುವೆ ಆಗಿಲ್ಲ, ಮದುವೆ ಆಗಬೇಕಾಗಿದೆ, ನಾನು ಮದುವೆ ಆಗಲಿಕ್ಕೆ ವರ ಸಿಕ್ಕಿದ್ರು ನನಗೆ ಬೇಕಾದಷ್ಟು ಜನ. ಆದರೆ ರಾಮ ಏನಾಗ್ತಿತ್ತು ಗೊತ್ತಾ? ನಾನು ವರಗಳನ್ನು ನೋಡ್ತಿದ್ದೆ, ಮದುವೆ ಆಗಬೇಕು ಅನಿಸ್ತಿತ್ತು, ಅಷ್ಟರಲ್ಲಿ ತುಂಬ ಹಸಿವೆ ಆಗ್ತಾ ಇತ್ತು, ತಿಂದುಬಿಡ್ತಿದ್ದೆ ಅಂತ ಹೇಳ್ತಾಳು ಅವಳು. ಇಂಥ ಹೆಂಗಸರದ ಗತಿ ಏನಾಗಬೇಕು? ಹೆಂಡತಿ ಪ್ರಾಣ ಹೆಂಡತಿ ಅಂದರೆ ನಿಜವಾಗಲೂ ಪ್ರಾಣ ಹೆಂಡತಿನೇ ಅವಳು. ಇವರಿಗೂ ನಾವು ಯಾರನ್ನೂ ಮದುವೆ ಆಗಲೇ ಇಲ್ಲ, ಹಸಿ ತಿಂದ ಹಾಕಿಬಿಡ್ತಿದ್ದೆ. ನಿನ್ನ ಪುಣ್ಯ ತಿನ್ನೋ ಬುದ್ಧಿ ಬಂದಿಲ್ಲ ಅಂತ, ರಾಮನ ಪುಣ್ಯ ಅಂತ. ಪಾಪ ನಿನ್ನ ಪುಣ್ಯ, ನಿನ್ನ ಪುಣ್ಯ ಬುದ್ಧಿ ಬಂದಿಲ್ಲ ತಿನ್ನೋ ಬುದ್ಧಿನ, ನಿನ್ನ ಭಾರಿ ಅದೃಷ್ಟವಂತ ಅಂತ ಹೇಳಿಬಿಟ್ಟು ಮದುವೆ ಆಗಬೇಕಾಗಿದೆ. ತನ್ನ ಪರಿಚಯ ಮಾಡಿಕೊಂಡು ವಿಶ್ವರೂಪಸ್ಮುನಿಗಳ ಮಗಳು ಏನೇನೋ ಕಥೆ ಹೇಳ್ಕೊತಾಳೆ. ರಾಮದೇವರು ಆಗೇನು ಮಾಡಿದರು, ಅವಳಿಗೆ ಉತ್ತರ ಕೊಡ್ತಾರೆ. ಮತ್ತು ಸೀತೆ ಕುರಿತು ಹೇಳ್ತಾಳೆ, ಅಲ್ಲ ರಾಮ ಇಷ್ಟು ಚೆನ್ನಾಗಿದ್ದಿ ನೀನು, ಇವಳೆಲ್ಲಿ ಗಂಟು ಬಿದ್ದಲು ಕುರೂಪಿ ನಿನಗೆ, ಸೀತೆ ಕುರೂಪಿ ಅಂತ ಅವಳು ನೆನಪಿಡಿ. ತಾನು ಪರಮಸುಂದರಿ ಅಂತೆ, ನನ್ನಂಥವಳು ಹೆಂಡತಿ ಆಗಬೇಕಂತೆ, ಯಾವಳೋ ಮದುವೆ ಆಗಿಬಿಟ್ಟಿದ್ದೆ ನೀನು, ಹೋಗಲಿ ಬಿಡು, ಭಾರಿ ತಪ್ಪು, ಈ ನನ್ನ ಮದುವೆ ಆಗುವಂತ ಕೇಳ್ತಾಳೆ. ಆಗ ರಾಮ ಹೇಳ್ತಾನೆ, ಕುರೂಪಿಯೋ ಸುರೂಪಿಯೋ ಮದುವೆ ಅಂತ ಆಗಿಬಿಟ್ಟಿದೆ ನನಗೆ, ಆ ಯೋಚನೆ ಇಲ್ಲ, ಈಗ ನಿನ್ನನ್ನು ಮದುವೆ ಆಗಲಿಕ್ಕೆ ದೊಡ್ಡ ಸಮಸ್ಯೆ ಇದೆ ಅಂತ ಹೇಳ್ತಾನೆ. ಯಾತಕ್ಕೆ? ನಿನ್ನ ಮಾತೆಲ್ಲ ನೋಡಿದ್ರೆ ಅರ್ಥ ಆಗುತ್ತೆ, ಇಂಡಿಪೆಂಡೆಂಟ್ ಸ್ಪಿರಿಟ್ ನಿಂದು, ನೀನು ಎರಡನೇ ಹೆಂಡತಿ ಆಗಲಿಕ್ಕೆ ಲಾಯಕ್ಕಲ್ಲ, ನೀನು ಮೊದಲೇ ಹೆಂಡತಿನೇ ಆಗಬೇಕು ನೀನು, ಆದರೆ ಎರಡನೇ ಹೆಂಡತಿ ಆಗಬಾರ್ದು. ಅದಕ್ಕೊಂದು ಉಪಾಯ ಹೇಳುತ್ತೆ, ನನ್ನ ತಮ್ಮ ಲಕ್ಷ್ಮಣ ಇದ್ದಾನೆ, ಅವನಿನ್ನೂ ಮದುವೆ ಆಗಿಲ್ಲ, ಶಿವರಶ್ಚ ಅಕೃತದಾರಶ್ಚ ಅಂತ ರಾಮದೇವರು ಹೇಳ್ತಾರೆ. ಅವನಿಗೆ ಮದುವೆ ಆಗಿಲ್ಲ ಅವನಿಗೆ, ಅದಕ್ಕೆ ಅವನ ಹತ್ರ ಒಂದಷ್ಟು ಓಡೇ ಹೋಗ್ಬಿಡ್ತಾಳು, ಎಷ್ಟು ಸುರ್ಪಣಿಕೆ ಆಗಲೇನು, ಎಂಥ ಭಕ್ತಿ ಇರಬೇಕು ಲೆಕ್ಕ ಹಾಕಿ ಅವಳು. ಸೀರ ಲಕ್ಷ್ಮಣ ಹತ್ರ ಹೋಗಿಬಿಡ್ತಾಳೆ. ರಾಮದೇವ ಸುಳ್ಳು ಹೇಳಿದಾರೆ ಅಂದರೆ ಸುಳ್ಳಿಲ್ಲ, ಅಕೃತದಾರಶ್ಚ. ಆ ಮಾತಿಗೆ ಎರಡರ್ಥ, ಒಂದರ್ಥ ಮದುವೆ ಆಗದವನು ಅಂತ, ಒಂದರ್ಥ ಸುಳ್ಳಾಗಲಿಲ್ವೆ ಅಂತ ಕೇಳಿದ್ರೆ ಸುಳ್ಳಲ್ಲ. ಯಾಕೆ? ಅವಳು ಮದುವೆಯಾಗಿ ಗಂಡ ಸತ್ತಿದ್ದರೂ ತಾನು ಕನ್ಯೆ ಅಂತ ಸುಳ್ಳು ಹೇಳ್ಕೊಂಡಿದ್ದಾಳೆ. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ನಿಕೃತ್ಯ ನಿಕೃತಿಂ ಹನ್ಯ, ವಂಚಕರಿಗೆ ವಂಚನೆ ಮಾಡೋದು ಧರ್ಮ ಅಂತ ಹೇಳ್ತಾರೆ. ಆದ್ದರಿಂದ ರಾಮದೇವರು ಹೇಳಿದ್ದು ಸರಿ ಹೋಯಿತು. ಮತ್ತೆ ಇನ್ನೊಂದು ರೀತಿ ಸುಳ್ಳು ಅಂದ್ರೆ ಸುಳ್ಳಲ್ಲ, ಅಕೃತದಾರಶ್ಚ ಅಂದ್ರೆ ಏನು, ಮದುವೆ ಆಗಿಲ್ಲ ಅಂತ ಅರ್ಥ ಅಲ್ಲ, ಹೆಂಡತಿ ಜೊತೆಗಿಲ್ಲ ಅಂತ ಅರ್ಥ. ಅಲ್ಲಿದ್ದಾಳು ಉರುಮೇಳಾಗು, ಜೊತೆ ಬಂದಿಲ್ಲ. ರಾಮದೇವರು ಸತ್ಯವನ್ನೇ ಹೇಳಿದ್ದಾರೆ. ಶ್ರೀ ಲಕ್ಷ್ಮಣ ಹತ್ರ ಹೋಗ್ತಾರೆ, ಕೇಳ್ತಾರೆ, ಲಕ್ಷ್ಮಣ ರಾಮ ಹೇಳಿದ್ದಾನೆ ನನ್ನ ಮದುವೆಯಾಗು, ನಿನ್ನ ಮದುವೆ ಆಗಿಲ್ಲವಂತೆ ರಾಮದೇವರು ಹೇಳಿದ್ದಾರೆ. ತಕ್ಷಣ ಲಕ್ಷ್ಮಣ ಅರ್ಥ ಮಾಡಿಕೊಂಡ, ಅಣ್ಣ ರಾಮದೇವರ ಅಭಿಪ್ರಾಯ ಅರ್ಥ ಆಯಿತು. ಶೇಷರಿ ವ್ಯಾಖ್ಯಾನ ದೇವತಾ ಅಂತ ಕರೀತಾರೆ ಶೇಷದೇವರನ್ನು. ವ್ಯಾಖ್ಯಾನ ಮಾಡಲಿಕ್ಕೆ ನಮ್ಮ ಸಿದ್ಧಿ ಬರಬೇಕಾದ್ರೆ ಶೇಷ ದೇವರನ್ನು ಸ್ಮರಣೆ ಮಾಡಬೇಕಂತ. ಅದಕ್ಕೆ ವಿಜಯರಾಯರ ಬಗ್ಗೆ ವಿಜಯರಾಯರು ಜಯದೇವರ ಬಗ್ಗೆ ಬರೀತಾರೆ, ಶೇಷಾವೇಶ ಇತ್ತು ಜಯರಾಯರಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಅದು ಅದ್ಭುತ ವ್ಯಾಖ್ಯಾನ ಬರೆದರು ಅಂತ ಅರ್ಥ. ಚಿತ್ರೈ ಪದಶ್ಚ ಗಂಭೀರೈ ವಾಕ್ಯೈ ಮಾನೈರ ಖಂಡಿತೈ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥ ವಾಕ್ ಅಂತ ವ್ಯಾಖ್ಯಾನ ಬರೀಬೇಕಾದ್ರೆ ಶೇಷಾವೇಶ ಅವರಲ್ಲಿತ್ತು. ವ್ಯಾಖ್ಯಾನ ಬರೀತಕ್ಕಂಥ ಶಕ್ತಿ ಬರುವಾಗ ಸಾವಿರ ಮುಖ ಅಲ್ಲ ಅವರಿಗೆ, ಅಷ್ಟು ಅರ್ಥ ಹೇಳೋ ಶಕ್ತಿ ಇದೆ ಅಂತ ಅರ್ಥ ಅವರಿಗೆ. ಇವತ್ತು ಅಕ್ಷೋಭತೀರ್ಥರ ಉತ್ತರ ಆರಾಧನೆ, ಇವತ್ತು ನಿನ್ನೆ ಅವರ ಆರಾಧನೆ, ಇವತ್ತು ಉತ್ತರ ಆರಾಧನೆ. ಅಕ್ಷೋಭತೀರ್ಥರು ಜಯತೀರ್ಥರ ಗುರುಗಳು. ಅಕ್ಷೋಭತೀರ್ಥರು ಹೆಚ್ಚೆಡೋದಕ್ಕೆ ಹೋಗಿ ಇದೇ ರಾಮಾಯಣ ಬೇಕಾದಷ್ಟು ಇದೆ ಆದ್ದರಿಂದ ಅದು ಹೇಳೋದಿಲ್ಲ. ಆದರೆ ಮುಖ್ಯವಾದ ಅಂಶ ಅಕ್ಷೋಭತೀರ್ಥರ ಬಗ್ಗೆ ಹೇಳಬೇಕಾದಂದ್ರೆ, ಒಂದು ಶ್ರೀಮದ್ ಆಚಾರ್ಯ ಸಾಕ್ಷಾತ್ ಶಿಷ್ಯರು, ಜಯತೀರ್ಥರ ಸಾಕ್ಷಾತ್ ಗುರುಗಳು. ಇದರಲ್ಲಿ ಎಷ್ಟು ಅರ್ಥ ಇದೆ, ಆಚಾರ್ಯರು ಭಾಷ್ಯಕಾರರು, ಭಾಷ್ಯಕಾರರಿಗೆ ಸಾಕ್ಷಾತ್ ಶಿಷ್ಯರು, ಜಯತೀರ್ಥರು ಟೀಕಾಕಾರರು, ಅವರು ಸಾಕ್ಷಾತ್ ಗುರುಗಳು. ಎಂಥ ಸ್ಥಾನದಲ್ಲಿದ್ದಾರೋ, ಭಾಷ್ಯಕಾರರಿಗೆ ಶಿಷ್ಯ, ಟೀಕಾಚಾರ್ಯರಿಗೆ ಗುರುಗಳು. ಅಕ್ಷೋಭತೀರ್ಥರು ಅಕ್ಷೋಭತೀರ್ಥರೇ, ಎಷ್ಟು ಕೊಂಡಾಡ್ತಾರೆ ಜಯತೀರ್ಥರವರನ್ನು. ಅಕ್ಷೋಭ್ಯತೀರ್ಥ ಗುರುಣ ಶುಕವತ್ ಶಿಕ್ಷಿತಶ್ಯಮೇ ವಚೋಭಿ ಅಮೃತಪ್ರಾಯೈ ಪ್ರಿಯಂತಾಂ ಸತತಂ ಬುಧಾಹ. ನನ್ನ ಗುರುಗಳು ಅಕ್ಷೋಭತೀರ್ಥರನ್ನು ಹೇಗೆ ಪಾಠ ಹೇಳಿದ್ದಾರೆ ಅಂದರೆ, ಗಿಳಿಗೆ ಮಾತು ಕಲಿಸಿದ್ದಾರೆ ಅಂತ ಹೇಳಿದ್ದಾರೆ. ಇತ್ತು ಎಂಥ ಟ್ರಿಬ್ಯೂಟ್ ಅಕ್ಷೋಭತೀರ್ಥರು ಸಿಕ್ಕಿರೋದು. 5 ವರ್ಷ ಓದಿದ್ದಾರೆ ಟೀಕಾರ ಇರೋರ ಹತ್ರ. ಅಕ್ಷೋಭತೀರ್ಥರನ್ನು ಅಷ್ಟು ಸ್ಮರಣೆ ಮಾಡ್ತಾರೆ. ಶ್ರೀಮದ್ ರಮ ರಮಣ ಸದ್ಗಿರಿ ಸಂಗಿ ಪಾದ ವ್ಯಾಖ್ಯಾ ನಿನಾದ ದಲಿತಾಖಿಲ ದುಷ್ಟ ದರ್ಪಂ ದುರ್ವಾದಿ ವಾರಣ ವಿದಾರಣ ದಕ್ಷ ದೀಕ್ಷಂ ಅಕ್ಷೋಭ್ಯತೀರ್ಥ ಮೃಗರಾಜಂ ಅಹಂ ನಮಾಮಿ. ತತ್ವಪ್ರಕಾಶಿಕೆಯಲ್ಲಿ ಅಕ್ಷೋಭತೀರ್ಥರನ್ನು ಸಿಂಹ ಅಂತ ಕರೆದಿದ್ದಾರೆ ಅಂತ ಮಹಾನುಭಾವರ ಉತ್ತರ ಆರಾಧನೆ. ಅವರು ಅಲ್ಲಿ ಇಲ್ಲಿ ನೆನೆಸೋದು ಭಾರಿ ವಿಶೇಷ. ಯಾತಕ್ಕೆ ಅಂದರೆ, ಬೆಂಗಳೂರಿಗೆ ಭಾರಿ ಹತ್ತಿರ ಮುಳುಬಾಗಿಲು, ಅಂಥಲ್ಲಿ ವಿದ್ಯಾರಣ್ಯ ಗರ್ವಕ್ಕೆ ಪರಿಹಾರ ಅಂತ ಜ್ಞಾನಿಗಳು ವರ್ಣನೆ ಮಾಡ್ತಾರೆ. ಅವರನ್ನು ಅರುಶಿನ ತತ್ವಮಸಿನ ಪರಜೀವ ಪ್ರಭೇದಿನ ವಿದ್ಯಾರಣ್ಯ ಮಹಾರಣ್ಯಂ ಅಕ್ಷೋಭ್ಯ ಮುನಿರಚ್ಚಿನ ಮಧ್ವ ಸಿದ್ಧಾಂತದ ವಿಜಯ ಪತಾಕಿಯನ್ನು ಹಾಸಿದ ಮಹಾನುಭಾವರು ಅಕ್ಷೋಭ್ಯತೀರ್ಥರಾದ್ದರಿಂದ ಅವರ ಸ್ಮರಣೆ ದೊಡ್ಡ ಕರ್ತವ್ಯ. ಇನ್ನು ಯತಿಗಳ ಬಗ್ಗೆ ಒಂದು ಮಾತಿದೆ, ಮುದ್ರಾಧಾರಣೆ ಮಾಡೋ ಹಕ್ಕಿದೆ ಪೀಠಾಧೀಶರಿಗೆ ಅಂತ ಹೇಳಿದ್ದಾರೆ. ಇವತ್ತು ಶಿಷ್ಯರಿಗೆ ಮುದ್ರಾಧಾರಣೆ ಮಾಡೋದೇ ದೊಡ್ಡ ಸಮಸ್ಯೆ ಆಗೋ ಕಾಲ ಇದು. ಅಂಥ ಹೊತ್ತಿನಲ್ಲಿ ಮುಡುಬಾಗಲು ಊರಿಗೆ ಮುದ್ರಾಧಾರಣೆ ಮಾಡಿದ್ದಾರೆ ಅಕ್ಷೋಭತೀರ್ಥರು. ಅಲ್ಲಿ ನೋಡಿರ್ಬೇಕು, ಎರಡು ಕಡೆ ಶಂಕ ಚಕ್ರ ಹಾಕಿಬಿಟ್ಟಿದ್ದಾರೆ. ಬಂಡೆ ಮೇಲೆ ಅವರು ಬಂಗಾರದಲ್ಲಿ ಬರೆದ್ರೆ ಹಾಗೆ ಮೂಡಿಬಿಟ್ಟೇವೆ ಎರಡು ಕೂಡ. ಆ ಎರಡರಲ್ಲಿ ಒಂದು ಚಕ್ರ ಒಂದು ಶಂಖ. ಅದು ತಿರುಪತಿಗೆ ಹೋಗ್ಲಿಕ್ಕೆ ಮೂಡು ಬಾಗಿಲು ಅಂತ ಹೆಸರು, ತಿರುಪತಿಗೆ ಹೋಗ್ಲಿಕ್ಕೆ ಬಾಗಿಲಾದ್ರಿಂದಾಗಿನೇ ಮುಳಬಾಗಿಲು ಅಂತ ಹೆಸರಾಯಿತು. ಅಂದರೆ ವೈಷ್ಣವ ದೀಕ್ಷೆ ತಗೊಂಡೇ ಒಳಗೆ ಹೋಗಬೇಕು ಅನ್ನೋಷ್ಟು ಮಟ್ಟಿಗೆ ಅವರು ತೋರಿಸಿಕೊಟ್ಟಿದ್ದಾರೆ. ಯೋಗ ನರಸಿಂಹದೇವರು ಇದ್ದಾರಲ್ಲ, ಅದು ಮೊದಲಿದ್ದಿದ್ದಲ್ಲ, ಅಕ್ಷೋಭತೀರ್ಥರು ಬಂಡೆ ಮೇಲೆ ಬರೆದಿದ್ದರು, ಅದು ಕಟ್ಟದಿದ್ದಲ್ಲ, ಶಿಲ್ಪಗಳನ್ನ ಕರೆಸಿ ಮಾಡಿಸಿದ್ದಲ್ಲ, ಅಂಗಾರದಿಂದ ಹಾಗೆ ಬರೆದ್ರಂತೆ. ಮರುದಿಸಬೇಡಿಗೆ ಪೂರ್ತಿ ಚಿತ್ರ, ಆ ಚಿತ್ರ ಹೀಗಿದೆ, ಕ್ರಾಸ್ ಆಗಿದೆ, ಬಂಡೆ ಹೇಗಿದೆಯೋ ಹಾಗೆ ಮೂಡಿ ಬಂದಿದೆ. ಎಂಥ ಉಪಾಸಕರವರು, ಅದು ನರಸಿಂಹತೀರ್ಥ ಅಂತ ಆಯ್ತಾರೆ. ಯೋಗ ನರಸಿಂಹದೇವರು ನರಸಿಂಹತೀರ್ಥ, ಅಲ್ಲಿಗೆ ಆಚಾರ್ಯರು ಬಂದ ಜಾಗ ಅಂತ ಹೇಳ್ತಾರೆ. ಪದ್ಮನಾಭತೀರ್ಥರು ಬಂದಿದ್ದು ಅಕ್ಷೋಭತೀರ್ಥರಿಂದ ಅಷ್ಟು ವಿಖ್ಯಾತವಾಯಿತು. ಅದರ ಪ್ರಭಾವದಿಂದ ಶ್ರೀಪಾದರಾಜರಂತ ಮಹಾನುಭಾವರು ಅಲ್ಲಿಗೆ ಬಂದರು. ಅಕ್ಷೋಭತೀರ್ಥರಿಂದಾಗಿ ಶ್ರೀಪಾದರಾಜರು ಬಂದರು, ಶ್ರೀಪಾದರಾಜರಿಂದಾಗಿ ದೊಡ್ಡ ವಿದ್ಯಾಪೀಠವೇ ಬಂತಲ್ಲಿ. ಎಷ್ಟು ಮಟ್ಟಿಗೆ ಗೊತ್ತಾ, ತೀರಾ 100 ವರ್ಷದ ಹಿಂದಿನವರೆಗೂ ಕೂಡ ಮುಳುಬಾಗಿರೋ ದೊಡ್ಡ ವಿದ್ವಾಂಸರ ಕೇಂದ್ರ ಅದು. ಬೆಂಗಳೂರು ವಿದ್ವಾಂಸರ ಕೇಂದ್ರ ಅಲ್ಲ, ಈಗಾಗಿರೋದಷ್ಟೇ. ಬೇಜಾರು ಸ್ವಾಮಿಗಳಂಥವ್ರಿಂದ ಈಗಾಗಿದೆ, ಮೊದಲು ಬೆಂಗಳೂರು ವಿದ್ಯಾ ಕೇಂದ್ರ ಅಲ್ಲ. ಆದರೆ ಮುಳುಬಾಗಿಲು ದೊಡ್ಡ ವಿದ್ಯಾ ಕೇಂದ್ರ, ದಕ್ಷಿಣದ ದೊಡ್ಡ ವಿಶ್ವವಿದ್ಯಾಲಯ ಅಂದರೆ ಮುಳುಬಾಗಿಲು. ಅದು ಕಾರಣಕರ್ತರು ಶ್ರೀಪಾದರಾಜರು. ಇದಕ್ಕೆಲ್ಲ ಮೂಲಭೂತವಾಗಿ ಹಾಡಿದ್ದ ಅಕ್ಷೋಭ್ಯತೀರ್ಥರು. ಅಂಥವರ ಸ್ಮರಣೆ ಬಹಳ ಪುಣ್ಯಕರವಾದದ್ದು. ಸ್ವತಃ ಪದವಾಕ್ಯ ಪ್ರಮಾಣ ಜ್ಞಾನ್ ಪ್ರತಿವಾದಿ ಮತಚ್ಛಿತ ಶ್ರೀಮದ್ ಅಕ್ಷೋಭ್ಯತೀರ್ಥಾಖ್ಯಾನ್ ಉಪತಿಷ್ಠೇ ಗುರುನ್ನಮ. ತುಂಬ ಸತ್ಯಕಾರವನ್ನು ಅವರು ಸ್ಮರಣೆ ಮಾಡ್ತಾರೆ. ಅಂಥ ಮಹಾನುಭಾವರು ಉತ್ತರಾರಾಧನೆ ದಿವಸ ಯಾತಕ್ಕೆ ಹೇಳಿದೆ ಅಂದರೆ, ಶೇಷಾವೇಶ ಜಯತೀರ್ಥರಲ್ಲಿ ಹೇಳಿದ ಗುರುಗಳ ನೆನಪಾಗಬೇಕು ಅದಕ್ಕೆ ಹೇಳಿದ್ದು. ಅಂಥ ಲಕ್ಷ್ಮಣ ಅರ್ಥ ಮಾಡಿಕೊಂಡ ಏನಂತ, ಓಹೋ ಅರ್ಥ ಆಯ್ತೀಗ, ನಾನೀಗ ಇವಳು ಉತ್ತರ ಕೊಡಬೇಕು, ಕೊಡ್ತೇನೆ ಅಂತ ಹೇಳಿದ. ನೋಡು, ನಮ್ಮ ಅಣ್ಣ ರಾಮದೇವರು ಹೇಳಿದ್ದಾರೆ ನನಗೆ ಮದುವೆ ಆಗಿಲ್ಲ, ಅದಕ್ಕೆ ಮದುವೆ ಆಗಿ ನೀನು ಕಳಿಸಿದ್ದಾರೆ, ಅದೇನೋ ನಿಜ ಇರಬಹುದು, ನಾನು ಹೇಳ್ತೇನೆ ಕೇಳು. ನನ್ನ ಮದುವೆ ಆದರೆ ಮೊದಲೇ ಹೆಂಡತಿ ಆಗೋದು ನಿಜ ನೀನು, ಆದರೆ ಸಮಸ್ಯೆ ಇದೆ, ನಾನು ಸ್ವತಂತ್ರ ವ್ಯಕ್ತಿಯಲ್ಲ, ರಾಮನ ತಮ್ಮ. ಅದ ಮೇಲೆ ನೀನು ರಾಮನ ಹೆಂಡತಿ ಆದರೆ ರಾಜನ ಹೆಂಡತಿ ಆಗ್ತಿ, ನನ್ನ ಹೆಂಡತಿ ಆದರೆ ರಾಜನ ದಾಸನ ಹೆಂಡತಿ ಆಗ್ತಿ, ಮತ್ತು ರಾಮದೇವರ ಮದುವೆ ಆದರೆ ಎರಡನೇ ಹೆಂಡತಿ ಆಗ್ತಿ, ನನ್ನ ಮದುವೆ ಆದರೆ ರಾಮನ ಹೆಂಡತಿ ಸೀತೆಯ ದಾಸಿ ಆಗ್ತಿ. ಆಮೇಲೆ ಯೋಚನೆ ಮಾಡು, ದಾಸಿ ಆಗೋದಕ್ಕಿಂತ ಎರಡನೇ ಹೆಂಡತಿ ಆಗೋದು ವಾಸಿ, ಅಲ್ಲಿಗೆ ಹೋಗೋದಂತೆ, ಸೀದಾ ಮತ್ತೆ ಹೊಡೆ ಬಿಡ್ತಾಳು. ನಮ್ಮ ಪೊಲಿಟಿಕಲ್ ಡಿಫೆಕ್ಟರ್ಸ್ ಇದ್ದಾರೆ, ಪಕ್ಷಾಂತರಿ ಇವಳೇ ಪಕ್ಷಾಂತರಿ, ಇವಳು ಎಲ್ಲಿ ಅಧಿಕಾರ ಸಿಗುತ್ತೋ ಅಲ್ಲಿ ಓಡಬೇಕು ತಕ್ಷಣನೇ, ಮತ್ತೆ ಹೋಗ್ತಾಳೆ. ರಾಮ ಅರ್ಥ ಆಯ್ತು ನನಗೆ, ನೀನೇ ನನಗೆ ಗಂಡನಾಗಬೇಕು. ಲಕ್ಷ್ಮಣ ಹೇಳಿಬಿಟ್ಟಿದ್ದಾನೆ, ಎರಡನೇ ಹೆಂಡ್ತಿಯನ್ನು ಮೂರನೇ ಹೆಂಡ್ತಿಯನ್ನು ನಾನೇ, ನೀನೇ ನನಗೆ ಗಂಡನಾಗಬೇಕು. ಅದನ್ನು ಮನಸ್ಸಿಗೊಂದು ನೋವಿರುತ್ತೆ, ಏನು ನೋವು, ಎರಡನೇ ಹೆಂಡತಿ ಆಗಿಬಿಟ್ಟನಲ್ಲ ಅಂಥೇಳಿ. ಅದಕ್ಕೊಂದು ಸೊಲ್ಯೂಷನ್ ಇದೆ ಅಂತ ಹೇಳಿದ್ಲಂತೆ. ಏನು ಸೊಲ್ಯೂಷನ್ ಗೊತ್ತಾ? ಈ ಸೀತೆ ಬದುಕಿದ್ರೆ ಎರಡನೇ ಹೆಂಡತಿ ಆಗೋದು, ಇವಳು ತಿಂದುಬಿಡ್ತೀನಿ ಅಂತ ಹೊಂದಂತ. ಇಂಥವಳನ್ನ ರಾಮದೇವರು ಹರಸಬೇಕಾಗಿತ್ತ ಇವಳನ್ನ. ಇವಳ ಕಥೆ ಯಾರು ಹೇಳೋದಿಲ್ಲ, ಅದರಿಂದ ಏನು ಮಾಡ್ತಾರೆ, ಮೋಸ ಅಂತ ತಿಳ್ಕೊಂಡ್ಬಿಡಿ. ಬೆನ್ ಮೇಲೆ ಬರೆದ್ರು, ಏನೋ ಬರೆದಿರು, ಸುಳ್ಳು ಕಥೆಗಳೆಲ್ಲ ಬೆನ್ ಮೇಲೆ ಬರೆದಿದ್ದು, ಕಿವಿಮುಖ ಹತ್ರ ಸಂತು ಬರೆದಿದ್ದು, ಎಲ್ಲ ಹರಿಕಥೆದಾಸರು ಸುಟ್ಟಿಸಿದ ಕಥೆಗಳೇ ಹೊರತು ಅದು ರಾಮದೇವರಿಗೆ ಸಂಬಂಧಪಟ್ಟ ಕಥೆ ಅಲ್ಲ ಅದು. ಆಗ ಅವಳು ತಿಂದ ಹೊರಟೇ ಬಿಟ್ಲಂತ ರಾಮದೇವರು ಸೀತಾದೇವಿಯನ್ನು. ಆಗ ರಾಮದೇವರು ಹೇಳ್ತಾರೆ, ಲಕ್ಷ್ಮಣ ಅವ್ಯವಸ್ಥಿತ ಚಿತ್ತಾನಾಂ ಪ್ರಸಾದೋಪಿ ಭಯಂಕರ, ಇವಳು ರಾಕ್ಷಸಿ, ಕಥೆ ಮುಗಿಸು ಅಂತ ಹೇಳಿದ ತಕ್ಷಣ ಕೊಲ್ಲಬೇಕಾಗಿತ್ತೆ ನಾವಿಗೆ ತಾಟಕೆಯನ್ನು ಕೊಂದ ಹಾಗೆ ಕೊಲ್ಲಿಲ್ಲ, ಕಿವಿಮೂಗನ್ನು ಕತ್ತರಿಸ್ತಾರೆ. ಅದಕ್ಕೆ ವಾದಿರಾಸ ತುಂಬ ಬರೀತಾರಲ್ಲಿ, ಅವಳು ಸುಳ್ಳು ಹೇಳ್ಕೊಂಬಂದಿದ್ದಾಳೆ, ಒಬ್ಬ ವಿಧವೆಯಾಗಿ ಎರಡನೇ ಮದುವೆ ಪ್ರಯತ್ನ ಪಟ್ಟವಳು, ಅದಕ್ಕೋಸ್ಕರವಾಗಿ ಅದು ತಪ್ಪಾಯಿತು. ಸೊ ಫಸ್ಟ್ ವಿಧವಾ ವಿವಾದ ಕೇಸ್ ಶುರುವಾಗಿದ್ದೆ ರಾವಣನ ಕಾಲದಿಂದ ಅಂತ ಅರ್ಥ. ಇವತ್ತು ಮಾಡ್ತಾರೋ ಬಿಡ್ತಾರೋ ನಮಗೆ ಸಂಬಂಧಪಟ್ಟಿದ್ದಲ್ಲ ವಿಚಾರ, ಅವತ್ತಿರಲಿಲ್ಲ ಅದು ಗಟ್ಟಿ ತಿಳ್ಕೋಬೇಕಲ್ಲ, ಅವತ್ತು ಆ ವಿಷಯ ಇರಲಿಲ್ಲ. ಅದರಿಂದಾಗಿಯೇ ಆಚಾರ್ಯ ಬರೀತಾರೆ ವಾದಿರಾಜ ಸ್ವಾಮಿಗಳು ಅದಕ್ಕೆ ಶಿಕ್ಷೆ ಕೊಡಿಸಿದ್ದಾರೆ ರಾಮದೇವ್, ಪನಿಷ್ಮೆಂಟ್ ಕೊಡಿಸಿದರೆ ಹೊರತೋದು ಬೇರೆ ರೀತಿಯಲ್ಲ. ಆಗಳು ಹೊರಟೋಗ್ತಾಳೆ. ಆ ಮೂಲಕ ಏನು ಮಾಡಿದರು ಅಂದ್ರೆ ಆಚಾರ್ಯ ಬರೀತಾರೆ, ಅವರು ರಕ್ಷೋ ವಿನಾಶ ಹೇತೋಹು, ರಾಕ್ಷಸರಣಾಸಕ್ಕೆ ರಾಮದೇವರು ಶಂಕುಸ್ಥಾಪನೆ ಮಾಡಿದಾಗಾಯ್ತು ಅಂತ ಹೇಳ್ತಾರೆ, ನಾಂದಿ ಹಾಡ್ತಾರೆ, ಅಲ್ಲಿಂದ ಶುರುವಾಗಿತ್ತು. ಅವಳು ಕರದೂಷಣ ಹತ್ರ ಹೋಗ್ತಾಳೆ, ಅವರು ಬರ್ತಾರೆ, ರಾಮದೇವರು ಅಷ್ಟು ಜನರನ್ನು ಕೊಂದಾಕ್ತಾರೆ. ಅವರು ಸ್ವಲ್ಪ ಜನ ಇರಲಿಲ್ಲ, ಕರದೂಷಣರು 14,000 ದೊಡ್ಡ ರಾಕ್ಷಸ ಸೈನ್ಯ ಇತ್ತೆ ಅಂತ ಅವರಲ್ಲಿ, ಜೊತೆಗೆ ರುದ್ರದೇವರ ವರ ಬೇರೆ. ಅಷ್ಟು ಜನ ಯುದ್ಧಕ್ಕೆ ಬರ್ತಾರೆ ರಾಮದೇವರ ಮೇಲೆ. ರಾಮದೇವ ರಥ ಗೀತ ಏನೂ ಇಟ್ಕೊಂಡಿಲ್ಲ, ಲಕ್ಷ್ಮಣ ಒಂದು ನಿಮಿಷ ಅಲ್ಲಿರು, ಸೀತೆಯಲ್ಲಿ ಇರ್ತಾಳೆ, ದೇವ್ರ ಕಥೆ ಮುಗಿಸ್ತೇನೆ ಅಂತ ಬಂದು ಸಂಹಾರ ಮಾಡ್ತಾರೆ. ಅದನ್ನು ಮಣಿಮಂಜರಿಯಲ್ಲಿ ಹೇಳ್ತಾರೆ, ರಾಮ ಪರಸ್ತಾತ್ ಪುರತೋಪಿ ರಾಮ ರಾಮ ದಿಕ್ಷು ವಿದಿಕ್ಷು ರಾಮ ರಾಮೈರ್ ಅನಂತ ಈ ರೀತಿ ವಿಶ್ವರೂಪ ನಿಘ್ನನ್ ನರಾತೀನ್ ವಿರರಾಜ ರಾಮ. ಕೆಲವೇ ನಿಮಿಷಗಳಲ್ಲಿ, ಅಷ್ಟು ಬೇಗ ಇರಿವೆ ಓಡಿಸ್ಲಿಕ್ಕಾಗೋದಿಲ್ಲ, ಅಷ್ಟು ಬೇಗ ಸೊಳ್ಳೆ ಓಡಿಸ್ಲಿಕ್ಕಾಗೋದಿಲ್ಲ, ಅಷ್ಟು ಜನಗಳನ್ನು ಕೊಂದು ಹಾಕ್ತಾರೆ. ಆ ರೀತಿ ರಾಮದೇವರು ಒಂದು ಜಜ್ಞೆ ಚತುರ್ದಶ ಸಹಸ್ರ ಮವಾರಣೀಯ ಕೋದಂಡ ಪಾಣಿ ಅಖಿಲಸ್ಯ ಸುಖಂ ವಿಧಾತು, ಇಡೀ ಲೋಕದ ಕಲ್ಯಾಣಕ್ಕೋಸ್ಕರ ರಾಮದೇವರು ಕರದೂಷಣರನ್ನು ಸೈನ್ಯ ಸಮೇತ ನಾಶ ಮಾಡಿಬಿಡ್ತಾರೆ. ಅಲ್ಲಿಂದ ರಾವಣನ ಬಳಿಗೆ ಅಕಂಪನ ಅಂತ ಒಬ್ಬ ಹೋಗ್ತಾನೆ, ಶೂರ್ಪಣಿಕೆ ಹೋಗ್ತಾರೆ, ಎಲ್ಲ ಅವನ ತಲೆಗೆ ಬದಲೇ ತಲೆ ಇಲ್ಲದವನು ಇನ್ನೂ ತಲೆ ಕೆಡಿಸ್ತಾರೆ, ಸೀತಾಪರಣ ಮಾಡು ಅಂತ ಹೇಳಿಕೊಡ್ತಾನೆ. ಆ ಶೂರ್ಪಣಿಕೆ ಪ್ಲೇಟ್ ಚೇಂಜ್ ಮಾಡಿಬಿಡ್ತಾಳೆ ಹೋಗಿಯಲ್ಲಿ. ಇಲ್ಲಿ ಸೀತೆನ ಕುರುಪಿ ಅಂತ ಬೈದಿಲ್ದಲ್ಲ, ಅಲ್ಲಿ ಹೋಗಿ ಹೇಳ್ತಾಳೆ, ರಾವಣ ಅಡ್ಡ ನಾನು ವನದಲ್ಲಿ ಒಬ್ಬ ದಂಪತಿಗಳನ್ನು ನೋಡಿದೆ, ಹೇಗಿದ್ದಾರೆ ಗೊತ್ತಾ, ಅಂಥವ್ರು ಜಗತ್ತಿನಲ್ಲೇ ಎಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ ಹಾಗಿದ್ದಾರೆ. ಅಲ್ಲಿ ರಾಮ ಅಂತೆ ಸಾಕ್ಷಾತ್ ಮನ್ಮಥ ಮನ್ಮಥ ಸೀತೆಯಂತೆ ಅಂತ ಸುಂದರಿ ನೋಡೇ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ನೋಡಿದರೆ ಮತ್ತೆ ಕುರುಪಿ ಅಂತ ಬೈದಿರ್ತಾಳೆ. ಈಗ ಹೇಳ್ತಾಳೆ, ಅಂಥ ಸುಂದರಿ ನೋಡೇ ಇಲ್ಲ ನಾನೀಗ, ಅದಕ್ಕೆ ನಾನೇನು ಮಾಡಿದೆ ಗೊತ್ತಾ, ಅವಳು ನಿನಗೆ ಲಾಯಕ್ಕು ಅಂತ ತಿಳ್ಕೊಂಡು ತರಲಿಕ್ಕೆ ಅಂತ ಹೋದೆ, ರಾಮ ನನಗೆ ಕಿವಿ ಕತ್ತರಿಸಿಬಿಟ್ಟ. ಹೇಗೆ ಚೇಂಜ್ ಮಾಡ್ತಾಳೆ ಅವಳು, ಯಾಕೆಂದ್ರೆ ರಾವಣನಿಗೆ ಇದು ಹುಟ್ಟಬೇಕು, ಅವಳು ಸೀತೆಯ ಬಗ್ಗೆ ಅಪೇಕ್ಷೆ ಹುಟ್ಟಬೇಕು. ಸುಳ್ಳು ಹೇಳ್ತಾಳೆ, ರಾವಣ ನನ್ನ ಕಿವಿ ಹೋದರೂ ಹೋಗಲಿ, ಮೂಗು ಹೋದರೂ ಹೋಗಲಿ, ನಿನ್ನ ತಲೆ ಹೋಗಬೇಕು ಅಂತ ಆಯಿತು ಕೊನೆ ಪಕ್ಷ, ಹೋದರೂ ಹೋಗಲಿ ನಿನಗೆ ಸೀತೆ ಸಿಗಬೇಕು, ಇಲ್ಲಿ ಹೋದ್ರೆ ಜೀವನ ವ್ಯರ್ಥ ಅಂತ ಹೇಳಿಬಿಟ್ಟಾಗ ರಾವಣನಿಗೆ ಬುದ್ಧಿ ಕೆಟ್ಟಿತು. ಮೊದಲೇ ಬುದ್ಧಿ ಕಳ್ಕೊಂಡವರು ಇನ್ನೂ ಕೆಟ್ಟಿತು. ಆಗ ಮಾರೀಚನ ಸಹಾಯ ಕೇಳಕ್ಕೆ ಹೋಗ್ತಾರೆ. ಮಾರೀಚ ಮೊದಲು ಒಪ್ಪೋದಿಲ್ಲ, ಆಗಲೇ ಮೊನ್ನೆ ಹೇಳಿ ಶ್ಲೋಕ ಬರೋದು, ರಾಮ ಯಾರು ಅಂತ ನನಗೆ ಗೊತ್ತು ರಾವಣ, ಅಂಥವನು ಗೊತ್ತಾ ರಾಮ, ರಿಪೂಣಾಮಪಿ ವತ್ಸಲ ರಾಮೋ ವಿಗ್ರಹವಾನ್ ಧರ್ಮ ರಿಪೂಣಾಮಪಿ ವತ್ಸಲ. ರಾಮ ಅಂದರೆ ಧರ್ಮದ ಸಾಕ್ಷಾತ್ ರೂಪ. ರಾಮ ಶತ್ರುಗಳಿಗೆ ಧೈರ್ಯ ತೋರ್ತಂಥ ಪುಣ್ಯಾತ್ಮ, ಅದಕ್ಕೆ ನಾನು ಬದುಕಿದ್ದೇನೆ ಇವತ್ತು ಅಂತ ಹೇಳ್ತಾನೆ. ನೇಚ್ಛತಾ ತಾತ ಮಾಂ ಹಂತುಂ ತದಾ ವೀರೇಣ ರಕ್ಷಿತ. ರಾಮನನ್ನು ಪ್ರಾಣದಾನ ಮಾಡಿದ್ದಾನೆ, ಇವತ್ತು ಹೋದರೆ ಬಿಡೋದಿಲ್ಲ, ಕೊಂದು ಬಿಡ್ತಾನೆ ಅಂದರೆ ಅವನು ಬಿಡೋದಿಲ್ಲ, ವಾಪಸ್ ಹೋಗಿ ಮತ್ತೆ ಬರ್ತಾನೆ. ಆಗ ನೀನು ಹೋಗಲೇಬೇಕು ಮಾರೀಚ, ನೀನು ಯಾತಕ್ಕೆ ಹೋಗೋದಿಲ್ಲ ರಾಮನ ಹತ್ರ, ರಾಮ ಕೊಂದು ಬಿಡ್ತಾನೆ ಅಂತ ಭಯನ? ಹಾಗಿದ್ದರೆ ಹೋಗದು, ನಾನು ಕೊಂದು ಬಿಡ್ತೇನೆ ಅಂತ ಹೇಳ್ತಾನು. ಈಗ ಮಾರೀಚನೆ ಸಮಸ್ಯೆ ಬಂತು, ಅಂತೂ ಒಂದು ಗ್ಯಾರಂಟಿ, ಸಾವು ಗ್ಯಾರಂಟಿ ಆಯ್ತು ಅವನಿಗೆ. ಎಲ್ಲಿ ಸಾಯ್ಬೇಕು ಅಂತ ಆಪ್ಷನ್, ಬದುಕೋ ಆಪ್ಷನ್ ಅವನಿಗಿಲ್ಲ. ಈಗ ಇಲ್ಲಿ ಸಾಯ್ಬೇಕು ಅಲ್ಲಿ ಸಾಯ್ಬೇಕು ಅಷ್ಟೇ ಪ್ರಶ್ನೆ. ಇಲ್ಲಿ ಸತ್ರ ಅನಾಮಧೇಯ ಶವ ಆಗಿಬಿಡ್ತೇನೆ, ಅಲ್ಲಿ ಸತ್ರ ಸ್ವಲ್ಪ ಕ್ರೆಡಿಟ್ ಆರು ಬರುತ್ತೆ, ಬೆಟರ್ ಟೀಮೇ ಸೋಲ್ಬೇಕು ಅಂತಾರಲ್ಲ, ಅದಕ್ಕೆ ಸೀದಾ ರಾಮನ ಹತ್ರ ಹೋಗ್ತಾನೆ. ಇಲ್ಲಿ ಕೆಲ ನಮ್ಮವರೇ ತಪ್ಪ ಉಪನ್ಯಾಸದಲ್ಲಿ ಹೇಳಿಬಿಡ್ತಾರೆ, ಮಾರೀಚ ಭಾರಿ ಒಳ್ಳೆಯವನು, ನಿರ್ವಾಹ ಇಲ್ಲದೆ ಹೋದ ಅಂತ ಹೇಳ್ತಾರೆ. ಆಚಾರ ನಿರ್ಣಯ ಬರೀತಾರೆ, ನಿಸರ್ಗತಶ್ಚ ದುಷ್ಟ ಅಂತ ಹೇಳ್ತಾರೆ. ನ್ಯಾಚುರಲಿ ದುಷ್ಟವನು, ಸನ್ನಿವೇಶನ ಹಾಗೆ ಬಂತು, ಎರಡೂ ಸೇರಿ ಆ ಕೆಲಸ ಆಯ್ತೆ ಹೊರತು ಮಾರೀಚ ಸಾತ್ವಿಕನೇನು ಅಲ್ಲ ಅಂತ ಹೇಳ್ತಾರೆ. ಮಾರೀಚ ಸಹಜವಾಗಿ ದುಷ್ಟ, ಅವನು ಇನ್ನೂ ಹೇಳೋದಾಗಿದ್ದು ಏನು ಮಾಡಬೇಕಾಗಿತ್ತು ಗೊತ್ತಾ, ಸಾಯಿ ಒಳ್ಳೆಯವನಾಗಿದ್ದರೆ ರಾವಣನ ಭಯ ಅದಕ್ಕೆ ಹೋದ ಅಂತ ಹೇಳೋದ್ರ ಬದಲು ವಿಭೀಷಣ ಮಾಡದೆ ಮಾಡ್ಬೋದಾಗಿತ್ತು. ಹೌದಾ? ಹಾಗೆ ರಾವಣ ಹತ್ರ ಓಡೋಗ್ತೇನೆ ಅಷ್ಟೇ, ನಾನು ಕೊಲ್ತೇನೆ, ಈಗ ರಾವಣ ಹತ್ರ ಹೋಗ್ತೇನೆ, ಉಳಿಸಿಬಿಡ್ತಾನೆ ಅಂತ ಮುದೋಗ್ತಿತ್ತು ಕತೆ. ವಿಭೀಷಣ ಆ ರೀತಿ ಮಾಡಿದ್ದಿಲ್ವ ನಾವೀಗ? ಅಂದರೆ ಅವನಿಗೆ ಸಹಜವಾಗಿ ದುಷ್ಟತನ ಇತ್ತಲ್ಲ, ಹೊರಟ. ಸಪ್ರಾಪ್ಯ ಹೈಮ ಮೃಗತಾಂ ಬಹುರತ್ನ ಚಿತ್ರ ಸೀತಾ ಸಮೀಪ ಉರುಧ ವಿಚಚಾರ ಶೀಘ್ರಂ. ಅವನು ಚಿತ್ರ ವಿಚಿತ್ರವಾದ ಜಿಂಕೆಯ ವೇಷ ಹಾಕ್ಕೋತಾನೆ, ಚಿನ್ನದ ಜಿಂಕೆಯ ವೇಷ. ಮಧ್ಯೆ ಕೆಲವು ಕಲೆಗಳಿರ್ತಾವಲ್ಲ, ಮಚ್ಚಗಳಿದ್ದಾಗಿರುತ್ತಲ್ಲ, ರತ್ನದ ಮಚ್ಚಗಳಿದ್ದಾಗಿತ್ತು ಅಂತೆ. ಸೀತಾ ಸಮೀಪೇ ವಿಚಚಾರ ಶೀಘ್ರಂ, ಬೇಕಾದಷ್ಟು ಓಡಾಡಿಬಿಡ್ತಾನೆ. ಆಗ ಸೀತಾದೇವಿ ಕೇಳಿಲ್ಲದಂತೆ ಜನ ತಿಳ್ಕೊಂಡಿದ್ದಾರೆ, ಹೆಂಗಸರ ಹಣೆ ಬರಲೇ ಇಷ್ಟು, ಅದು ಬೇರೆ ಸುಭಾಷಿತಗಳು. ಹೆಂಗಸರು ಅಂದರೆ ಚಿನ್ನ ಅಂದರೆ ಪ್ರಾಣ ಬಿಡ್ತಾರೆ ನೋಡಿದರೆ. ಸೀತಾದೇವಿ ಎಕ್ಸಾಂಪಲ್ಲು, ರಾಮ ನೋಡಿ ತಿಳ್ಕೊಂಬಿಡಿ, ಚಿನ್ನಕ್ಕೆ ಬಾಯಿ ಬಿಡಬಾರ್ದು, ಸಂದೇಶ ಇದು, ಸಂದೇಶ ಕೊಡ್ತಾರೆ. ಸೀತಾದೇವಿ ಸಾಮಾನ್ಯ ಹೆಣ್ಣು ಅಂತ ಅರ್ಥ ಬರೆದಾಕಿಬಿಡ್ತಾರೆ, ತಪ್ಪದು. ಭಾರೀಚ ಹೀಗಿದ್ದರೆ ಅವರೇ ಆಗಿರಬೇಕು. ತಕ್ಷಣ ದೇವರು ಏನು ಮಾಡಿ, ಮಹಾಲಕ್ಷ್ಮಿ ಏನು ಮಾಡಿದ್ರಂತೆ, ನಿರ್ದೋಷ ಪೂರ್ಣ ವರ ಸಂವಿತ ಪಿಸ್ಮ ದೇವಿ ರಕ್ಷೋವಧಾಯ ಜನಮೋಹ ಕೃತೇ ತದಾಹ. ನಿರ್ಣಯದಲ್ಲಿ ಆಚಾರ ಒಂದೊಂದು ಮಾತುಗಳು ಕೂಡ ತತ್ವಕ್ಕೆ ವಿರುದ್ಧ ಆಗಬಾರದು, ಲಕ್ಷ್ಮೀನಾರಾಯಣರ ಹಿರಿಮೆಗೆ ವಿರುದ್ಧ ಆಗಬಾರದು. ಇವತ್ತು ಹಾಲಿಗೆ ಏನೇನು ಹಾಕ್ಬೋದು ನಿಮಗೆ, ಹಾಲಿಗೆ ದ್ರಾಕ್ಷಿ ಹಾಕಿ ಓಕೆ, ಕೇಸರಿ ಹಾಕಿ ಓಕೆ, ಗೋಡಂಬಿ ಹಾಕಿ ಓಕೆ, ಫಾಲ್ಡಲ್ ಹಾಕ್ಲಿಕ್ಕೆ ಬರುತ್ತಾ ಈ ಮತ್ತೆ. ಅದಕ್ಕೆ ನೀವು ಅನುಕೂಲವಾದ ಮಾಡಿ, ವಿರುದ್ಧವಾದ ಹಾಕಬಾರ್ದು ಯಾವಾಗಲೂ ಕೂಡ. ತತ್ವಕ್ಕೆ ಎಂದು ವಿರೋಧ ಬರಬಾರದು. ನೀವು ಜನಗಳ ರಂಜನೆ ಮಾಡಿ ತಪ್ಪಲ್ಲ, ಆದರೆ ತತ್ವವನ್ನು ಬಿಟ್ಟು ರಂಜನೆ ಮಾಡೋದಾದ್ರೆ ಪಾಪ ಬರುತ್ತೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಆಗಿದ್ದೇ ಹಾಗೆ, ತತ್ವವನ್ನು ಮರೆ ಮಾಡಿಬಿಟ್ಟು ರಂಜನೆಗೋಸ್ಕರವಾಗಿ ಕೆಡಿಸಿದ್ರ ಫಲ ಇವತ್ತು ರಾಮಾಯಣದ ಗೌರವ ಕಳ್ಕೊಳ್ಳಾಗಾಯ್ತು ಜನಗಳು. ಸೀತಾದೇವಿ ಸಾಕ್ಷಾತ್ ಮಹಾಲಕ್ಷ್ಮಿ, ಅವರು ಚಿನ್ನ ಜಿಂಕೆ ತಗೊಂಡು ಏನು ಮಾಡಬೇಕಾಗಿದೆ, ವಿಶ್ವ ಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ಆವೃತ್ತಿ ಬಂಧ ಮೋಕ್ಷಾಹ ಯಶ್ಯಾ ಅಪಂಗಲವ ಮಾತ್ರತ ಊರ್ಜಿತಾಸ ಶ್ರೀರತ್ಕಟಾಕ್ಷ ಬಲವತಿ ಅಜಿತಮ್ಮನ ಮಾಮಿ. ವಿಶ್ವದ ಒಡತಿಯವರು, ಅವರಿಗೆ ಚಿನ್ನ ತಗೊಂಡು ಏನು ಮಾಡಬೇಕಾಗಿದೆ. ಒಬ್ಬ ಸಾಮಾನ್ಯ ಸ್ತ್ರೀಯ ಸ್ವಭಾವ ವಿಡಂಬನೆ ಮಾಡ್ತಾರೆ ಒಂದು ಕಡೆಗೆ, ಅಸುರಮೋಹನ ಮಾಡ್ತಾರೆ ಇನ್ನೊಂದು ಕಡೆಗೆ. ರಾಮದೇವರು ಕೇಳ್ತಾರೆ, ರಾಮ ನೀನು ಹೋಗಿ ಅದನ್ನು ತರಬೇಕು. ದೇವೇವ ಮಾಶು ಪರಿಗೃಹ್ಯಚ ದೇಹಿ ಮೇ ತ್ವಂ ಕ್ರೀಡಾಮೃತಂ ತ್ವಿತಿ ತಯೋಜಿತ ಏವ ರಾಮ ಅನ್ವಕ್ಸಸಾರಹ ಶರಾಸನ ಬಾಣ ಪಾಣಿ ಮಾಯಾಮೃಗಂ ನಿಶಿಚರಂ ವಿಜಘಾನ ಜಾನನ್. ಇದು ನಿರ್ಣಯದಲ್ಲಿ ವಾಕ್ಯ ಇದೆ. ರಾಮದೇವರು ಕೇಳಿ, ದೇವ ರಾಮ ಆ ಕ್ರೀಡಾಮೃಗಂ, ಆ ಕ್ರೀಡಾಮೃಗನ ತಂದುಕೊಡು ಅಂತ ಕೇಳಿದ ತಕ್ಷಣ ಆಗ ಲಕ್ಷ್ಮಣ ಕೆಲವು ಮಾತಾಡ್ತಾನೆ. ಅಮ್ಮ ನನ್ನ ಮಾತು ಕೇಳು, ಅಣ್ಣ ನನ್ನ ಮಾತು ಕೇಳು, ಇದು ಮಾರೀಚನ ಆಶ್ರಯ ಮಾತು ಕೇಳಿದ್ದೇನೆ ನಾನು, ಚಿನ್ನ ಜಿಂಕೆ ಎಲ್ಲೂ ಇರೋದಿಲ್ಲ, ಇದು ಮೋಸ, ಇದು ಮಾರೀಚಿಂದೇ ಮೋಸ ಇರಬೇಕು, ದಯವಿಟ್ಟು ಅದು ಜಿಂಕೆ ಅಂತ ತಿಳ್ಕೊಳ್ಳೋದು ಬೇಡ, ಹೋಗೋದು ಬೇಡ ಅಂತ ಲಕ್ಷ್ಮಣ ಹೇಳಿಬಿಟ್ಟಂತೆ. ಆಗ ರಾಮದೇವರು ಏನು ಮಾಡ್ತಾರೆ ನೋಡು, ಲಕ್ಷ್ಮಣ ಸೀತೆ ಕೇಳಿದ್ರೆ ತರ್ತೆ, ನೇನೇ ಮಾತಾಡಬೇಡ ಸುಮ್ಮನೆ ಇರು ಅಂತ ರಾಮದೇವರು ಹೊರಟುಬಿಟ್ರಂತೆ. ಅದು ಸುಭಾಷಿತಕಾರ ಹೇಳ್ತಾರೆ, ಹೆಂಡತಿ ಮಾತು ಯಾರು ಮೇರೆದ್ರೆ ರಾಮನ ಮೇರಲಿಲ್ಲ ನೋಡಿದ್ರೆ ಅಂತ ಹೇಳಿಬಿಡ್ತಾರೆ, ರಾಮನ ಎಲ್ಲೂ ಎರಡು ಗಂಟೆ ಹಾಕಿಬಿಡ್ತಾರೆ ತಂದುಬಿಟ್ರು. ತಪ್ಪದು, ಆಚಾರ್ಯ ಬರೀತಾರೆ, ಇಟ್ಟು ಲಕ್ಷ್ಮೀನಾರಾಯಣರವರು ಮನೋ ಲಕ್ಷ್ಮೀ ಮನಸ್ಸು ರಾಮನಿಗೆ ಗೊತ್ತು, ರಾಮನ ಮನಸ್ಸು ಲಕ್ಷ್ಮೀ, ಇಬ್ಬರು ನಾಟಕ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅವರಿಗೆ. ಅದಕ್ಕೇನೆ ರಕ್ಷೋವಧಾಯ ಜನಮೋಹ ಕೃತೇ ತದಾಹ, ರಾಮದೇವರಿಗೆ ಗೊತ್ತು, ಎಲ್ಲ ಗೊತ್ತು ರಾಮದೇವರಿಗೆ. ಲಕ್ಷ್ಮಣ ಮಾತಾಡಬೇಡ ನಮ್ಮ ವಿಷಯ ಅದೆಲ್ಲ ಕೂಡ, ನಿನ್ನ ಕೆಲಸ ಇಷ್ಟೇ, ಈಗ ನಾನು ಹೋಗಿ ಬರೋವರೆಗೂ ಸೀತಾ ಸಮರಿಷ್ಠೆಯ ಜವಾಬ್ದಾರಿ ನಿಂದು. ಇದು ರಾಮದೇವರು ಹೇಳಿದ ಮಾತು. ಲಕ್ಷ್ಮಣ ಒಪ್ಪಿಕೊಂಡ ನಿಂತ್ಕೊಂಡ, ರಾಮದೇವರು ಹೊರಡ್ತಾ ಇದ್ದಾರೆ. ಇಲ್ಲಿ ರಾಮದೇವರು ತಿಳಿದೆ ಹೋದರ ಅಂತ ಪ್ರಶ್ನೆ. ಸುಮ್ಮನೆ ವಾಲ್ಮೀಕಿ ರಾಮಾಯಣ ಓದಿದಾಗ ಆ ಬಗ್ಗೆ ವಾಲ್ಮೀಕಿಗಳು ಬರೆಯೋದಿಲ್ಲ, ಅಂದರೆ ವಾಲ್ಮೀಕಿಗಳು ತಪ್ಪು ಏನೋ ಬರೆಯೋದಿಲ್ಲ, ಆದರೆ ವಿಶೇಷಾಂಶ ಬರೆಯೋದಿಲ್ಲ, ಅದು ಆಚಾರ್ಯರೊಬ್ಬರೇ ಬರೆಯೋದು, ಅದೆಲ್ಲ ಕೂಡ ವಾಲ್ಮೀಕಿಗಳು ಸುಮ್ಮನೆ ಕಥೆ ಹಾಗೆ ಬರೆದು ಬಿಡ್ತಾರೆ. ಆದರೆ ಭಾಗವತ ಪುರಾಣದಲ್ಲಿ ಹೇಳ್ತಾರೆ, ಈ ಶ್ಲೋಕ ಈಗಷ್ಟೇ ಹೇಳಿದ್ದೇನೆ. ತ್ಯಕ್ತ್ವಾ ಸುದುಸ್ತ್ಯಜ ಸುರೇಪ್ಸಿತ ರಾಜ್ಯಲಕ್ಷ್ಮೀಂ ಧರ್ಮಿಷ್ಠ ಮಾರ್ಯ ವಚಸ ಯದಗಾದರಣ್ಯಂ ಮಾಯಾಮೃಗಂ ದಯಿತಯೇಪ್ಸಿತ ಮನ್ವಧಾವತ್ ವಂದಾಮಹೇ ಪುರುಷತೆ ಚರಣಾರ ಅವಿಂದಂ. ಇಲ್ಲಿ ಹೇಳಬೇಕಾದ್ರೆ ಮಾಯಾಮೃಗಂ ನಿಶಿಚರಂ ನಿಜಘಾನ ಜಾನನ್ ಅಂತ ಎರಡು ವಾಕ್ಯ, ಇಲ್ಲಿ ಆಚಾರ್ಯರ ಮಾತು, ಇಲ್ಲಿ ಭಾಗತದ ವಾಕ್ಯ. ಮಾಯಾಮೃಗಂ ನಿಶಿಚರಂ ನಿಜಘಾನ ಜಾನನ್, ರಾಕ್ಷಸ ಅಂತ ಗೊತ್ತಿದ್ದೆ ರಾಮದೇವರು ಹೋಗಿತ್ತು, ಅವನು ಕೊಲ್ಲಬೇಕಂದ್ರೆ ರಾಮದೇವರು ಹೋಗಿದ್ದೆ ಹೊರತು ಅದೇನು ಬೇರೆ ಅಲ್ಲ. ರಾಮದೇವರು ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ಕಥೆ ಹಿಂದೆ ನೋಡಬೇಕು ನೀವು, ಅದು ವಿಶ್ವಾಮಿತ್ರ ಯಜ್ಞದ ಕಾಲಕ್ಕೆ ರಾಮದೇವರು ಇದ್ದಲ್ಲೇ ಇದ್ದಾರೆ. ಮಾರೀಚ ಬರ್ತಾರೆ, ಒಂದು ಬಾಣ ಹೊಡಿತಾರೆ, ನೂರು ಯೋಜನ ದೂರ ಹೋಗಿಬಿಡ್ತಾನೋ, ಅಷ್ಟು ಮಾಡಿದ್ದಾರೆ. ಈಗೇನು ಮಾಡ್ತಾರೆ, ಅಟ್ಟಿಸ್ಕೊಂಡು ಹೋಗ್ತಾರೆ, ಅದಕ್ಕೆ ದೂರ ಹೋಗಬೇಕು, ರಾವನಿಗೆ ಅನುಕೂಲ ಮಾಡಿಕೊಡೋಕೆ ಅಂತ ಹೋಗ್ತಾ ಇದ್ದಾರೆ. ಅದೇ ರೀತಿ ಬಾಣ ಹೊಡೆದು ಅಲ್ಲೇ ಸತ್ತು ಹೋಗ್ತಿದ್ದವನು. ಯಾತಕ್ಕೆ ದೂರ ಹೋದರು ಅಂದರೆ ರಾವಣ ಬರಬೇಕು, ಮುಂದೆ ಕಥೆ ನಡಿಬೇಕು, ಅದಕ್ಕೋಸ್ಕರ ರಾಮನೇ ಹಾಗೆ ಮಾಡ್ತಿದ್ದಾರೆ. ವಿಲನ್ ಫಸ್ಟ್ ಶಾಟಲ್ಲೇ ಸತ್ತು ಹೋಗಿಬಿಟ್ಟು ಸಿನಿಮಾ ಯಾರು ನೋಡ್ತಾರೆ, ಆರಂಭದಲ್ಲಿ ಕೊನೆಗೆ ಸಾಯ್ಬೇಕು ವಿಲನ್ ಯಾವಾಗಲೂ ಕೂಡ. ಅದಕ್ಕೆಲ್ಲ ನಾಟಕ ಫ್ರೇಮ್ ಮಾಡ್ತಾ ಹೋಗಬೇಕು. ರಾಮದೇವರು ದೂರ ಅಟ್ಸ್ಕೊಂಡು ಹೋಗ್ತಾರೆ, ಸೊ ಅದು ಏರಿಯಾ ದಾಟಬೇಕು ದೂರ, ಆಗ ಅವನು ಸಾಯ್ಬೇಕು, ಅಟ್ಸ್ಕೊಂಡು ಹೋಗಿ ಆಮೇಲೆ ಅವನು ಕೊಂದಾಕಿಬಿಡ್ತಾರೆ ಅವನನ್ನು. ಈ ಕಡೆಗೆ ರಾಮನ ಸಾಯ್ಬೇಕಾದ್ರೆ ಏನು ಮಾಡಿದಂತೆ, ಹಾ ಸೀತೆ ಹಾ ಲಕ್ಷ್ಮಣ ಅಂತ ಸಾಯ್ತಾನೆ. ಅದು ರಾಮದೇವರ ಧ್ವನಿಯನ್ನು ಇಮಿಟೇಟ್ ಮಾಡಿದಂತೆ, ಇಮಿಟೇಷನ್ ಕಾನ್ಸೆಪ್ಟ್ ಅವನಿಂದ ಡೆವಲಪ್ ಆಯಿತು. ಇನ್ನೊಬ್ಬರ ಧ್ವನಿಯಲ್ಲಿ ಮಾತಾಡೋ ಪದ್ಧತಿ ತಂದ, ರಾಮದೇವರ ಧ್ವನಿ ಅನುಕರಿಸಿಬಿಟ್ಟು ದುಃಖದಿಂದ ಹಾ ಸೀತೆ ಹಾ ಲಕ್ಷ್ಮಣ ಅಂದ್ರಂತೆ. ಇವ್ರದ್ದು ಏನು ತಿಳ್ಕೋಬೇಕು, ರಾಮದೇವರಿಗೆ ಬಾಣ ಬಿದ್ದಿದೆ, ಅವರೇ ಬಿಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಆ ರೀತಿ ಕೂಗಿದಂತೆ ಸೀತಾದೇವಿ ಏನು ಮಾಡಿದ್ರಂತಾಗ, ಆ ಕ್ಷಣಕ್ಕೆ ಹಾರಾಮ ಅಂತ ಸಾಯ್ಲಿಲ್ಲ ಅವನು. ಹಾರಾಮ ಅಂತ ಸಾಯ್ಬಾರ್ದೆ, ಸತ್ತಿದ್ರೆ ವೈಕುಂಠಕ್ಕೆ ಹೋಗ್ತಿದ್ದ ಅವನು, ಸ್ಮರಣೆ ಮಾಡಿಬಿಟ್ಟಿದೆ. ಆ ಸ್ಮರಣೆ ಬರಲಿಲ್ಲ, ಹಾಗೆ ಮಾಡ್ತಾನೆ ಭಗವಂತ. ಹಾ ಸೀತೆ ಅಂತಾನೆ ಸತ್ತವನು, ವೆರಿ ಇಂಪಾರ್ಟೆಂಟ್ ಅದು. ದುಷ್ಟರು ಸಾಯ್ಬೇಕಾದ್ರೆ ಹಾ ಸೀತೆ ಅಂತಾನೆ ಸಾಯ್ತಾರೆ. ಸೀತೆ ಅಂದ್ರೆ ಏನು? ಸಂಪತ್ತು, ಹಣ ಹಣ ಅಂತಾನೆ ಹಣ ಆಗ್ತಾರೆ ಅಂತ ಅರ್ಥ. ಹಾ ಸೀತಾ ಸ್ಮರಣೆ ಮಾಡಿ ಸತ್ತನೇ ಹೊರತು ರಾಮನ ಸ್ಮರಣೆ ಮಾಡಿ ಸಾಯ್ಲಿಲ್ಲ. ಹಣವಿಲ್ಲದ ಅವನೊಬ್ಬ ಹೆಣಕ್ಕಿಂತ ಕಡೆಯಯ್ಯ, ಹಣವೇ ನಿನ್ನಯ್ಯ ಗುಣವ ಎಣಿತು ಬಂಡಿಪೇನಯ್ಯ, ವಾದಿರಾಜ ಸ್ವಾಮಿಗಳ ಮಾತು. ಸಾಯ್ಬೇಕಾದ್ರೂ ಹಣ ಹಣ ಅಂತ. ಎಷ್ಟೋ ಜನ ಅವ್ರ ಮನೆಯಲ್ಲಿ ಕಡ್ತನ ಇದ್ರೆ ಹಾಟ್ ಫೇಲ್ ಆಗಿ ಹೋಗ್ಬಿಡ್ತಾರೆ ಎಷ್ಟೋ ಜನಗಳು. ದೇವ್ರ ಪೆಟ್ಟಿ ಕಡ್ತನ ಅದು ಯಾರಿಗೂ ಹಾಟ್ ಫೇಲ್ ಆಗೋದಿಲ್ಲ, ಬಂತು ಅಂದ್ರೆ ಹಾಟ್ ಫೇಲ್ ಆಗುತ್ತೆ ಅಷ್ಟೇ. ಹೋದ್ರೆ ಸುಖವಾಗಿರ್ತಾರೆ, ಹಾಗಿರ್ತಾರೆ. ದೇವರನ್ನು ಬಿಡ್ತಾರೆ, ಬೇರೆ ಮನುಷ್ಯ ಪಡೀತಾರೆ. ಆ ದೃಷ್ಟಿಯಲ್ಲಿ ತಕ್ಷಣನೇ ರಾಮದೇವರು ಅವನನ್ನು ಕೊಂದು ಹಾಕಿದ್ರು, ಧ್ವನಿ ಬಂತು. ಲಕ್ಷ್ಮಣನ ಸೀತಾದೇವಿ ಕಳಿಸ್ತಾ ಇದ್ದಾರೆ, ಲಕ್ಷ್ಮಣ ಹೋಗೋದಿಲ್ಲ ಅಂತ, ಲಕ್ಷ್ಮಣ ಹೋಗಬೇಕು ಅಂತ ಸೀತಾದೇವಿ. ಇಲ್ಲಿ ಅನೇಕರು ಸೀತಾದೇವಿನ ಬೈತಾರೆ, ವಿಶಿಷ್ಟಾದ್ವೈತಗಳು ವ್ಯಾಖ್ಯಾನವನ್ನು ಮಾಡ್ತಾರೆ. ಅಲ್ಲಿ ಬರೀಬೇಕಾದ್ರೆ ಮುಂದೆ ಸೀತಾದೇವಿಗೆ ರಾವಣ ಎತ್ಕೊಂಡು ಹೋಗೋದಾಗಲಿ, ಒಂದು ವರ್ಷ ದೂರ ಇರೋದಾಗಲಿ, ಯಾತಕ್ಕಂತ ಶಿಕ್ಷೆ ಬಂತು ಅಂದರೆ ಲಕ್ಷ್ಮಣನ ಬೈರ್ಲಲ್ಲ, ಪಾಪ ಬಂತು ಸೀತಾದೇವಿ ಅಂತ ಬರೀತಾರೆ. ಗೊತ್ತಾಯ್ತಾ? ವಿಶಿಷ್ಟಾದ್ವೈತ ವ್ಯಾಖ್ಯಾನ, ಸೀತಾದೇವಿ ಪಾಪ ಬಂತಂತೆ. ಅರ್ಥ ಮಾಡಿಕೊಳ್ಳಿ, ಸೀತಾದೇವಿ ಯಾರು ಗೊತ್ತಾ? ಮಹಾಲಕ್ಷ್ಮಿ, ನಿತ್ಯ ಮುಕ್ತಳು ಶ್ರೀರಮ. ಮುಕ್ತರಿಗೆ ಪಾಪ ಇಲ್ಲ, ನಿತ್ಯ ಮುಕ್ತಳಿ ಪಾಪನ ಹಾಗಿದ್ರೆ ಅಂದ್ರೆ ಲಕ್ಷ್ಮಣನ ನಾವು ಎತ್ತೋ ಗಲಾಟಿಗಳು ಸೀತಾದೇವಿನ ಬೈದು ಹಾಕಿಬಿಡ್ತಾರೆ ಅವರು. ಆಚಾರ್ಯ ಹೇಳ್ತಾರೆ, ನಿಜವಾಗಲೂ ಲಕ್ಷ್ಮಣ ಸೀತಾದೇವಿ ಮಾತು ಕೇಳ್ಕೊಂಡು ಹೋಗಬೇಕಾಗಿತ್ತು, ಇಲ್ಲ ಹೋಗೋದಿಲ್ಲ ಅನ್ಬೇಕಾಗಿತ್ತು. ಈ ಮಧ್ಯೆ ದಾರಿ ಹಿಡಿದ್ಬಿಡ್ತಾನೆ ಲಕ್ಷ್ಮಣ. ಸೀತಾ ಏನೋ ಉಪದೇಶ ಮಾಡಕ್ಕೆ ಹೋಗ್ತಾನಮ್ಮ, ನಾನು ಹೋದ್ರೆ ರಾವಣ ಬಂದು ಬಿಡ್ತಾನೆ. ರಾವಣ ಬಂದ ಸೀತಾದೇವಿ ಬಂದರೆ ರಾವಣ ಯಾವ ಲೆಕ್ಕ ನೆನ್ಪಿಟ್ಕೊಂಡಿರ್ಬೇಕು? ಯಾವ ಲೆಕ್ಕ ಯೋಚನೆ ಮಾಡೋದಿಲ್ಲ ಲಕ್ಷ್ಮಿ. ಏನೋ ಉಪದೇಶ ಮಾಡ್ತಾನೆ, ಅದನ್ನ ಪಾಯಿಂಟ್ ಒಳ್ಳೇದಿದೆ, ಆದರೆ ಇದು ಸರಿ ಇಲ್ಲ. ಯಾರು ಬಂದು ಮಾತಾಡ್ತೇನೆ ಲೆಕ್ಕ ಇರಬೇಕು. ಹಿತೋಕ್ತಿ ಹೇಳೋದು ತಪ್ಪಲ್ಲ, ಯಾರು ಬಂದು ಹೇಳೋದು? ಸರ್ವಜ್ಞರ ಮುಂದೆ ಹಿತೋಕ್ತಿ ಹೇಳೋದಾ? ಅದು ತಪ್ಪಾಯಿತು. ಆದ್ರೆ ಹೇಳ್ತಾರೆ, ಲಕ್ಷ್ಮಣ ಹೋಗ್ತೀವಿಲ್ಲ ನೀನೀಗ, ನಿನ್ನ ಮನಸ್ಸಿನ ಏನು ಕೆಟ್ಟ ಭಾವನೆ ಇದೆ ಅಂತ ಲೆಕ್ಕ ಅಂತ ಹೇಳಿಬಿಡ್ತಾ. ಆಗ ಲಕ್ಷ್ಮಣ ಹೊರಡ್ತಾನೆ. ಆ ಕ್ಷಣಕ್ಕೆ ಅಮ್ಮ ನಿರ್ವಾಯಲ ಹೋಗ್ತಿದ್ದೇನೆ ಅಂತ ಹೊರಟುಬಿಟ್ಟಂತೆ. ಆ ಕಡೆ ಹೋಗ್ತಿರ್ಲಕ್ಕೆ ಈ ಕಡೆ ರಾವಣ ಬರ್ತಾನೆ. ದೇವ್ಯಾ ಸಮೀಪ ಮಥ ರಾವಣ ಆಸಸಾದ ಸೃಷ್ಟ್ವಾತ್ಮನ ಪ್ರತಿಕೃತಿಂ ಪ್ರಯೌಚ ಶೀಘ್ರಂ. ಆ ತಕ್ಷಣ ಏನಾಯ್ತು ಗೊತ್ತಾ? ರಾವಣ ಬರ್ತಿರ್ಲಿಕ್ಕೇನೆ ಮುಂದೆ ಕಥೆ ಕೇಳಿದ್ರು, ತಪ್ಪು ಕಥೆ ಕೇಳಿರ್ತೇವೆ ನಾವು. ರಾವಣ ಬಂದ, ಸೀತಾಪರಣ ಮಾಡೇ ಬಿಟ್ಟ, ಸೀತಾದೇವಿ ತಕ್ಕ ಶಾಸ್ತಿಯಾಗಿ ಬಿಡ್ತು ಲಕ್ಷ್ಮಣನ ಬೈದಿದ್ದಕ್ಕೆ ಅಂತ ಕಥೆ ಮುಂದುವರಿಸಿಬಿಡ್ತಾರೆ. ಭಾರಿ ತಪ್ಪದು, ಏನು ನಡೀತು ಅಂತ ಆಚಾರ್ಯರು ಬರೀತಾರೆ. ಆ ಕ್ಷಣದೊಳಗೆ ರಾವಣ ಬರ್ತಿರ್ಲಕ್ಕೂ ಸೀತಾದೇವಿ ಮಾಯ ಆಗಿಬಿಟ್ರು ಅಂತ ಹೇಳ್ತಾರೆ. ಸಾ ಅದೃಶ್ಯತಾ ಭಗವದಪಿ ಅವಿಶಹ್ಯ ಶಕ್ತಿ. ನಿನ್ನೆ ಪ್ರಶ್ನೆ ಬಂದಿತ್ತಲ್ಲ, ತನ್ನ ಹೆಂಡತಿನೇ ಕಾಪಾಡೋಕ್ಕಾಗದಿದ್ದ ರಾಮ, ಕಾಪಾಡಿಕೊಳ್ಳಲಾರದ ರಾಮ ನಮ್ಮ ಕುಟುಂಬ ಕಾಪಾಡ್ತಾನಂತ ಪ್ರಶ್ನೆ ಬಂದಿತ್ತಲ್ಲ, ಅದಕ್ಕೆ ಉತ್ತರ ಈಗ. ಆ ಕ್ಷಣಕ್ಕೆ ಸೀತಾದೇವಿ ಮಾಯ ಆಗಿಬಿಡ್ತಾಳೆ, ಅಲ್ಲಿರೋದೇ ಇಲ್ಲ. ಮತ್ತೆ ಖಾಲಿ ಜಾಗ ಇತ್ತ ಅಂದರೆ ಇಲ್ಲ. ಸೃಷ್ಟ್ವಾ ಆತ್ಮನಃ ಪ್ರತಿಕೃತಿಂ, ಒಂದು ಇಮೇಜ್ ಕ್ರಿಯೇಟ್ ಮಾಡ್ತಾರೆ, ತಮ್ಮನ್ನೇ ಹೋಗ್ತಕ್ಕಂಥ ಇಮೇಜನ್ನು ಮಾಡಿಬಿಟ್ಟು ಅಲ್ಲಿಂದ ಹೊರಟುಬಿಟ್ರಂತೆ. ಇಮೇಜ್ ಮೂವ್ ಆಗಬೇಕಲ್ಲ, ಅದಕ್ಕೇನು ಮಾಡಬೇಕು ಅಂದರೆ ತಸ್ಯಾಸ್ತು ತಾಮ್ ಪ್ರತಿಕೃತಿಂ ಪ್ರವಿವೇಶ ಶಕ್ರ. ಇಂದ್ರದೇವರು ಎಂಟರ್ ಆಗ್ತಾರೆ ಅದರೊಳಗೆ, ಇಂದ್ರದೇವರು ಪ್ರವೇಶ ಮಾಡಿಬಿಡ್ತಾರೆ. ಮತ್ತೆ ಅವನಿಗೆ ಪುಣ್ಯಪಾದ ವ್ಯವಹಾರ ಆಗಬೇಕಲ್ಲ, ಸೀತಾದೇವರು ಸನ್ನಿಧಾನ ಇಟ್ಟರಂತೆ. ದೇವ್ಯಾಶ್ಚ ಸನ್ನಿಧಿಯುತಾಂ ವ್ಯವಹಾರ ಸಿದ್ಧೈ. ಆ ಸನ್ನಿಧಾನಕ್ಕೆ ವೇದವತಿ ಅಂತ ಹೆಸರು, ಸನ್ನಿಧಾನಕ್ಕೆ ವೇದವತಿ. ಆಕೃತಿ ಮಾಡಿಸಿದ್ದು ಅಗ್ನಿಯ ಕೈಯಲ್ಲಿ, ಪ್ರವೇಶ ಮಾಡಿದ್ದು ಇಂದ್ರದೇವರು. ಇಷ್ಟು ಇಂದ್ರದೇವರು ಪ್ರವೇಶ ಮಾಡಿದ್ದಾರೆ, ಅಗ್ನಿ ಸೃಷ್ಟಿ ಮಾಡ್ತಾ ಇದ್ದಾರೆ. ಇಷ್ಟು ಮಾಡಿ ಅವರು ಕೈಲಾಸಕ್ಕೆ ಹೊರಟ್ರಂತೆ. ಕೈಲಾಸಕ್ಕೆ ಅಟ್ಟಕ್ಕೆ ಹೊರಟರು ವಾಮನ ಪುರಾಣದಲ್ಲಿ ಹೇಳ್ತಾರೆ. ಶಿವಪಾರ್ವತಿಯರು ಒಂದು ರಥವನ್ನು ಮಾಡಿದರಂತೆ, ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡ್ರಂತೆ. ಅಮ್ಮ, ಎಲ್ಲರೂ ನಿನ್ನ ವಿಗ್ರಹ ಇಟ್ಕೊಂಡು ಪೂಜೆ ಮಾಡ್ತಾರೆ, ನಮಗೊಂದು ವರ ಕೊಡಬೇಕು. ಏನು ವರ ಅಂದರೆ, ಒಂದು ವರ್ಷ ಕಾಲ ನಿನ್ನನ್ನು ನೇರ ಪೂಜೆ ಮಾಡೋ ಯೋಗ ಕೊಡು ಅಂದ್ರಂತೆ. ನೀನೇ ಬಂದು ಕೊಡಬೇಕು ನಮ್ಮ ಕೈಲಾಸದೊಳಗೆ. ಅದು ತಥಾಸ್ತು ಅಂತ ಹೇಳಿದ್ರಂತೆ. ಆ ವರ ನೀವು ಪೂರ್ಣ ಮಾಡೋಕ್ಕೆ ಕೈಲಾಸಕ್ಕೆ ಹೋದ್ರಂತು. ಕೈಲಾಸದವರೆಗೂ ನಿತ್ಯ ಎರಡು ಲಕ್ಷ್ಮೀ ಪೂಜೆ ಮಾಡ್ಕೊಂಡಿದ್ದಾರೆ ಅವರು. ಸ್ವಲ್ಪ ದಿವಸ ನಡೀತು, ಆ ಕಡೆ ಹೊರಟರು. ಈ ಕಡೆ ರಾವಣ ಬಂದ. ಈ ಮಾತಾಡ್ತಿರೋದೆಲ್ಲ ಯಾವುದೀಗ ಸೀತಾಕೃತಿ, ಅತ್ತೆ ಹೊರತು ಸೀತಾದೇವಿ ಅಲ್ಲ. ಇಂದ್ರದೇವರು ಕುತ್ಕೊಂಡು ಮಾತಾಡ್ತಿದ್ದಾರೆ, ಮಾತುಕತೆ ನಡೀತಾ ಇದೆ. ಯಾಕಂದ್ರೆ ನಮಗೆಲ್ಲ ಬೇಡ, ಅದನ್ನು ಅಪಹರಣ ಮಾಡ್ತಾರೆ ರಾವಣ ಹೊರತು. ನಿಜವಾದ ಸೀತೆಯನ್ನು ಅಪಹರಣ ಮಾಡಿದ್ದು ರಾವಣ ಅಲ್ಲ. ನಿಜವಾದ ಸೀತೆ ಅಪಹರಣ ಆಗೋದೇ ಇಲ್ಲ. ನಮ್ಮ ಅನೇಕ ಪ್ರಶ್ನೆಗಳು, ನಿಜವಾದ ಸೀತೆ ಇದ್ದರೆ ಏನಾಗ್ತಿತ್ತು ಅಂತ ಪ್ರಶ್ನೆ. ಈಗ ಏನಾಗ್ತಿತ್ತು ಗೊತ್ತಾ? ರಾವಣ ಆಗಲೇ ಬ್ಲಾಸ್ಟ್ ಆಗ್ತಿದ್ದ, ಇದೇನು ಆಗ್ತಿರಲಿಲ್ಲ. ಯಾ ಕಂಡು ಕಂಡು ಪತಿವೃತ ಸ್ತ್ರೀಯನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಇನ್ನು ಸೀತಾದೇವಿಯನ್ನು ಮುಟ್ಲಕ್ಕೆ ಆಗ್ತಾ ಇತ್ತ? ಎಂದೂ ಸಾಧ್ಯ ಇಲ್ಲ. ಅಲ್ಲಿ ರಾಮಾಯಣ ಮುಗಿದು ಹೋಗ್ತಿತ್ತು, ಅರಣ್ಯಕಾಂಡಕ್ಕೆ ಮಂಗಳ ಆಗ್ತಿತ್ತು, ಮುಂದೆ ಸುಂದರಕಾಂಡವೆಲ್ಲ ಹೋಗ್ಬಿಡ್ತಿತ್ತು. ಆದ್ರಿಂದಾಗಿನೇ ಕತೆ ಜನ ಏನು ಮಾಡ್ತಾರೆ, ಅರ್ಧಕ್ಕೆ ಮುಗಿದವರು ಗಲಾಟೆ ಮಾಡ್ತಾರೆ, ಫುಲ್ ಆಗಬೇಕಲ್ಲ, ದೂರ ಹೋದ್ರಷ್ಟೇ. ಅವ್ರು ಮುಟ್ಟ ಯೋಗ್ಯತೆ ಅವ್ಯಾಕೃತ ಆಕಾಶ, ಅಭಿಮಾನಿ ದೇವತೆಯವರು, ಅಪ್ರಾಕೃತ ದೇಹ, ಎಂಥ ವಿಶ್ವವ್ಯಾಪಕವಾದ ದೇಹ ಅವ್ರದ್ದು. ಲಕ್ಷ್ಮೀನಾರಾಯಣರ ವ್ಯಾಪ್ತಿ ಈಕ್ವಲ್ ಅವ್ರದ್ದು, ಅದರಲ್ಲಿ ಇಬ್ಬರು ಈಕ್ವಲ್ಲೇ. ಆದರೆ ಗುಣದಲ್ಲಿ ಭಾರಿ ಕಡಿಮೆ ಅವರು, ವ್ಯಾಪ್ತಿಯಲ್ಲಿ ಸಮ, ಅದಕ್ಕೆ ಸಮಾನ ಅಂತ ಅವ್ರಿಗೆ ಹೆಸರು. ಅಂಥವ್ರು ಎಲ್ಲಕ್ಕೆ ಯಾರಿಗಾದ್ರೂ ಸಾಧ್ಯ ಇದೆಯಾ? ಅವರ ಸೀತಾದೇವಿನೇ ಹೇಳ್ತಾರೆ, ಅಲ್ಲಿ ಕೂತ ಮಾತಾಡ್ತಾರೆ, ರಾವಣ ನಾನು ಎತ್ಕೊಂಡು ಹೋಗೋ ಪ್ರಯತ್ನ ಎಂಥದ್ದು ಗೊತ್ತ ನಿನಗೆ, ಬಟ್ಟೆಯಲ್ಲಿ ಬೆಂಕಿ ಹೋದಾಗುತ್ತೆ ಅಂತ ಹೇಳ್ತಾರೆ. ಬಟ್ಟೆಯಲ್ಲಿ ಬೆಂಕಿ ಹೋದಾಗುತ್ತೆ ಏನಾಗುತ್ತೆ ಗೊತ್ತಲ್ಲ, ಆಗ ಬೆಂಕಿ ಸುಡುತ್ತಾ ಬಟ್ಟೆ ಸುಡುತ್ತಾ ಬಟ್ಟೆ ನೀವು ಸುಟ್ಟು ಹೋಗ್ತೀಯ ಅಂತ ಅರ್ಥ ಅದನ್ನು ಹೇಳ್ತಾರೆ. ಈ ಮಾತೆಲ್ಲ ತಿಳ್ಕೊಂಡಾಗ ಇಲ್ಲ ಸೀತಾದೇವಿ ನಿಜವಾಗ್ಲೂ ಮಾಡಿದ ಕೆಲಸ ಅಂದರೆ ತಾವಲ್ಲಿಲ್ಲ ಮುಂದೆ ಕೆಲಸ ಆಗಲಿ ಅಂತ ಹೋಗ್ತಾರೆ ಒಂದು ಕಾರಣ. ಇನ್ನೊಂದು ಕಾರಣ, ರಾವಣ ಇನ್ನೂ ಪಾಪದ ಕೂಡ ತುಂಬಬೇಕಾಗಿದೆ, ಇನ್ನೂ ಎಷ್ಟೋ ಪಾಪ ಮಾಡಬೇಕಾಗಿದೆ ಅವರು, ಆಗಲೇ ಸಾಯಬಾರದು. ಅದು ಎರಡನೇ ಕಾರಣ. ರಾಮದೇವರು ಮಾರೀಶ್ವರನ ಅವತ್ತೇ ಕೊಲ್ದೆ ಬಿಟ್ಟಿದ್ದಕ್ಕೆ ಏನು ಕಾರಣಗಳು ಉಂಟೋ, ಇವತ್ತೇ ರಾವಣ ಸಾಯಬಾರದು ಅಂತ ದೂರ ಹೋಗ್ತಿದ್ದಾರೆ. ಲೋಕಕ್ಕೆ ಎಲ್ಲ ತತ್ವಗಳನ್ನು ತೋರಿಸ್ಬೇಕು, ಅದೊಂದು ಕಾರಣ. ಅಲ್ಲಿಂದ ಸೀತಾದೇವಿ ಹೊರಟರು, ಸೀತಾಕೃತಿ ಅಲ್ಲಿದೆ. ಇದಕ್ಕೊಂದು ಲಾಜಿಕ್ ಬೇರೆ ಇದೆ, ಇದು ತುಂಬ ಜನಕ್ಕೆ ಇದು ಗೊತ್ತಿಲ್ಲ. ಆಚಾರ ಹೇಳೋದಕ್ಕಿಂತ ಮುಂಚೆ ಯಾರ್ಯಾರಿಗೂ ವಿಷಯ ಗೊತ್ತಿದ್ದಿಲ್ಲ. ಇದು ಎಲ್ಲರೂ ಸೀತಾಪಹರಣವಾಯಿತು ಅಂತಲೇ ತಿಳ್ಕೊಂಡ್ಬಿಟ್ಟಿದ್ರು. ಅದು ಫಸ್ಟ್ ಟೈಮ್ ಆಚಾರ್ಯ ಬರೀತಾರೆ. ಇದು ಮೂಲತಃ ಸೀತಾಪಹರಣವಾಗಿಲ್ಲ, ಎಷ್ಟು ಕಡೆ ಬಂದಿದೆ ಅಂತ ತೋರಿಸ್ತಾರೆ ಆಚಾರ್ಯರು. ಇಲ್ಲಿ ಆಧಾರ ಕೊಡದೆ ಗೀತಾಭಟ ಆಧಾರ ಕೊಡ್ತಾರೆ, ಕೂರ್ಮ ಪುರಾಣದಲ್ಲಿ ಬರುತ್ತೆ ನೋಡಿ ಅಂತ ಹೇಳ್ತಾರೆ, ಬ್ರಹ್ಮವೃತ್ತ ಪುರಾಣದಲ್ಲಿ ಬರುತ್ತೆ, ಭವಿಷ್ಯೋತ್ತರ ಪುರಾಣ ವೆಂಕಟೇಶ್ ಮಾತ್ರ ಪ್ರತಿಯೊಬ್ಬರು ಕೇಳ್ತಾರೆ, ಪ್ರತಿ ಸಹ 2 ವರ್ಷಕ್ಕೆ 2 ಸರ್ತಿ ಕೇಳ್ತಾರೆ, ಕೇವಲ ಅಭ್ಯಾಸ ಇದ್ದವರು. ಅದರಲ್ಲಿ ಬಂದಿರೋದಲ್ಲಿ ಏನು ಅಂತ ಹೇಳಿದರೆ, ಮಾಯಾ ಸೀತಿ ಅಪಹರಣವಾಯಿತು ಹೊರತು ನಿಜವಾದ ಸೀತಿ ಅಪಹರಣ ಅಲ್ಲ, ನಿಜವಾದ ಸೀತಿ ಅಪಹರಣ ಸಾಧ್ಯವೇ ಇಲ್ಲ ಅನ್ನೋದು ಮೊಟ್ಟ ಮೊದಲ ಬಾರಿ ಹೇಳಿದವರು ಶ್ರೀಮನ್ ಮಧ್ವಾಚಾರ್ಯರು ಮಾತ್ರನೇ. ಈ ಸಮಸ್ಯೆ ಪರಿಹಾರವಾಗದೆ ಹೋಗಿದ್ರೆ ಏನಾಗ್ತಿತ್ತು ಗೊತ್ತಾ, ರಾಮದೇವರ ಬಗ್ಗೆ ನಮಗೆ ಎಂದೂ ಕೂಡ ಪೂಜ್ಯ ಭಾವನೆ ಬರ್ತಿರಲಿಲ್ಲ. ತನ್ನ ಹೆಂಡತಿ ರಕ್ಷಣೆ ರಾಮದೇವರು ಮಾಡಿಕೊಳ್ಳೋಕ್ಕಾಗಲಿಲ್ಲ ಅಂತ ರಾಮದೇವರ ಬಗ್ಗೆ ನಮಗೆ ಪ್ರೀತಿ ಬರೋದು. ಸೀತಾದೇವಿನ ಪೂಜೆ ಏನಂತ ಮಾಡೋದು, ನಾವೀಗ ತಮ್ಮನ್ನೇ ತ ರಕ್ಷಣೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ನಮ್ಮನ್ನೇ ರಕ್ಷಣೆ ಮಾಡ್ತಾರೆ ಮಹಾಲಕ್ಷ್ಮಿ ಅಂತ ಅವ್ರ ಬಗ್ಗೆ ನಮಗೆ ಗೌರವ ಬರ್ತಿರಲಿಲ್ಲ. ಅದನ್ನು ಯಾರು ಯೋಚನೆ ಕೂಡ ಸಮಸ್ಯೆ ಮಾಡಿರಲಿಲ್ಲ. ಈ ಭಾಗ ಹೇಳಬೇಕಾದ್ರೆ ಕೇಳೋರ ಕಣ್ಣಲ್ಲೂ ನೀರು, ಹರಿಕತೆ ಹೇಳೋರ ಕಣ್ಣಲ್ಲೂ ನೀರು, ಪಾಪ ಗೋಳಾಡ್ತಿರ್ತಾರೆ. ಇದು ರಾಮಾಯಣನ ಸ್ವಲ್ಪ ಕಾಮನ್ ಸೆನ್ಸ್ ಇದ್ದವನು ಇಂಥ ರಾಮಾಯಣ ಕೇಳ್ತಾರಲ್ಲ, ದೇವರಷ್ಟೇ ಆಗಿದ್ರೆ ನಾಸ್ತಿಕ್ಕೆ ಬರೋಕ್ಕೆ ಇದೊಂದು ಕಾರಣ ಆಯ್ತು ಗೊತ್ತಾಯ್ತಾ. ದೇವ್ರ ಬಗ್ಗೆ ತಪ್ಪು ತಪ್ಪು ಹೇಳಿದಾಗ ಬುದ್ಧಿವಂತನ ಏನು ಮಾಡ್ತಾರೆ ಗೊತ್ತೇನು, ಇವೆಲ್ಲ ಉಡಾಸ ಕಥೆಗಳು ಇವೆಲ್ಲ ಕೂಡ. ದೇವರು ಅಂತ ಕರೀತಾರೆ, ಗೋಳಾಡ್ತಾರೆ, ಎಂಥ ದೇವರವರು. ಈ ಭಾವನೆ ಬಂದೇ ಅನೇಕ ಆಗಿತ್ತು. ಪುರಾಣ ಪುಣ್ಯ ಕಥೆಗಳನ್ನು ಸರಿಯಾಗಿ ಹೇಳದೆ ಹೋದರೆ ಆಸ್ತಿಕ್ಕೆ ಡೆವಲಪ್ ಆಗೋದು, ನಾಸ್ತಿಕ್ಕೆ ಡೆವಲಪ್ ಆಗುತ್ತೆ. ಅದಕ್ಕೆ ಎಚ್ಚರದಿಂದ ಇರಬೇಕು. ಪುರಾಣ ಪುಣ್ಯ ಕಥೆಗಳಲ್ಲಿ ಮೊದಲು ಕಾಣಬೇಕಾದ ಅಂಶ, ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ, ಭಗವಂತನಿಗೆ ದೋಷ ಇಲ್ಲ, ಮಹಾಲಕ್ಷ್ಮಿ ನಿತ್ಯ ಮುಕ್ತರು. ಈ ತತ್ವ ತಿಳಿದವರಿಗೆ ಅರ್ಥ ಆಗುತ್ತೆ. ಇದೆಲ್ಲ ಪುರಾಣದಲ್ಲಿ ಬಂದಿದ್ದರೂ ಜನ ಯೋಚನೆ ಮಾಡಿರಲಿಲ್ಲ, ಆಚಾರ್ಯರು ಅದನ್ನೆಲ್ಲ ಸಾಲ್ವ್ ಮಾಡ್ತಾ ಇದ್ದಾರೆ, ಅಲ್ಲಿ ಉತ್ತರ ಸಿಕ್ತು. ಇದು ಪ್ರಮಾಣಗಳು, ಇನ್ನು ಯುಕ್ತಿ ಬೇಕಾ ನಿಮಗೆ, ಒಳ್ಳೆಯ ಯುಕ್ತಿ ಇದೆ ಅದಕ್ಕೆ. ಸಿಂಪಲ್ ಯುಕ್ತಿ ಅದು. ರಾವಣ ನಿಜವಾಗಲೂ ಮಾರೀಚ ಜಿಂಕೆಯಾಗಿ ಬಂದ, ಜಿಂಕೆನ ಅವನು ಅಲ್ಲ, ಮಾಯಾ ಜಿಂಕೆ ಅವನು. ರಾವಣ ಅದು ಸನ್ಯಾಸಿ ವೇಷದಲ್ಲಿ ಬಂದ, ನಿಜವಾದ ಸನ್ಯಾಸಿನ ಅಲ್ಲ, ಅವನು ಮಾಯಾ ಸನ್ಯಾಸಿ ಅವನು. ಮಾಯಾ ಜಿಂಕೆ ಮಾಯಾ ಸನ್ಯಾಸಿ, ಸಿಕ್ಕಿದ್ದಾರು ಮಾಯಾ ಸೀತೆ, ಪ್ರಪೋರ್ಷನೇಟ್ ಕರೆಕ್ಟ್ ಆಗಿದೆ. ಅದರಿಂದಾಗಿನೇ ಎಲ್ಲ ಮಾಯಾ ಮಾಯಾ ಮಾಯಾ, ಅದೆಲ್ಲ ಮಾಯ ಇದ್ದಿದ್ರು ಮಾಯ ಮಾಡಿಬಿಟ್ಟಿದ್ದಾರೆ, ಅದು ತಪ್ಪದು. ನಿಜವಾದ ಕಥೆನ ಯಾಕೆ ಮಾಯ ಮಾಡಿದ್ರಿ ಇವರು ಅಂದಮೇಲೆ, ನಿಜವಾದ ಸೀತಿ ಅಪಹರಣವಾಗಲಿಲ್ಲ, ಮಾಯಾ ಸೀತಿ ಅಪಹರಣ. ಇದು ಹೇಳಿದ ಮೇಲೆ ಎಷ್ಟು ಇಂಪ್ಯಾಕ್ಟ್ ಬಂತು ಅಂತ ಗೊತ್ತಿದ್ದರಿಂದ, ನಮ್ಮ ಜನಕ್ಕೆ ಇಂಪ್ಯಾಕ್ಟ್ ಬರಲಿಲ್ಲ, ನಮ್ಮ ಜನ ಓದ ಅಭ್ಯಾಸನೇ ಇಟ್ಟಿಲ್ಲ, ಅದರಿಂದ ಜಾಸ್ತಿ ಬಂದಿಲ್ಲ. ತುಳಸಿದಾಸರು ರಾಮಚರಿತ ಮಾನಸದಲ್ಲಿ ಬರೀತಾರೆ, ಮಾಯಾ ಸೀತಿ ಅಪಹರಣವಾದ ನಿಜವಾದ ಸೀತಿ ಅಪಹರಣ ಅಲ್ಲ ಅಂತ ಹೇಳ್ತಾರೆ. ಆಚಾರ್ಯ ಹೇಳಿದ್ದು ಎಷ್ಟು ಮಟ್ಟಿಗೆ ಮುಟ್ಟಿತು ಅಂತ ಕೇಳಿದರೆ, ತುಳಸಿದಾಸರು ರಾಮಚರಿತ ಮಾನಸ ಅಂದರೆ ಉತ್ತರ ಭಾರತದಲ್ಲಿ ವಾಲ್ಮೀಕಿ ರಾಮಾಯಣ ಗೊತ್ತಿಲ್ಲ, ರಾಮಚರಿತ ಮಾನಸನೇ ಗೊತ್ತಿರೋದು. ಮಧ್ವಾಚಾರ್ಯ ಅಡಾಪ್ಟ್ ಮಾಡ್ತಾರೆ ಅದು ಪೂರ್ತಿಯಾಗಿ. ಇದರಿಂದಾಗಿನೇ ಸೀತಾ ಮಾತೆ ಸೀತಾದೇವಿಗೆ ದೋಷನೇ ಇಲ್ಲ, ರಾಮದೇವರಿಗೆ ದುಃಖನೇ ಇಲ್ಲ ಅನ್ನುವ ಅಂಶವನ್ನು ಬರೀಲಿಕ್ಕೆ ಸಾಧ್ಯವಾಗಿದ್ದ ಆಚಾರ್ಯರ ನಿರ್ಣಯದ ಇಂಪ್ಯಾಕ್ಟಿಂದ ಬಂದಿದ್ದದು. ಇದನ್ನೆಲ್ಲ ಯೋಚನೆ ಮಾಡಿ ನಮ್ಮ ಜನಗಳೆಲ್ಲ ಕಾಲಕಾಲಕ್ಕೆ ಮುಟ್ಟಿಸ್ಬೇಕು. ಅದನ್ನು ಮುಟ್ಟಿಸದೇ ಹೋದರೆ ಹರಿಭಕ್ತಿ ಹೇಗೆ ಡೆವಲಪ್ ಆಗುತ್ತೆ, ಹೇಗೆ ತಾರತಮ್ಯ ಜ್ಞಾನ ಬರುತ್ತೆ, ಬರೋದಿಲ್ಲ. ಈ ಕೆಲಸವನ್ನು ಮೊಟ್ಟ ಮೊದಲ ಬಾರಿ ಕೊಟ್ಟ ಮಹಾಗುರುಗಳು ಅಂದರೆ ಶ್ರೀಮದ್ ಆಚಾರ್ಯರು. ಅವ್ರು ಎಷ್ಟು ವಿಷಯ ಬರೀತಾರೆ ಹೇಳೋದು ಸಾಧ್ಯ ಇಲ್ಲ. ಚಿಕ್ಕ ಉಪನ್ಯಾಸ ಹೊರತು ಪೂರ್ಣ ಉಪನ್ಯಾಸ ಅಲ್ಲ ಇದು. 37 ದಿವಸ ಮುಗಿಸ್ಬೇಕಲ್ಲ, ಅಲ್ಲಲ್ಲಿ ಜಂಪ್ ಮಾಡ್ಕೋತಾ ಹೋಗ್ತಿರೋದೇ ಹೊರತು ಅವ್ರ ಮಾತು ಬರೆದ ಮಾತು ರಾಯರ ಸುಧಾದ ಗ್ರಂಥದ ಬಗ್ಗೆ ರಾಘವೇಂದ್ರ ಸ್ವಾಮಿಗಳು ಪ್ರತ್ಯಕ್ಷರ ಪ್ರತಿಪದ ಅಷ್ಟು ಶ್ರೇಷ್ಠ ಅಂತ ಹೇಳಬೇಕಾದ್ರೆ ಸುಧಾ ಗ್ರಂಥದ ಬಗ್ಗೆ. ಇದು ಆಚಾರ್ಯರಿಗಂತ ಗೊತ್ತಾ, ಇದಕ್ಕೆ ಎಷ್ಟು ಪ್ರತ್ಯಕ್ಷರ ಪ್ರತಿಪದ ಎಷ್ಟು ಸೇರಿಸಿದ್ರು ಸಾಲದು. ಅಷ್ಟು ಮಾತು ಮಾತಿಗೆ ಅದರಲ್ಲಿ ತತ್ವಗಳ ಸುರಿಮಳೆ ಮಾಡಿರ್ತಕ್ಕಂಥ ಇದಾಗ ಆಚಾರ್ಯ ಹೇಳ್ತಾರೆ, ಈ ಗ್ರಂಥ ಓದಿ ನಿಮಗೆ ಮೋಕ್ಷ ಆಗುತ್ತೆ ಅಂತ ಹೇಳ್ತಾರೆ ಆಚಾರ್ಯರು. ಈ ಗ್ರಂಥ ಓದಿ ಮೋಕ್ಷ ಆಗುತ್ತೆ ಹೇಳ್ತಾರೆ ಆಚಾರ್ಯರು. ಕಿಮ್ಮೋದಿತೈಸ್ತೈರಸ್ಯ ಗುಣೈಸ್ಸಮಸ್ತೈಹಿ ನಾರಾಯಣ ಪ್ರೀತಿ ಮುಪೈತ್ಯತೋಲಂ. ಇದರಲ್ಲಿ ಧರ್ಮಾದಿ ಮೋಕ್ಷ ಅಂತ ಕುಮರ್ಥ ಹೇತು. ಧರ್ಮ ಅರ್ಥ ಕಾಮ ಮೋಕ್ಷ ಏನು ಬೇಕು ನಿಮಗೆ, ತಾತ್ಪರ್ಯ ಪಾರಾಯಣ ಮಾಡಿ ಎಲ್ಲ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಅಂಥ ಸಿದ್ಧಿ ಕೊಡ್ತಕ್ಕಂಥ ಗ್ರಂಥ ಇದು. ಅಂಥ ಗ್ರಂಥವನ್ನು ನಾವು ಇವತ್ತು ಇದೆ ಅಂತಲೇ ತಿಳ್ಕೊಳ್ಳದ ಜನಗಳಿದ್ದಾರೆ, ಅದನ್ನು ಮನೆಯಲ್ಲಿ ಇಟ್ಕೊಳ್ಳದಿರೋ ಜನಗಳು ಇದ್ದಾರೆ, ಅದು ಮನಸ್ಸಲ್ಲಿರಬೇಕಾದ ಗ್ರಂಥ. ಮುಂದೆ ಆಚಾರ್ಯ ಅದು ಹೇಳಿದ್ದಾಯಿತು, ರಾವಣ ಪ್ರತಿಕ ತಗೊಂಡು ಹೊರಟೋದ. ಮುಂದೆ ಜಟಾಯು ಬರ್ತಾನೆ, ಯುದ್ಧ ನಡೀತದೆ, ಜಟಾಯುವನು ಕೊಂದು ಹಾಕಿಬಿಡ್ತಾನೆ ರಾವಣ, ಅದೆಲ್ಲ ನಡೀತಾ ಇದೆ. ಇಲ್ಲಿ ಒಂದು ಪ್ರಶ್ನೆ, ಜಟಾಯುನು ಸತ್ತ ಅವತ್ತು, ಮಾರೀಚನೂ ಸತ್ತ, ಇಬ್ಬರೂ ಸತ್ರು, ಸೇಮ್ ಡೇಟ್ ಚೇಂಜ್ ಆಗಿಲ್ಲ. ದಂಡಕಾರಣ್ಯ, ಗೋದಾವರಿ, ಆ ದಕ್ಷಿಣೇ ತೇರಿ ಅದು ಕಾಮನ್ನೆ. ಇಬ್ಬರು ಸತ್ತ ಜಾಗ ಅದೇ, ವ್ಯತ್ಯಾಸ ಇಷ್ಟೆ. ಮಾರೀಚ ಸತ್ತಿದ್ದು ರಾಮದೇವರ ಬಾಣಕ್ಕೆ, ಈ ಜಟಾಯು ಸತ್ತಿದ್ದು ರಾವಣನ ಹೊಡೆತಕ್ಕೆ. ಅಂದರೆ ರಾಮ ಇತನ ಕೊಂದ, ಅವ್ರಿಬ್ರು ಕೊಂದರು, ಗತಿ ಏನಾಯ್ತು ಇಬ್ಬರಿಗೆ ಅಂತ ಪ್ರಶ್ನೆ. ಜಟಾಯು ಮೋಕ್ಷಕ್ಕೆ ಹೋಗ್ತಾನೆ, ರಾವಣನಿಂದ ಸತ್ತ ಜಟಾಯು ಸದ್ಗತಿಗೆ ಹೋಗ್ತಾನೆ, ರಾಮನಿಂದ ಸತ್ತ ಮಾರೀಚ ಅಂಧನ ತಮಸ್ಸಿಗೆ ಹೋಗ್ತಾನೆ. ಎಷ್ಟು ಡಿಫರೆನ್ಸ್ ಇದೆ? ಯಾತಕ್ಕೆ ಹೀಗಾಯಿತು ಅಂತ ಕೇಳಿದರೆ ಇಷ್ಟೇ ವ್ಯಕ್ತ. ಇಬ್ಬರು ಸತ್ರು, ಇಬ್ಬರು ಸತ್ತವರೇ. ಒಬ್ಬನು ರಾಮ ಭಕ್ತ, ಒಬ್ಬನು ರಾವಣ ಭಕ್ತ. ಇಬ್ಬರಲ್ಲಿ ಸತ್ತವರಲ್ಲಿ ಇಬ್ಬರಿದ್ದಾರೆ, ಸೇಮ್ಡೇ ಸಾಯ್ತಾರೆ. ಅದಕ್ಕೆ ಸಾಯೋದು ಇಬ್ಬರಿಗೂ ಕಾಮನ್. ಭಾರಿ ಬುದ್ಧಿವಂತನಿಗೂ ಪರೀಕ್ಷೆ ಮಾಡ್ತಾರೆ, ದಡ್ಡನಿಗೂ ಪರೀಕ್ಷೆ ಮಾಡ್ತಾರೆ, ಸೇಮ್ ಇದರಲ್ಲೇ ಪರೀಕ್ಷೆ ಮಾಡ್ತಾರೆ. ಪಕ್ಕ ಪಕ್ಕದಲ್ಲೇ ಕೂತಿರ್ಬೋದು ಇಬ್ಬರು ಕೂಡ. ಅವನು ಫೇಲ್, ಅವನು ರ್ಯಾಂಕು. ಯಾತಕ್ಕೆ? ಏನು ಬರೀತಾರೋ ಅದು ತಕ್ಕಂತೆ ಮಾರ್ಕ್ಸ್ ಹೇಗೆ ಬರುತ್ತೋ ಹೇಗೆ, ಅಲ್ಲಿ ಬರೆಯೋದು ಪರೀಕ್ಷೆಯಲ್ಲಿ ಪಾಸಾಗಲಿಕ್ಕೆ, ಬದುಕೋದು ವೈಕುಂಠಕ್ಕೆ ಹೋಗ್ಲಿಕ್ಕೆ. ಅಲ್ಲಿ ಬರಹ, ಇಲ್ಲಿ ಬದುಕು. ಒಂದು ಬರಹ ಬದುಕುಗಳ ಸಂಬಂಧವನ್ನು ನೋಡುತ್ತೇವೆ. ಅಲ್ಲಿ ಜಟಾಯು ಸದ್ಗತಿ ಹೋಗಲಿಕ್ಕೆ ಕಾರಣ ಸಾಯ್ಬೇಕಾದ್ರೆ ಏನಂತ ಸತ್ತವನು? ಶ್ರೀ ರಾಮಪ್ರೇರಣೆ ರಾಮಪ್ರೀತ್ಯರ್ಥಂ ಸತ್ತವು. ಈ ಮಾರೀಚ ರಾವಣ ಪ್ರೀತ್ಯರ್ಥಂ ಸತ್ತ. ಇಬ್ಬರು ಸತ್ರು ಕೂಡ ದೇವರಿಗೋಸ್ಕರ ಸತ್ರ ವೈಕುಂಠಕ್ಕೆ ಹೋದ, ಅವನಿಗೋಸ್ಕರ ಸತ್ರ ಅವನು ತಮಸ್ಸಿಗೆ ಹೋದ. ಆದ್ದರಿಂದ ಸಾಯೋದು ಅನಿವಾರ್ಯ. ಜಾತಸ್ಸಿಗೆ ಧ್ರುವೋ ಮೃತ್ಯು. ಒಳ್ಳೆ ಕಾಜಿ ಸಾಯ್ಬೇಕು, ಕೆಟ್ಟ ಕಾಜಿ ಸಾಯ್ಬಾರ್ದು ಮನುಷ್ಯ. ಯೋಗ್ಯತೆಗೋಸ್ಕರ ಸತ್ಕಾರ್ಯ ಮಾಡಿ ಸಾಯ್ಬೇಕೆ ಹೊರತು ದುಷ್ಕಾರ್ಯ ಮಾಡಿ ಸಾಯ್ಬಾರ್ದು. ಅದಕ್ಕೆ ದಂಡಕಾರಣ್ಯ, ಗೋದಾವರಿ, ದಕ್ಷಿಣ ತೀರೆ, ದೇಶ, ಕಾಲ ಎಲ್ಲ ಸಮಾನ. ಇಬ್ಬರು ಜೊತೆಗಿದ್ದಾರೆ, ಏಕಾದಶಿ ಉಪವಾಸ ಮಾಡ್ಕೊಂಡಿದ್ದಾನೆ, ಊಟ ಮಾಡ್ಕೊಂಡಿದ್ದಾನೆ. ಇಬ್ಬರು ಗತಿ ಏನಾಗುತ್ತೆ ಲೆಕ್ಕ ಹಾಕಿ ನೋಡೋಣಂತೆ. ಒಂದೇ ರೂಮ್ನಲ್ಲಿರ್ಬೋದು, ಒಂದೇ ಮನೆಯಲ್ಲಿರ್ಬೋದು, ಫಲ ವೇರಿ ಆಗೋದಿಲ್ವ? ಈಗ ಅದಕ್ಕೆ ನಾವು ಅವ್ರ ಹಾಗೆ ಇವರು ಹೇಗೆ ಅಂತ ಹೇಳಬಾರ್ದು. ನಾವು ಹೇಗೆ ಬದುಕಬೇಕು ಅಂತ ತೀರ್ಮಾನ ಮಾಡಬೇಕು ಹೊರತು ಬೇರೆ ಅಲ್ಲ. ಇನ್ನೊಂದು ಯೋಚನೆ ಮಾಡಿ, ತನಗೋಸ್ಕರ ಮಾರೀಚ ಸತ್ರೆ ಅವನು ಹೆಣಕೊಂಡ ಡಿಸ್ಪೋಸ್ ಮಾಡಲಿಲ್ಲ, ರಾವಣ ಓಡೋಗ್ಬಿಟ್ಟ ಆ ಕಡೆಗೆ. ಕ್ಯಾರೇ ಇಲ್ಲ, ಗುಂಡಗಳು ಏನು ಮಾಡ್ತಾರೆ ಗೊತ್ತಾ, ಶೂಟ್ ಮಾಡಿ ಬಿಸಾಕಿಬಿಡ್ತಾರೆ ಬಾಡಿಗಳನ್ನು. ತಮಗೋಸ್ಕರ ಕೆಲಸ ಮಾಡಿದ್ರು ಶೂಟ್ ಮಾಡಿಬಿಡ್ತಾರೆ ಅವರು. ಆದರೆ ರಾಮದೇವರಿಗೋಸ್ಕರ ಜಟಾಯು ಸತ್ತನಲ್ಲ, ರಾಮದೇವರೇ ಮಾಡಿದ್ರು ಅಂತ ಗೊತ್ತಾ, ಅದರ ಹತ್ರ ಹೋಗ್ತಾರೆ, ತೊಡೆ ಮೇಲೆ ಮಡಿಸ್ಕೊಳ್ತಾರೆ. ಸ್ವಂತ ಮಕ್ಕಳು ತಂದೆ ತಾಯಿ ತಲೆ ತಮ್ಮ ಇಟ್ಕೊಳ್ಳೋದು ಕಷ್ಟ ಇವತ್ತು. ತೊಡೆ ಮೇಲೆ ಹದ್ದು, ಅದು ಗೊತ್ತಾಯ್ತಾ, ಹದ್ದು ಇಟ್ಕೋತಾರೆ. ಜಟಾಯವರು ಮಾತಾಡಿಸ್ತಾರೆ, ರಾಮದೇವರು ಮುಖ ನೋಡ್ತಾ ನೋಡ್ತಾ ಸಾಯ್ತಾನೆ ಜಟಾಯು. ಎಂಥ ಯೋಗ ಅವನದು! ಸಂತ ತಮ್ಮ ಚಿಂತ ಏನಂತಂ ಅಂತ ಕಾಲೇ ವಿಶೇಷದ, ಜಟಾಯು ಸತ್ತ ಬದುಕಿಬಿಟ್ಟ. ಆಮೇಲೆ ರಾಮದೇವರು ಹೇಳ್ತಾರೆ, ಲಕ್ಷ್ಮಣ ನೋಡು ಎಂಥವನಿವನು, ಎಷ್ಟು ನಮ್ಮ ತಂದೆ ಇದ್ದಾಗೆ ಅಂತ ಹೇಳಿದ್ರು ರಾಮದೇವರು. ತಾರೇ ಜಗತ್ತಿನ ತಂದೆ, ನಮ್ಮ ತಂದೆ ಇದ್ದಾಗೆ, ಹೇಗೆ ಉಪಕಾರ ಮಾಡಿದವರೆಲ್ಲ ತಂದೆ ಇದ್ದಾಗೆ, ಬಾ ಇವರು ಸಂಸ್ಕಾರ ಮಾಡೋಣ ಅಂತ ಹೇಳಿದ್ದಾರೆ. ಲಕ್ಷ್ಮಣ ಬಾಯಿಯಲ್ಲಿಂದ ಕರೆದು ಚಿತೆ ಸಿದ್ಧ ಮಾಡ್ತಾರೆ ರಾಮದೇವರು. ಇಬ್ಬರು ಎತ್ತುತ್ತಾರೋ ಅವನ ಬಾಡಿನ, ರಾಮದೇವರು ಎತ್ತಿಟ್ರಂತೆ. ಸ್ವಂತ ಮಕ್ಕಳು ಮಾಡೋ ಸಾಧ್ಯತೆ ಇಲ್ಲ, ಎತ್ತಿಡ್ತಾರೆ ಅದರ ಮೇಲೆ. ಲಕ್ಷ್ಮಣ ಬಾ, ನಾನು ಬೆಂಕಿ ಇಡ್ತೇನೆ ಅಂತ ಹೇಳ್ತಾರೆ ರಾಮದೇವರು. ನಾನು ಬೆಂಕಿ ಇಡ್ತೇನೆ, ನಮ್ಮ ಜನಕ್ಕೆ ಉತ್ತರ ಇದು. ಒಂದು ದೇವರಿಗೋಸ್ಕರ ಯಾರಾದ್ರು ಬದುಕಿದರೆ ಮಕ್ಕಳು ಬೆಂಕಿ ಇಡಲಿ ಬಿಡಲಿ, ದೇವರು ಇಡಿಸ್ತಾರೆ ಬಂದೆ ಒಳ್ಳೆಯವರ ಕೈಲಿ, ಗೊತ್ತಾಯ್ತಾ? ನಿಶ್ಚಿಂತೆಯಾದ ಸಾರ್ಥಕ ಸಾವಿಗೆ ಭಗವಂತ ಅನುಗ್ರಹ ಮಾಡ್ತಾನೆ. ಟೀಕಾರಾಯರು ಪ್ರಮೇಯ ದೀಪಿಕಾದಲ್ಲಿ ಬರೀತಾರೆ, ಯಾರು ಒಳ್ಳೆ ರೀತಿಯಲ್ಲಿ ಬದುಕಿರ್ತಾರೋ ಅವ್ರಿಗೆ ಮಕ್ಕಳು ಇಲ್ಲದೆ ಹೋದರೂ ಪರವಾಗಿಲ್ಲ, ಮಕ್ಕಳಿದ್ದು ಎದುರಿಗಿಲ್ಲದೆ ಹೋದರೂ ಪರವಾಗಿಲ್ಲ, ಅಂತ್ಯ ಸಂಸ್ಕಾರ ಮಾಡದೆ ಹೋದರೂ ಪರವಾಗಿಲ್ಲ, ಇವರು ಮೋಕ್ಷ ಗ್ಯಾರಂಟಿ ಅಂತ ಹೇಳ್ತಾರೆ. ಅಷ್ಟು ಸಾಧ್ಯ ಇವರಲ್ಲಿದೆ. ಆದರೆ ಬಿಟ್ಟ ಪಾಪ ಅವರಿಗೆ ಬರುತ್ತೆ, ಇವರಿಗೇನು ಅನರ್ಥ ಇಲ್ಲ. ಅದರಿಂದ ಇದು ಒಳ್ಳೆ ಜಟಾಯಿವಿ. ರಾಮದೇವರು ಸ್ವತಃ ಎಲ್ಲ ಮಾಡ್ತಾರೆ. ಆಮೇಲೆ ಹೋಗ್ತಾರೆ, ಅಲ್ಲಿ ನದಿ ಇರುತ್ತೆ, ಅಲ್ಲಿ ಹೋಗಿ ತರ್ಪಣ ಕೊಡ್ತಾರೆ ಜಟಾಯುವಿಗೆ. ಲಕ್ಷ್ಮಣ ನೀನು ಕೊಡು ಅವನಿಗೆ ತರ್ಪಣ ಅಂತ ಹೇಳಿ, ನೀನು ಕೊಡು ಅವನಿಗೆ. ಒಂದು ಮಾತು ಹೇಳ್ತಾರೆ ರಾಮದೇವರು, ಇವನಿಗೆ ಸದ್ಗತಿಯಾಗಲಿ ಅಂತ ರಾಮದೇವರು ಹೇಳೋದಿಲ್ಲ, ಸತ್ಯತ್ತು ಕೊಡ್ತೇನೆ ಅಂತ ರಾಮದೇವರು ಹೇಳ್ತಾರೆ. ರಾಮದೇವರು ಯಾರು ಅಂತ ಗೊತ್ತಾಯ್ತಾ? ಈಗ ರಿಕ್ವೆಸ್ಟ್ ಮಾಡೋದಿಲ್ಲ, ಸದ್ಗತಿಯಾಗಲಿ ಒಳ್ಳೇದಾಗಲಿ ಎಲ್ಲ ಸದ್ಗತಿ ಅಕ್ಷಯಾನ್ ಲೋಕಾನ್ ದದಾಮಿ ಅಂತ ರಾಮದೇವರು ಹೇಳ್ತಾರೆ. ರಾಮ ಯಾರು ಅಂತ ಗೊತ್ತಾಯ್ತಾ? ಈಗ ಸಾಕ್ಷಾತ್ ಭಗವಂತ. ಮೋಕ್ಷ ಕೊಡೋ ಶಕ್ತಿ ಇರೋದು ಯಾರಿಗೆ? ಕೈವಲ್ಯದಾಯಕ ನಾರಸಿಂಹನೇ ನಮಿಪೆ ಕರುಣಿಪು ದೆಮಗೆ ಮಂಗಳವ. ಮೋಕ್ಷ ಕೊಡೋ ಶಕ್ತಿ ಯಾರಿಗೂ ಇಲ್ಲ. ವಿಷ್ಣುರ್ಹಿತಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ. ಜಟಾಯು ಸದ್ಗತಿ ಕೊಟ್ಟು ಭಗವಂತ ಮುಂದೆ ಹೋಗ್ತಾ ಇದ್ದಾನೆ. ಇದನ್ನು ಅರ್ಥ ಮಾಡ್ಕೋಬೇಕು. ಇಲ್ಲಿ ಉತ್ತರ ಇದೆ. ಈಗ ಒಂದು ಹದ್ದಿಗೆ ಮೋಕ್ಷ ಕೊಡ ರಾಮ ತನ್ನ ಹೆಂಡತಿನ ಕಳ್ಕೊಂಡ್ಬಿಡ್ತಾನೆ ಲೆಕ್ಕ ಹಾಕಿ. ಒಬ್ಬ ಹದ್ದಿಗೆ ಮೋಕ್ಷ ಕೊಡ್ತಾನೆ ರಾಮ, ಹೆಂಡತಿನ ಕಳ್ಕೊಂಡು ಓಡಾಡ್ತಾನ? ಸಾಧ್ಯನೇ ಇಲ್ಲ. ಇದನ್ನೆಲ್ಲ ಯೋಚನೆ ಮಾಡಬೇಕು. ಮುಂದೆ ಕೆಲವರು ಅಡಾಪ್ಟ್ ಮಾಡಿದ್ದೀನಿ. ಆಮೇಲೆ ಆಚಾರ್ಯರು ಹೇಳಿದ ಮಾತನ್ನು ಕೆಲಕಂಡು ಉಪಯೋಗ ಮಾಡಿಕೊಂಡು ಒಬ್ಬರು ಇದ್ದಾರೆ, ಬರೀತಾರೆ ಈ ಕಥೆ ಹೇಳ್ತಾ ಹೇಳ್ತಾ ರಾಮದೇವರು ನಾಟಕ ಮಾಡ್ತಾ ಹೋಗ್ತಿದ್ದಾರೆ. ಓ ಹಾಸೀತೆ ಹಾಸೀತೆ ಅಂತ ಕೂಗ್ತಾ ಕೂಗ್ತಾ ಹೋಗ್ತಿದ್ದಾರೆ. ಗಿಡ ಮರ ಬಳ್ಳಿ ಎಲ್ಲ ಕೇಳಿಬಿಟ್ರೆ ಈ ಓವರ್ ಆ್ಯಕ್ಟಿಂಗ್ ಅಂತ ಗೊತ್ತಾಗ್ತದೆ. ಆಗಲೇ ಎಂಥ ಕುಡುಕನು ಕೂಡ ಗಿಡ ಮರ ಬಳ್ಳಿ ಕೇಳೋದಿಲ್ಲ. ರಾಮದೇವರು ಕೇಳ್ತಾರೆ ಅಂದರೆ ಹೈ ಕ್ಲಾಸ್ ಓವರ್ ಆ್ಯಕ್ಟಿಂಗ್ ಕೇಸ್ ಅದು. ಎಲ್ಲ ಕಡೆ ವೈದೇಹಿ ಏನಾದವಳು ಓಡಾಡಿಬಿಟ್ರಂತ ಲೋಕದೃಷ್ಟಿಯಲ್ಲಿ. ಆಗ ಇದನ್ನೆಲ್ಲ ಪಾರ್ವತಿ ಪರಮೇಶ್ವರ್ ನೋಡ್ತಿದ್ದಾರಂತೆ ಮೇಲ್ಗಡೆಗೆ. ಪಾರ್ವತಿ ಪಾಪ ಎಷ್ಟಾದರೂ ಹೆಂಗಸರಲ್ಲ, ಅವ್ರ ಕರಳು ಚುರ್ರು ಅಂತಂದು ರುದ್ರದೇವರು ಹೇಳ್ತಾರೆ. ಅಯ್ಯೋ ಸಂಕಟ ನೋಡ್ಲಿಕ್ಕಾಗಲ್ಲ ರಾಮದೇವರದು, ಸಮಾಧಾನ ಮಾಡಬೇಕಲ್ಲ ಅಂದ್ರಂತೆ. ಅವರಂತಾರೆ, ನೀ ರಾಮ ನಾಟಕ ಮಾಡ್ತಿದ್ದಾರೆ ಸುಮ್ಮನೆ ಇರು, ನೋಡಿ ಎಂಜಾಯ್ ಮಾಡೋಣ ಹೊರತು ಅಲ್ಲಿ ಏನು ಮಾಡ್ಲಿಕ್ಕೆ ಹೋಗಬಾರ್ದು ಅಂದ್ರಂತೆ. ಅವ್ರು ಕೇಳಿಲ್ವಂತೆ, ಇಲ್ಲ ಇಲ್ಲ ರಾಮದೇವ ಸಮಾಧಾನ ಮಾಡ್ತೀನಿ ಅಂದ್ರಂತೆ, ಹೋಗು ಅಂದ್ರಂತೆ. ಸೀತೆ ವೇಷ ಹಾಕೊಂಡು ಬಂದ್ರಂತೆ ಸತಿ ಪಾರ್ವತಿ ದೇವಿ, ಸೀತೆ ವೇಷ ಹಾಕೊಂಡು ರಾಮನ ಮುಂದೆ ಬಂದ್ರಂತೆ. ರಾಮದೇವರು ಕೇಳ್ತಾರೆ, ಪಾರ್ವತಿ ಇಲ್ಲಾಕೆ ಬಂದೆ, ಬೇಗ ಹೋಗು ಅಂತ ಹೇಳಿದ್ರು. ಅರ್ಥ ಆಯ್ತಾ? ಅದರ ಅರ್ಥ ರಾಮ ಸರ್ವಜ್ಞ ಅಂತ ಹೇಳಿದ್ರೆ ಕೊಳೆ ಎದುರಿಸರ ಇದು ಅಂತೂ. ಇಂತ ಇದ್ಯಾರು ಬೇರೆಯವ್ರು ಬೇರೆ ಕಥೆಯಲ್ಲಿ ಎಷ್ಟು ಬರೀತಾರೆ, ಬುದ್ಧಿ ಉಪಯೋಗಿಸ್ತಾರೆ ಅಂದಮೇಲೆ ನಮ್ಮ ಪುರಾಣದವ್ರು ಹೇಳೋದಿಲ್ವಲ್ಲ, ಎಷ್ಟು ಆಶ್ಚರ್ಯ ಆಗ್ತದೆ ಅಂದರೆ ನಿರ್ಣಯ ಓದ್ದೋದ್ರೆ ಅನಾಹುತವಾಗುತ್ತೆ ಅಂತ ಅರ್ಥ. ಇವತ್ತು ವಾಲ್ಮೀಕಿ ರಾಮಾಯಣ ಕಂಡು ಒಳ್ಳೆಯ ಗ್ರಂಥ ಅದು ಒಂದು, ಆ ನಿರ್ಣಯ ಇಟ್ಕೊಂಡು ಹೇಳಬೇಕು, ಅದನ್ನು ಬರೀಬಾರ್ದು. ವಾಲ್ಮೀಕಿಗಳು ದೊಡ್ಡ ಋಷಿಗಳು, ಆದರೆ ಅವರು ಜೀವೋತ್ತಮರಲ್ಲ, ವಾಯುದೇವರಲ್ಲ ಅವರು. ಆದ್ದರಿಂದ ವಾಲ್ಮೀಕಿಗಳಿಗೆ ನಮಸ್ಕಾರ ಮಾಡ್ತಾ ಸಂಗ್ರಹ ಮಾಡಿ ಶುರು ಮಾಡ್ತಾರೆ ನಾರಾಯಣ ಪಂಡಿತಾಚಾರ್ಯರು. ವಾಲ್ಮೀಕಿರ್ಗೋ ಪುನೀಯ ಅನ್ನೋ ಮಹೀಧರ ಪದಾಶ್ರಯ ಯದ್ದುಗ್ಧ ಉಪಜೀವಂತಿ ಕವಯಸ್ತರಣ ಕಾಯುವ. ವಾಲ್ಮೀಕಿಗಳು ಅಂತ ಹೇಳಿದರೆ ನಮಗೆ ಆಶ್ರಯ ಕೊಡುತ್ತ ಮಹಾನುಭಾವರು. ಆದರೆ ಮೂಲ ಮುಖ್ಯ ಪ್ರಾಣದೇವರು ಅಲ್ಲಿದ್ದಾರೆ. ಹನುಮಂತ ಬರೆದ ರಾಮಾಯಣ ಇದು ಮರಿಬಾರದು ನಾವು. ಅದು ನಿರ್ಣಯ ಇಟ್ಕೊಂಡು ಹೇಳಿದಾಗ ವಾಲ್ಮೀಕಿ ರಾಮಾಯಣ ನಿಜವಾಗ್ಲೂ ಸಾರ್ಥಕವಾದಂಥ ಕೆಲಸ ಮಾಡಿಕೊಡುತ್ತದೆ. ಅಲ್ಲಿಂದ ಮುಂದೆ ಕಬಂಧನ ಕಥೆ ಬರುತ್ತೆ. ರಾಮದೇವರು ಹೋಗ್ತಾರೆ. ಕಬಂಧನ ನನ್ನ ಕೊಲ್ಲೋ ಕಥೆ ನಾವು ಕೇಳಿದ್ದೇವೆ. ಮೊದಲೇ ಹೇಳಿದಂತೆ ಕಬಂಧನಲ್ಲಿ ಕಥೆ ಹಿನ್ನೆಲೆ ಏನು ಅಂತ ಹೇಳುತ್ತಾರೆ. ಕಬಂಧ ತ್ರಿಜಟೆಯ ಮಗವು. ತ್ರಿಜಟೆಯ ಕಥೆ ಮುಂದೆ ಬರುತ್ತದೆ. ಅಶೋಕವನದಲ್ಲಿ ಇರ್ತಾಳ ರಾಕ್ಷಸಿಯವಳು, ಅವಳ ಮಗನೇ ಕಬಂಧ. ಅವನು ಧನು ಅಂತಕ್ಕಂಥ ಗಂಧರ್ವನ ಅವತಾರ. ಅವನಿಗೆ ವರಬಲದಿಂದಾಗಿ ಮಹಾಪರಾಕ್ರಮಿ, ಬ್ರಹ್ಮದೇವರ ವರ ಅವನಿಗೆ. ಬ್ರಹ್ಮದೇವರ ವರದಿಂದಾಗಿ ಮೃತ್ಯುಜ್ಜಿತಸ್ಯ, ಸಾವನ್ನು ಗೆದ್ದುಬಿಟ್ಟಿರ್ತಾನೆ, ಮಾಡಬಾರ ಕೆಲಸ ಮಾಡ್ತಿರ್ತಾನೆ. ಆಗ ಇಂದ್ರದೇವರು ನೋಡ್ತಾರೆ, ಭಾರಿ ಕೋಪ ಬರುತ್ತೆ, ವಜ್ರಾಯುಧ ತಗೊಂಡು ಅವನು ಹೊಡಿತಾರೆ ಅವನ ತಲೆಗೆ. ತಲೆ ಪೀಸ್ ಪೀಸ್ ಆಗಿ ಹೋಗಿಬಿಡುತ್ತೆ, ತಲೆ ಪೂರ್ತಿಯಾಗಿ ಎಲ್ಲೋ ಹೋಗಿಬಿಡುತ್ತೆ ತಲೆ. ಹಾಗೆ ಕುಸ್ತು ಕಾಲು ಮುರಿದೋಗ್ಬಿಡುತ್ತೆ, ದಪ್ಪ ಅಂತ ಕುಸ್ತು ಬಿದ್ದುಬಿಡ್ತಾನು. ಅವರ ಪೆಟ್ಟಿಗೆ ಇಂದ್ರಾಯುಧಂ ಇಂದ್ರ ಕರಾಭಿನುನ್ನಂ ಚಿಚ್ಛೇದ ಪಕ್ಷಾನ್ ಚಿತಿಧಾರಿ ನಾಂ ಪ್ರಾಕ್, ಪರ್ವತಗಳ ರೆಕ್ಕೆ ಕತ್ತರಿಸಿದವರು ಅವರು. ಕುಸ್ತು ಬಿದ್ದುಬಿಡ್ತಾರೆ, ಹಾಗೆ ಸಾಯೋದಿಲ್ಲ ಅವರು. ಆಗ ರಾಮ ಹೇಳ್ತಾನೆ ಇಂದ್ರದೇವರಿಗೆ, ಇಂದ್ರದೇವರೇ ನಿಮಗೆ ಗೊತ್ತಿಲ್ಲ, ನನಗೆ ಬ್ರಹ್ಮದೇವರ ವರ ಇದೆ, ನೀವು ಹೊಡೆದ್ರೆ ಸಾಯೋದಿಲ್ಲ ಗೊತ್ತಾ ಅಂತ ಹೇಳ್ತಾನೆ. ನೋಡಿ ತಾರತಮ್ಯ ಹೇಗೆ ನೋಡಬೇಕೀಗ. ತಾರತಮ್ಯ ಪರಿಜ್ಞಾನೇ ಮಹಾತಾತ್ಪರ್ಯ ವಿಷ್ಯತೆ. ವಜ್ರಾಯುಧನ ಹೊಡೆದ್ರು ಸಾಯಲಿಲ್ಲ ಅಂದಮೇಲೆ ವರ ಕೊಟ್ಟ ಬ್ರಹ್ಮದೇವರು ದೊಡ್ಡವರಾದ್ರು ಇಂದ್ರದೇವರು ದೊಡ್ಡವರಾದ್ರು ಲೆಕ್ಕಾಯಿ. ಈ ತಾರತಮ್ಯ ಜ್ಞಾನ ತಿಳ್ಕೊಂಡಾಗ ಮಾತ್ರ ನಮಗೆ ಕಥೆಗಳು ಮುಖ್ಯವಾಗಿ ಅರ್ಥ ಆಗೋದು. ನಾನು ಏನು ಮಾಡ್ಬೇಕು, ನಾನೀಗ ನಾನಂತೂ ಸಾಯೋದಿಲ್ಲ, ಬ್ರಹ್ಮದೇವ್ರ ವರ ಇದೆ, ನಾನು ಹೇಳಾಗಿಲ್ಲ ಕೂಡಾಗಿಲ್ಲ, ತಲೆ ನೋಡಿದ್ರೆ ಹೋಗ್ಬಿಟ್ಟಿದೆ ಈಗಾಗಲೇ, ಕಾಲು ಕೈಕಾಲು ಮುರಿದು ಹೋಗಿ ಕೂತ್ಬಿಟ್ಟಿದ್ದೇನೆ, ನಾನು ಹೇಗೆ ಬದುಕಬೇಕು, ನನ್ನ ಆಹಾರದ ವ್ಯವಸ್ಥೆ ಮಾಡಿ ಅಂತ ಕೇಳಿದ್ನಂತೆ. ಆಗ ಹೇಳ್ತಾ ಇಂದ್ರದೇವ್ರು ಹೇಳಿದ್ ಸರಿ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ, ನಿನ್ನ ಕೈ ಇಷ್ಟಪಟ್ಟಷ್ಟು ಬೆಳೀಲಿ ಅಂತ ಹೇಳಿಬಿಡ್ತಾರೆ. ಇಷ್ಟಪಟ್ಟಷ್ಟು ಬೆಳೀಲಿ ಮತ್ತು ಕೈಗೆ ಇಷ್ಟ ಬಂದದ್ದು ಸಿಗಲಿ ಅಂತ ಹೇಳ್ತಾರೆ. ಎರಡು ಬೆಳೀಲಿ ಒಂದು ಸಿಗಲಿ ಒಂದು, ಬಾಯಿ ಇಲ್ವಲ್ಲ ಹೊಟ್ಟೆಯಲ್ಲೇ ಬಾಯಿ ಆಗಲಿ ಅಂತ ಹೇಳ್ತಾರೆ. ಡೈರೆಕ್ಟ್ ಬಾಯಿ ಹೊಟ್ಟೆಯಲ್ಲಿ ಇಟ್ಕೊಬಿಟ್ಟು ಜೀರ್ಣ ಆಗಲಿ ಅಂತ ಹೇಳಿಬಿಡ್ತಾರೆ. ಮುಗಿದೋಯ್ತು, ಹೊಟ್ಟೆಯಲ್ಲಿ ಬಾಯಿ ಇರೋ ಕೇಸು ನಮಗೆ ಇವತ್ತೇನು ಹೊಸ್ತಲ್ಲ. ಕೆಲವರೆಲ್ಲ ಅನ್ನನಾದ ಕ್ಯಾನ್ಸರ್ ಆಗಿರ್ತಾರೆ, ಡೈರೆಕ್ಟ್ ಹೊಟ್ಟೆಗೆ ಹಾಕ್ಬಿಡ್ತಾರೆ ಆಹಾರ. ಈ ಫಸ್ಟ್ ಕೇಸ್ ಕಬಂದಂದದ್ದು ಡೈರೆಕ್ಟ್ ಹೊಟ್ಟೆಗೆ ಹಿಂಗೆ ಮಾಡೋದೇ ಹೊರತು ಬಾಯಲ್ಲಿ ತಿನ್ನು ನುಗ್ಗೆ ಕೆಲಸನೇ ಇಲ್ಲ. ಕೈ ಎಷ್ಟಾದರೂ ಬೆಳೀಲಿ ಇಷ್ಟಪಟ್ಟದ್ದು ಸಿಗಲಿ ಅಂತ ಹೇಳ್ತಾರೆ. ಅದೇ ರೀತಿ ಮಾಡಿಕೊಂಡು ಇನ್ನೂ ತೂಕದ ಆಸೆ ಮಾಡ್ಕೊಂಡು ಬದುಕಿರ್ತಾನೆ ಅವನು. ರಾಮದೇವರು ಬಂದ ರಾಮದೇವರನ್ನು ಹಿಡಿದು ಬಿಡ್ತಾನೆ, ಒಂದು ಕೈಯಿಂದ ರಾಮದೇವರು ಒಂದು ಕೈಯ ಲಕ್ಷ್ಮಣ. ಯಾತಕ್ಕೆ ಹಿಡಿದ ಅಂತ ದೇವರು ತೋರಿಸ್ತಾರೆ. ಬ್ರಹ್ಮದೇವರ ವರ ಇಂದ್ರದೇವರ ಸತ್ಯ ಮಾಡಲಿಕ್ಕೆ ರಾಮದೇವರು ಹಾಗೆ ಮಾಡಿದರೆ ಹೊರತು ದೇವರು ಹಿಡಿಯೋ ಶಕ್ತಿ ಯಾರಿಗೂ ಇಲ್ಲ. ಸದ್ಭಕ್ತಿ ಪಾಶದಲ್ಲಿ ಕಟ್ಟುವರ ಭವ ಕಟ್ಟು ಬಿಡಿಸುವ, ಆದರೆ ಅವನು ಹಿಡಿಯೋ ಶಕ್ತಿ ಮಾತ್ರ ಯಾರಿಗೂ ಇಲ್ಲ. ಅವ್ರು ಎಷ್ಟು ದುಷ್ಟ ಅಂತ ತೋರಿಸ್ಬೇಕಾಗಿತ್ತು. ಆಗ ರಾಮದೇವರು ಹೇಳ್ತಾರೆ, ಲಕ್ಷ್ಮಣ ನಾನು ಬಲಗೈ ನಾನು ಕತ್ತರಿಸ್ತೇನೆ, ಎಡಗೈ ನೀನು ಕತ್ತರಿಸು, ಕತೆ ಮುಗಿಸೋಣ ಅಂತ ಹೇಳ್ತಾರೆ. ಕತ್ತರಿಸ್ಬಿಡ್ತಾರೆ. ಆಗ ಕಬಂಧ ಸಾಯ್ತಾ ಇದ್ದ. ಈಗ ನೋಡಿ, ಬ್ರಹ್ಮದೇವರ ವರ ಇದ್ದಾಗ ಇಂದ್ರದೇವರು ಹೊಡೆದ್ರೆ ಸಾಯಲಿಲ್ಲ, ರಾಮದೇವರು ಹೊಡೆದ್ರೆ ಸಾಯ್ತಾನೆ. ಸೊ ರಾಮ ಯಾರು ಅಂತ ಆಯ್ತಾಗ ಪರಬ್ರಹ್ಮ ಅಂತಾಯಿತು. ಇದೆಲ್ಲ ಅಲ್ಲೇ ಸಿಂಪಲ್ ಲಾಜಿಕ್ ಉಪಯೋಗಿಸ್ಬೇಕು. ಇಂದ್ರದೇವರು ಸಾಕ್ಷ ಮೂರು ರೂಪದಿಂದ ಹೊಡಿತಾರೆ, ರಾಮ ಅವತಾರದಿಂದ ಹೊಡಿತಾನೆ. ಮೂಲ ರೂಪದಿಂದ ಹೊಡೆದ್ರೂ ಸಾಯದೇ ಇದ್ದ ಕಬಂಧ ರಾಮದೇವರ ಅವತಾರ ರೂಪಕ್ಕೆ ಸಾಯ್ತಾ ಇದ್ದಾರೆ ಅಂದಮೇಲೆ ಈತ ಪರಬ್ರಹ್ಮ, ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಭೇದ ಇಲ್ಲ. ಈ ತತ್ವ ತಿಳಿಸೋಕ್ಕೋಸ್ಕರ ಬಂದ ಮಾತಿದ್ದು. ಅಲ್ಲಿಗೆ ಕಬಂಧ ತಾನು ದೇಹ ಬಿಟ್ಟು ಬೇಲಕ್ಕೆ ಹಾರ್ತಾನೆ, ರಾಮದೇವರ ನಮಸ್ಕಾರ ಮಾಡ್ತಾನೆ. ರಾಮ ನಾನು ಬದುಕಿದೆ, ನನ್ನ ಶಾಪ ಬಿಡುಗಡೆಯಾಯಿತು ಅಂತ ಶಾಪದಿಂದ ಹುಟ್ಟಿರ್ತಾನ ಅವನು, ಅವನು ಉದ್ಧಾರ ಮಾಡಿಬಿಡ್ತಾನೆ. ಆಗ ಕಬಂಧ ಅಲ್ಲಿಂದ ಹೋಗ್ತಾ ರಾಮದೇವರಿಗೆ ಮುಂದೆ ಪತಂಗ ಶಬರಿ ಇದ್ದಾಳೆ ಅಲ್ಲಿ ಅನುಗ್ರಹ ಮಾಡಬೇಕು ಅಂತ ಹೊರಟು ಹೋಗಿಬಿಡ್ತಾನೆ. ಆಮೇಲೆ ಶಬರಿ ಆಶ್ರಮಕ್ಕೆ ರಾಮದೇವರು ಬರ್ತಾರೆ. ಅಲ್ಲಿ ಒಂದು ದೊಡ್ಡ ಕಥೆ ಮತ್ತೆ ಯಥಾ ಪ್ರಕಾರ ಈ ಕಬಂಧ ಭಾವನ ಕಥೆ ಒಂದು ವಿಚಾರ ಉಂಟು. ಕಬಂಧ ಎಂಥವನು ಅಂದರೆ ಕೈ ಮಾತ್ರ ಬೆಳೀತಾ ಇತ್ತು, ತಲೆ ಕಾಣ್ತಿದ್ದಿಲ್ಲ, ತಲೆಯಿಲ್ಲ ಕೈ ಮಾತ್ರ ಬೆಳೀತಾ ಇತ್ತು. ಇವತ್ತು ಅದಕ್ಕೆ ಭ್ರಷ್ಟಾಚಾರ ಮಾಡುವ ಆಧುನಿಕ ಅಂತ ಕರೀತಾರೆ ಗೊತ್ತಾ, ಭ್ರಷ್ಟಾಚಾರದ ಕಬಂಧ ಬಾಹು ಅಂತ ಕರೀತಾರೆ. ಭ್ರಷ್ಟಾಚಾರದ ಕಬಂಧ ಬಾಹು ರಾಮಾಯಣ ಬೈತಾರೆ, ರಾಮಾಯಣ ಕಥೆ ಉಪಯೋಗಿಸ್ಕೋತಾರೆ. ಮತ್ತೆ ಸುಗ್ರೀವಾಜ್ಞೆ ಅಂತ ಕರೀತಾರೆ, ರಾಮ ಬೇಡ ಸುಗ್ರೀವ ಬೇಡ, ಸುಗ್ರೀವಾಜ್ಞೆಯನ್ನು ಪದ ಬಿಡೋದಿಲ್ಲ. ಸುಗ್ರೀವಾಜ್ಞೆ ಇವೆಲ್ಲ ಕೂಡ ಇಲ್ಲೂ ಕೂಡ ಏನು ಮಾಡಿದರು, ರಾಮದೇವರು ಆ ಸಮಯಕ್ಕೆ ಆ ಕೈಯಲ್ಲಿ ಕಬಂಧ ಆ ಕಡೆ ಹೋಗ್ತಿರಬೇಕಾದ್ರೆ ಅವನೇನು ಮಾಡಿದಂಥ ಕಥೆ ಕೇಳಿದ್ದೇವೆ. ಭ್ರಷ್ಟಾಚಾರದ ಕಬಂಧ ಬಾಹು ಅಂತ ಕರೆದಕ್ಕೆ ಅರ್ಥ ಏನಿದೆ ಅಂದರೆ ಅವನಿಗೆ ತಲೆ ಇಲ್ಲ, ಕಬಂಧನೇ ತಲೆ ಇಲ್ಲ. ಭ್ರಷ್ಟಾಚಾರಿಗೆ ತಲೆ ಇರೋದಿಲ್ಲ, ಫಸ್ಟ್ ಭ್ರಷ್ಟಾಚಾರಿ ತಲೆ ಇರೋದಿಲ್ಲ. ಕೈ ಎಷ್ಟು ಬೇಕಾದ್ರೆ ಬೆಳೀತಾ ಇತ್ತು, ಬೇಕಾದ್ರೆ ತಿಂತಿದ್ರು, ಡೈರೆಕ್ಟ್ ಹೊಟ್ಟೆಗೆ ಇಟ್ಕೊಂಡ್ಬಿಡ್ತಾ ಇತ್ತು. ಅವನು ಗಿಡ ಮರ ಆನೆ ಗಿನೆ ಎಲ್ಲ ಒಳಗಿಟ್ಕೊಂಡ್ಬಿಡ್ತಿದ್ದಂತೆ. ಭ್ರಷ್ಟಾಚಾರಿಗಳಾಗಿದ್ರು ಕೈ ಎಲ್ಲೆಲ್ಲೋ ಹೋಗುತ್ತೆ, ಕರ್ನಾಟಕದಲ್ಲಿ ಡೆಲ್ಲಿಗೆ ಹೋಗುತ್ತೆ ಕೈ, ಅವರು ಹೋಗ್ತಾ ಇರುತ್ತೆ. ಆ ಗೋಡೌನ್ ಗೋಡೌನೇ ತಿಂದು ಹಾಕಿಬಿಡ್ತಾರೆ. ಅದಕ್ಕೇನು ಇದಾಗಬೇಕು ಅಂತಿಲ್ಲ, ಸಿಮೆಂಟು ಕಾಂಕ್ರೀಟು ಏನು ಸಿಕ್ಕರು ತಿಂದಾಕ್ತಾರೆ. ಭ್ರಷ್ಟಾಚಾರಕ್ಕೂ ಅದಕ್ಕೂ ಏನೇನೋ ವ್ಯತ್ಯಾಸ ಇಲ್ಲ. ಅದನ್ನು ಯಾರು ಪರಿಹಾರ ಮಾಡಬೇಕು ಅಂದರೆ ದೇವರೇ ಪರಿಹಾರ ಮಾಡಬೇಕು. ಇದುವರೆಗೆ ರಾಮದೇವರಿಂದ ಸಾಯ್ಬೇಕು, ಬೇರೆ ಇಂದ್ರದೇವರಾದರೂ ಸಾಯಲಿಲ್ಲ, ಅವರು ರಾಮದೇವರಿಂದನೇ ಸಾಯ್ಬೇಕು. ಸೊ ಭ್ರಷ್ಟಾಚಾರದ ನಾಶ ಯಾರಿಂದ ಆಗುತ್ತೆ ಅಂದರೆ ದೇವರಿಂದ ಮಾತ್ರ ಸಾಧ್ಯ ಅಂತ ಅರ್ಥ. ದೇವರಿಂದ ಮಾತ್ರ ಭ್ರಷ್ಟಾಚಾರ ಸಾಧ್ಯ. ಅದಕ್ಕೆ ನಾವೆಲ್ಲ ದೇವರನ್ನ ಶರಣ ಹೋಗ್ತಾರೆ, ಭ್ರಷ್ಟಾಚಾರ ಹೋಗುತ್ತೆ ಹೊರತು ಇಲ್ಲದೆ ಹೋದರೆ ಸಾಧ್ಯ ಇಲ್ಲ. ಆ್ಯಂಟಿ ಕರಪ್ಷನ್ ಡಿಪಾರ್ಟ್ಮೆಂಟ್ ಮಾಡಿದರೆ ಅವರು ಕರಪ್ಟ್ ಆಗ್ತಾರೆ, ಪುಣ್ಯಾತ್ಮರು. ಇನ್ನೂ ಲಂಚದ ಪ್ರಮಾಣ ಜಾಸ್ತಿ ಆಗುತ್ತೆ ಅಷ್ಟೇ ಹೊರತು ಹಂಚಿ ಅವರು ಹಂಚ್ಕೋಬೇಕಲ್ಲ, ಇನ್ನೂ ಡೆವಲಪ್ ಆಗುತ್ತೆ, ಏನು ಉಪಯೋಗ ಇಲ್ಲ. ಆ ನ್ಯಾಯ ಸಿಗಬಹುದು, ಬಹಳ ಕಡಿಮೆ ಮಟ್ಟದ್ದು. ದೇವರು ನಂಬಿದಾಗ ಮಾತ್ರ ನ್ಯಾಯ ಸಿಗುತ್ತೆ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಭ್ರಷ್ಟಾಚಾರ ಹೋಗಬೇಕು ಅಂತಿದ್ರೆ ನಾವು ಆಸ್ತಿಕ್ಕೆ ಬೆಳೆಸಬೇಕು. ನಮ್ಮ ಜನ ಏನು ತಿಳ್ಕೊಂಡಿದ್ದಾರೆ, ಏನು ಹರೇ ಪರವಂತ ಕುತ್ಕೊಂಡ್ಬಿಟ್ರೆ ಕೆಲಸ ಆಗುತ್ತಾ ಅಂದರೆ ಕೆಲಸ ಆಗೇ ಆಗುತ್ತೆ. ದೇವರು ಎಲ್ಲ ಕಡೆ ಇದ್ದಾನೆ, ಎಲ್ಲ ಮಾಡ್ತಾನೆ, ಎಲ್ಲ ನೋಡ್ತಾನೆ ಅಂತ ಗೊತ್ತಾದರೆ ಮೋಸ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಕನಕದಾಸರ ಕಥೆ ಹೇಳಿತ್ತು, ಎರಡು ಬಾಳೆಹಣ್ಣು ಕೊಟ್ಟು, ಎರಡು ಏಕಾಚಿ ಎರಡು ಬಾಳೆಹಣ್ಣು. ಮತ್ತು ವ್ಯಾಸರಾಯರು ಇರಬಾರ್ದಾಗಿತ್ತು, ನಮಗೂ ಎರಡು ಬಾಳೆಹಣ್ಣು ಕೊಡ್ತಿದ್ರು ಅನ್ಕೊಂಡ್ಬಿಡಬಾರ್ದು. ಮತ್ತೆ ಮಾಡೋಕ್ಕಾಗದು, ಎಲ್ಲರಿಗೂ ಕೊಟ್ಟರಂತೆ. ತೀರ್ಥವನ್ನು ಕೊಡುವಾಗ ಕನಕನ್ನ ಕರೆಯೇನಲು. ಕನಕದಾಸರಿಗೆ ಬಹಳ ಪ್ರೀತಿ ವ್ಯಾಸರಾಜರಿಗೆ. ಆಚಾರ್ಯ ಹೇಳಿದ ಮಾತೇ ಇದು, ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ಆಧಾರ ಮಾಡಿ ಅಂತ ಹೇಳ್ತಾರೆ. ತಕ್ಷಣ ಎರಡು ಏಕಾಚಿ ವಸ್ತು ಎರಡು ಬಾಳೆಹಣ್ಣು ಕಥೆ ಕೇಳಿರ್ತೇವೆ ನಾವು. ಆದರೆ ಯಾರೂ ನೋಡದ ಜಾಗದಲ್ಲಿ ತಿನ್ನಿ ಅಂತ ಹೇಳಿ ಕೊಟ್ಟರು ಅವರು. ಮೊದಲು ದಾಸಿಪಾಣಿ ಎಲ್ಲರೂ ಬಂದರು, ಎಲ್ಲರೂ ತಿಂದುಬಿಟ್ಟಿದ್ರು, ಕನಕದಾಸರು ಮಾತ್ರ ಎರಡು ಬಾಳೆಹಣ್ಣು ವಾಪಸ್ ಇಟ್ಟರು. ಅವರು ಯಾತಕ್ಕೆ ಅಂತ ಕೇಳಿದರು. ನೀವು ತಿನ್ನು ಅಂದರೆ ತಿಂದುಬಿಡ್ತಿದ್ದೆ, ಯಾರೂ ನೋಡದ ಜಾಗದಲ್ಲಿ ತಿನ್ನಿ ಅಂತ ಹೇಳಿದ್ರೆ ತಿನ್ನಕ್ಕಾಗಲಿಲ್ಲ ಅಂತ ಹೇಳಿದರು. ಉಳಿದ ಆಚಾರ್ಯ ತಿಂದುಬಿಟ್ಟಿದ್ರು ಪಾಪ, ಎಲ್ಲ ಆಚಾರ ತಿಂದವರೆ ಕನಕದಾಸನ ಬಿಟ್ಟುಬಿಟ್ಟು ಪಾಪ. ಮತ್ತು ಇವರೆಲ್ಲ ತಿಂದ್ರಲ್ಲ ಆಚಾರ್ಯ, ಹೇಗೆ ತಿಂದಿರಿ ಅಂತ ಕೇಳಿದರು. ಎಲ್ಲ ಆಚಾರ್ಯ ತಿಂದು ಕಥೆ ಹೇಳಿಬಿಟ್ರು ಹೇಗೆ ತಿಂದರು ಅಂತ ಹೇಳಿಬಿಟ್ರು. ಕೆಲವರು ಕಣ್ಮುಚ್ಕೊಂಡು ತಿಂದಿರಂತೆ ಪಾಪ, ಕೆಲವರು ನೀರಲ್ಲಿ ಮುಳುಗಿದ್ರಂತೆ ಎದ್ದರಂತೆ, ಅಷ್ಟನೇ ತಿಂದುಬಿಟ್ಟಿದ್ರಂತೆ. ಎಂಥ ಪ್ರಾಕ್ಟೀಸ್ ಮಾಡಿರಬೇಕು ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮುಳುಗೇಳದಾಗೆ ತಿಂದು ಹಾಕಿಬಿಟ್ಟಿದ್ರು. ಎಲ್ಲರೂ ಕತ್ಲಲ್ಲಿ ತಿಂದರೆ ಕೆಲವರು ಎಲ್ಲ ಕೂಡ ಏನೇನೋ ಮಾಡಿಬಿಟ್ಟಿದ್ರು. ಕನಕದಾಸರಿ ಅವರೆಲ್ಲ ತಿನ್ನಿಯಾಗಿ ತಿನ್ನಲಿಲ್ಲ ಅಂತ ಕೇಳ್ತಾರೆ. ಸ್ವಾಮಿ ಅವರು ನೋಡಿದ ಜಾಗದಲ್ಲಿ ತಿಂದರು, ಜನ ನೋಡದಿದ್ದ ಜಾಗದಲ್ಲಿ ತಿಂದರು ಅವರು, ಜನಾರ್ದನ ನೋಡದೇ ಇರೋ ಜಾಗ ಯಾವುದೇ ಇದೆ ಅಂತ ಕನಕದಾಸರು ಕೇಳಿದರು. ಅಲ್ಲಿಗೆ ಕಥೆ ಮುಗಿದುತ್ತೆ ಎಲ್ಲರದು ಕೂಡ. ಈಗ ಅರ್ಥ ಆಗುತ್ತೆ, ದೇವರು ನಂಬಿದವನು ಮೋಸ ಮಾಡೋ ಸಾಧ್ಯತೆ ಇಲ್ಲ ನೆನಪಿರಬೇಕು. ಹಿಂದಿನ ಕಾಲದ ಹಳ್ಳಿ ಜನಗಳು ಹೆಬ್ಬೆಟ್ಟು ಹೊತ್ತಿದ್ರು ಅಷ್ಟೇ, ದೇವರಾಣಿ ಅಂದರೆ ಮುಗಿದೋಯ್ತಾಗಷ್ಟೇ, ಮತ್ತೆ ಮಾತೇ ಇಲ್ಲ. ಅಷ್ಟರ ಅದಕ್ಕೆ ಸಮಾಜ ಉಳ್ಕೊಂಡು ಬಂದು ಗೊತ್ತಾಯ್ತಾ, ಬರೀ ಓದಿನಿಂದ ಸಮಾಜ ಬದುಕೋದಿಲ್ಲ, ಸಂಸ್ಕೃತಿಯಿಂದ ಸಮಾಜ ಬದುಕುತ್ತೆ ಅಂತ ಹೇಳ್ತಾರೆ. ಹಿಂದೆ ಹಳ್ಳಿ ಕಾಲಕ್ಕೆ ನೋಡಿರ್ಬೇಕು, ಹಳ್ಳಿಗಳಲ್ಲಿ ನೀವು ಪಂಚಾಯತ್ ಅಂತ ಇರ್ತಿತ್ತು, ಎಲೆಕ್ಷನ್ ಪಂಚಾಯತ್ ಅಲ್ಲ ಅದು, ಸುಮ್ಮನೆ ಪಂಚಾಯತ್ ಇರ್ತಿತ್ತು. ಪಂಚಾಯತ್ ಎಲ್ಲ ಹೆಬ್ಬೆಟ್ಟು ಹೋಗ್ತಾರೆ ಅವರೆಲ್ಲ ಕೂಡ, ಪಂಚಾಯತ್ ಮಾಡೋರೆಲ್ಲ. ಅವ್ರು ಹೇಳಿದ ಮಾತನ್ನು ಊರವರೆಲ್ಲ ಕೇಳ್ತಿದ್ರು. ಅವ್ರು ಓದೋವ್ರ ಬರ್ತಿದ್ದಿಲ್ಲ, ರಾಮಾಯಣ ಮಹಾಭಾರತ ಕೇಳಿ ಅವರಿಗೆ ಸಂಸ್ಕಾರ ಬಂದಿರ್ತಿತ್ತು. ಇದು ಅನ್ಯಾಯ, ಹಾಗೆಲ್ಲ ಮಾಡಬಾರ್ದು ಕೊಡು ಅಂತಿದ್ರು, ಕಷ್ಟ ಕೊಟ್ಬಿಡ್ತಿದ್ರು. ಇದರಿಂದ ಜನ ಉಳ್ಕೊಂಡು ಬಂದು ಇವತ್ತೇನು ಬಂತು, ಓದು ಬಂತು, ಸಂಸ್ಕೃತಿ ಹೋಯ್ತು. ಅದಕ್ಕೆ ಮರ್ಡರ್ ಕೊಡಿ, ಇನ್ನು ಎಲೆಕ್ಷನ್ ಕೂಡ ಶುರು ಆಗಿದೆ, ಸಾಯಿ ಹೊಲ ಕೊಡಿ ಮುನ್ಕೊಲ್ಲು ಮಾಡ್ತಿದ್ದಾರೆ. ಆಗಲೇ ಯಾವ ಸ್ಥಿತಿ ಇದು, ಒಂದು ವ್ಯವಸ್ಥೆ ಬರಲಿ ಅಂತ ಹೇಳಿ ವ್ಯವಸ್ಥೆ ಮಾಡಿದರೆ ಅಲ್ಲಿ ಅವ್ಯವಸ್ಥೆ ಬಂದರೆ ಏನಾಗುತ್ತಾಗ. ಸೊ ದೇವರನ್ನು ಬಿಟ್ಟು ನಾವು ಬದುಕಿದ್ರೆ ಏನಾಗುತ್ತೆ ಅಂದರೆ ಇದೇ ದೃಷ್ಟಾಂತ. ಯಾವಾಗ ದೇವರನ್ನು ಒಪ್ತೇವೋ ಮೋಸ ಮಾಡೋಕ್ಕಾಗೋದಿಲ್ಲ. ನಾವು ಯಾರಿಗೋಸ್ಕರ ಏಕಾಶಿ ಉಪವಾಸ ಪಕ್ಕದ ಮನೆಯವರಿಗೋಸ್ಕರ ಮಾಡಿದರೆ ಯಾವಾಗ ಮಾಡ್ತೀವಿ ನಾವು? ಊರಲ್ಲಿರೋರಿಗೂ ಮಾಡಿ, ಊರಿಗೆ ಹೋದ ತಕ್ಷಣ ಕ್ಯಾನ್ಸಲ್. ಅವರು ಈ ಮನೆಯವ್ರು ಊರಲ್ಲಿ, ಆ ಮನೆಯವ್ರ ಊರಲ್ಲಿಲ್ಲ, ಇನ್ಯಾಕೆ ಏಕಾಶಿ ಮಾಡಬೇಕು? ಏಕಾಶಿ ಮಾಡೋದು ಆ ಜನಕ್ಕೆ ಮಾಡ್ತೀರ, ದೇವರಿಗೋಸ್ಕರ ಮಾಡ್ತಿರೋ ಅಂದಿವೆ. ಅವ್ರು ಇದ್ರೇನು ಬಿಟ್ಟರೇನು? ಎಕ್ಸಾಮ್ ಆದಮೇಲೆ ಹುಡುಗ ಬರೀತಾನೆ, ಪಕ್ಕದ ಉಪಗ್ರಹ ನೋಡಲಿ ಅಂತ ಬರೆಯೋದಿಲ್ಲ, ಈ ಕಡೆ ನೋಡಲಿ ಅಂತ ಬರೆಯೋದಿಲ್ಲ, ಎಕ್ಸಾಮ್ ನೋಡಲಿ ಅಂತ ಬರೀತಾನೆ. ಹೌದು ತಾನೆ? ನಾವು ಬರೆಯೋ ಉತ್ತರ ಎಕ್ಸಾಮ್ ನೋಡಬೇಕೆ ಹೊರತು ಪಕ್ಕದ ಹುಡುಗ ನೋಡಬಾರದು. ನಾವು ಮಾಡೋ ವ್ರತ ಉಪವಾಸನ ಯಾರು ನೋಡಬೇಕು? ಭಗವಂತ ನೋಡಬೇಕೆ ಹೊರತು ಕಂಡವ್ರು ನೋಡಬಾರ್ದು. ಇವತ್ತು ಕಂಡವ್ರು ನೋಡೋದೇ ಆಗಿಬಿಟ್ಟಿದೆ ಹಣೆಬಾರ. ಏನು ಆಶಾ ಆಚಾರವಿಲ್ಲದ ನಾರಿಗೆ ಆಗಲಿ ಉದರ ವೈರಾಗ್ಯವಿದು, ನಮ್ಮ ಪದುಮನಾಭನಲ್ಲಿ ಲೇಷ ಭಕುತಿ ಇಲ್ಲ. ದಾಸರು ಹೇಳ್ತಾರೆ, ಕಂಚುಗಾರನ ಬಿಡಾರದಂದದಿ ಕಂಚು ಹಿತ್ತಾಳೆ ಪ್ರತಿಮೆಯ ನರಹಿ, ಮಿಂಚಬೇಕೆಂದು ಬಲು ಜ್ಯೋತಿಗಳನ್ನೇ ಹಚ್ಚಿ ವಂಚನೆ ಪೂಜೆಯ ಮಾಡುವುದು ಉದರ ವೈರಾಗ್ಯವಿದು. ಪ್ರದರ್ಶನದ ಪೂಜೆ ಅಲ್ಲ, ಧ್ಯಾನದ ಪೂಜೆ. ಅದಕ್ಕೆ ಹೇಳ್ತಾರೆ, ನಾನಿನ್ನ ಧ್ಯಾನದೊಡೆಯಲು ದಾಸರು ಹೇಳ್ತಾರಲ್ಲ, ಅಂಥ ಪೂಜೆ ಮಾಡಬೇಕು. ಇವತ್ತು ಮಾಡಿದ್ರೆ ಯಾವಾಗ ಇದನ್ನು ಮಾಡ್ತೇವೆ ಗೊತ್ತಾ? ದೇವರಿದ್ದಾನೆ ಅಂತ ನಮಗೆ ಅರ್ಥ ಆದರೆ ಮಾಡ್ತೇವೆ. ಇವತ್ತು ಸಮಾಜದಲ್ಲಿ ದೇವರ ಬಗ್ಗೆ ದಿನೇ ಎಚ್ಚರ ಹೋಗ್ತಾ ಇದೆ. ಅದಕ್ಕೇನೆ ಎಲ್ಲ ಧರ್ಮ ಮೂಲೆ ಗುಂಪಾಗ್ತಿರೋದು. ಯಾವಾಗ ಆಸ್ತಿಕ್ಯವನ್ನು ಮನುಷ್ಯ ಹೇಳ್ತಾನೋ ಆವಾಗ ಸಮಾಜ ಬದುಕುತ್ತೆ. ಅದು ಹಿಂದೆ ತುಂಬ ಹೇಳಿದ್ದೆ, ಜ್ಞಾಪಿಸ್ತೇನೆ ಒಂದು ಮಾತನ್ನು. ಇಮ್ಯಾನ್ಯುಯಲ್ ಕ್ಯಾಂಟ್ ಅಂತ ಒಬ್ಬ ವೆಟರ್ನ್ ಫಿಲಾಸಫರ್ ಬಂದು ಪುಸ್ತಕ ಬರೆದ, ಕ್ರಿಟಿಕ್ ಆಫ್ ಪ್ಯೂರಿಸಂ ಅಂತ ಪುಸ್ತಕ ಬರೆದ. ಅದ್ರ ಪ್ರಕಾರ ಏನರ್ಥ ಅಂದರೆ, ದೇವರಿದ್ದಾರೆ ಅಂತ ಹೇಳಿ ಲಾಜಿಕ್ಕಿಂದ ಪ್ರೂವ್ ಮಾಡೋಕ್ಕೆ ಬರೋದಿಲ್ಲ. ದೇವರಿದ್ದಾರೆ ಅಂತ ಲಾಜಿಕ್ಕಿಂದ ಪ್ರೂವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ದೊಡ್ಡ ಪುಸ್ತಕ ಬರೋದು ಸಿಕ್ಕಾಪಟ್ಟಿ ಪಾಪ್ಯುಲರ್ ಅದು, ಕ್ರಿಟಿಕ್ ಆಫ್ ಪ್ಯೂರಿಸಮ್ ಅಂತ ಹೆಸರು ಅದಕ್ಕೆ, ತುಂಬ ಪಾಪ್ಯುಲರ್ ಆಯಿತು. ಆವಾಗ ಇನ್ನೊಂದು ಪುಸ್ತಕ ಬರೆದ, ಕ್ರಿಟಿಕ್ ಆಫ್ ಮಾರಲ್ ಆರ್ಗ್ಯುಮೆಂಟ್ ಅಂತ ಬರೆದ, ಅದರಲ್ಲಿ ಹೇಳ್ತಾನೆ ನಾನು ಪುಸ್ತಕ ಬರದೆ ದೇವರನ್ನು ಲಾಜಿಕ್ಕಿಂದ ಪ್ರೂವ್ ಮಾಡೋಕ್ಕಿಂತ ಬರಲ ಆಗಲ್ಲ ಅಂತ ಬರದೆ ಅದು ಸರಿನೇ. ಆದರೆ ನಾನು ಈಗ ಹೇಳ್ತಾ ಇದ್ದೇನೆ ದೇವರನ್ನು ಒಪ್ಪಬೇಕು ನಾವು. ಯಾತಕ್ಕೆ ಅಂದರೆ ಬಿಕಾಸ್ ಆಫ್ ಮಾರಲ್ ಆರ್ಗ್ಯುಮೆಂಟ್ ಅಂತ ಹೇಳ್ತಾರೆ. ದೇವರನ್ನು ಒಪ್ಪದೆ ಹೋದರೆ ವ್ಯವಸ್ಥೆ ಕೆಟ್ಟ ಹಾಳಾಗಿ ಹೋಗ್ತದೆ ಅಂತ ಹೇಳ್ತಾರೆ. ದೇವರನ್ನು ಒಪ್ಪಿದರೆ ಒಂದು ಬರೋ ವ್ಯವಸ್ಥೆ, ಒಪ್ಪದೆ ಹೋದರೆ ಬರೋದಿಲ್ಲ. ಇವತ್ತು ಆಫೀಸರ್ ಅಲ್ಲಿ ಬಂದುಬಿಡ್ತಾರೆ, ಎಲ್ಲ ಕಾಫಿ ತಿಂಡಿ ಕುಟ್ಟು, ಮೊದಲೇ ಕಾಫಿ ತಿಂಡಿ ಬರೀ ಅದೇ ಶುರುವಾಗಿಬಿಡುತ್ತೆ. ಹರಟೆ ಬರೀ ಹರಟೆಗಳೆ, ಯಾಕೆ ಆಫೀಸರ್ ಇಲ್ಲ ಅಷ್ಟೇನೆ. ಆಫೀಸರ್ ಇದ್ದಾರೆ ತಪ್ಪು ಕೂತಿರ್ತಾರೆ, ಆಫೀಸರ್ ಇಲ್ಲ ಅವ್ರು ಏನು ಮಾಡ್ತಾರೆ, ಆಫೀಸರ್ ಆಫೀಸರ್ ಇರೋದಿಲ್ಲ, ಬಾಲ ಒಳಗಿದ್ದಾರೆ ಸಾಹೇಬರನ್ನು ಬಿಡ್ತಾರೆ, ಸುಮ್ಮನೆ ಕೂತಿರ್ತಾರೆ ಒಳಗಿದ್ದಾರೆ ನಮ್ಮ ಕಾನ್ಸೆಪ್ಟ್ ಮೇಲೆ. ಆದರೆ ಒಳಗಿರ್ತಾನೆ ಇಲ್ಲ ಅಂದ್ಬಿಟ್ಟು ಗಲಾಟೆ ಶುರು ಮಾಡಿಬಿಡ್ತಾರೆ. ಅಂದರೆ ಇವತ್ತು ದೇವರಿದ್ದಾನೋ ಬಿಟ್ಟಿದ್ದಾನೋ, ಸಮಾಜ ಸರಿಯಾಗಿರಬೇಕು ಅಂತ ದೇವರಿದ್ದಾನೆ ಅಂತ ಒಪ್ಕೋಬೇಕು ಅಂತ ಹೇಳ್ತಾನೋ. ಈ ಮಾತಿನಿಂದ ಅರ್ಥ ಆಗುತ್ತೆ ಭ್ರಷ್ಟಾಚಾರ ನಾಶವಾಗೋದು ಯಾವಾಗ ಅಂದರೆ ಅದು ದೇವರನ್ನು ಶರಣು ಹೊಕ್ಕಾಗ ಮಾತ್ರ. ಇವತ್ತು ದಿನೇ ದಿನೇ ನಾಸ್ತಿಕೆ ಬೆಳೆದು 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 ಏನಾಗ್ತಾ ಇದೆ, ನಮ್ಮನ್ನು ಹೇಳೋರಿಲ್ಲ ಕೇಳೋರಿಲ್ಲ, ಮೋಸ ಅಂದ್ರೆ ಮೋಸ. ಇವತ್ತು ಮೋಸ ಮಾಡಿರಿ ಸಿಕ್ಕಾಕೋಬೇಡ್ರಿ, ಆ ರೀತಿ ಬಂದುಬಿಟ್ಟಿದೆ ಅಷ್ಟೇ. ಸಿಕ್ಕಾಕೊಳ್ಳ ಮೋಸ ಮಾಡಬೇಡಿ, ಹಾಗೆ ಮಾಡಿ ಏನು ಯೋಚನೆ, ನಮಗೆ ಸ್ವಲ್ಪ ಶೇರ್ ಕೊಟ್ಬಿಡಿ ಮುಗಿದೋಯ್ತು ಅಷ್ಟೇ. ಇದು ನಮ್ಮ ಸಾತ್ವಿಕತೆ ಅಂದ್ರೆ ಇಷ್ಟ ಇವತ್ತು. ಇದು ಧರ್ಮನ, ಇದು ಕಬಂಧನ ನಾಶದ ಕಥೆಯ ಹಿನ್ನೆಲೆಯಲ್ಲಿ ತತ್ವವನ್ನೇ ವೇದವ್ಯಾಸದವರು ಹೇಳಿದ್ದಾರೆ. ಮುಂದೆ ಆಚಾರ್ಯ ಹೇಳ್ತಾ ಹೇಳಿದ್ರೆ ಶಬರಿ ಹತ್ರ ಹೋಗ್ತಾರೆ ರಾಮದೇವರು. ಆ ಶಬರಿ ನೋಡ್ತಾಳೆ ರಾಮದೇವರ ಬಗ್ಗೆ ಎಷ್ಟೆಷ್ಟು ತಪ್ಪು ಕಲ್ಪನೆ ಇರುತ್ತೆ ಜನಗಳಿಗೆ. ಇವತ್ತು ರಾಷ್ಟ್ರ ಪ್ರಶಸ್ತಿಯ ಪುಸ್ತಕ ಹೇಳಿದ್ರೆ ಜ್ಞಾನಪೀಠ ಪ್ರಶಸ್ತಿ, ಅದರಲ್ಲಿ ಬರೀತಾರೆ ಶಬರಿ ಹತ್ರ ರಾಮದೇವರು ಬಂದರು ಲಕ್ಷ್ಮಣ ಸಮೇತ. ಶಬರಿ ನೋಡಿದ್ಲು ರಾಮಲಕ್ಷ್ಮಣ ಭಾರಿ ಸುಸ್ತಾಗಿತ್ತೆ ಅಂತ, ರಾಮ ಲಕ್ಷ್ಮಣರಿಗೆ ಹೀಗಾಗಿಬಿಟ್ಟಿದ್ರಂತೆ ಪಾಪ ವನವಾಸ, ಸುಕ್ಕಾಬಿಟ್ಟು ಸುಸ್ತಾಗಿದ್ದರಂತೆ, ಬಿದ್ದುಬಿಟ್ರಂತೆ ಇಬ್ಬರು ಕೂಡ. ಆಗ ಶಬರಿ ಬಂದು ಆಲಿಂಗನ ಮಾಡಿಕೊಂಡು ರಾಮದೇವನ ತನ್ನ ಶಕ್ತಿ ಕೊಟ್ಲಂತೆ, ಆಗ ರಾಮ ಆಕ್ಟಿವ್ ಆಗಿಬಿಟ್ಟಂತೆ. ಇದು ಕಥೆನ ಇದು ಒಂದು, ಇದಕ್ಕೆ ಪ್ರಶಸ್ತಿ ಅಂದರೆ ರಾಮನಿಗೆ ಶಕ್ತಿ ಕೊಟ್ಟವಳು ಶಬರಿ ಅಂದಮೇಲೆ ರಾಮಾವತಾರ ಯಾಕೆ ಆಗಬೇಕಾಗಿತ್ತು, ಶಬರಿಯಿಂದನೇ ರಾವಣನ ಕೊಡಿಸ್ಬಿಟ್ರೆ ಮುಗಿದೋಗ್ತಿತ್ತು, ರಾಮದೇವರು ಬೇಡ ಯಾರು ಬೇಕಾಗ್ತಿದ್ದಿಲ್ಲ. ಇಂಥ ಕಥೆ ಜನ ಏನು ಮಾಡ್ತಾರೆ, ಏನು ಏನು ವೈಭವ ಅಂತ ಹೇಳ್ತಾನೆ ಇರ್ತಾರೆ, ಹುಚ್ಚುತನ ಇದೆ ಎಲ್ಲ ಕೂಡ. ನಿಜವಾಗಲೂ ರಾಮ ಎಲ್ಲಿ ಶಬರಿಯಲ್ಲಿ, ಅವಳು ಭಕ್ತಳು ವಾಲ್ಮೀಕಿಗಳು ಬರೆದು ಭಕ್ತಳು, ಮತಂಗ ಮುನಿಗಳ ಶಿಷ್ಯಳು ಅವಳು, ಬ್ರಾಹ್ಮಣಲ್ಲ ಅವಳು, ಬೇಡತಿಯವಳು. ಒಬ್ಬಳು ಶಬರ ಅಂದರೆ ಬೇಡರು ಅಂತ ಅರ್ಥ, ಬೇಡತಿಯವಳು. ಆದರೆ ಮತಂಗ ಮುನಿಗಳು ಉಪದೇಶ ಮಾಡಿದ್ರು ರಾಮನನ್ನು ಕಾಂಡಕ್ಕೋಸ್ಕರ ಬಂದೆ, ಒಬ್ಬ ಅಪ್ಸರೆ ಶಾಪದಿಂದ ಹುಟ್ಟಿರ್ತಾಳು ಅವಳು. ಯಾವಾಗ ರಾಮದೇವರು ಬಂದ ತಕ್ಷಣ ಬಹಳ ಭಕ್ತಿಯಿಂದ ರಾಮದೇವರಿಗೆ ಕಾಣಿಕೆಯನ್ನು ಅರ್ಪಣೆ ಮಾಡ್ತಾಳೆ, ಹಣ್ಣು ಹಂಪಲು ಕೊಟ್ಲಂತ ಅಷ್ಟೇ, ರಾಮದೇವರು ಸ್ವೀಕಾರ ಮಾಡ್ತಾರೆ, ಸದ್ಗತಿ ಕೊಟ್ಟು ಬಿಡ್ತಾರೆ. ಇಲ್ಲಿ ಒಂದು ಕಥೆ ನಮಗೆ ಮತ್ತೆ ಶಬರಿ ಎಂಜಲನ್ನು ಉಂಡ ಶುರುವಾಗುತ್ತೆ. ರಾಮದೇವರು ಎಂಜಲು ತಿಂದರು, ನಮಗೆ ಎಷ್ಟು ಖುಷಿ ಗೊತ್ತಾ, ಇನ್ಮೇಲೆ ದೇವ್ರ ನೈವೇದ್ಯ ನಮ್ಮ ಊಟ ಆದಮೇಲೆ ಮಾಡೋದು ಅಷ್ಟೇ. ಯಾಕೆ ಎಂಜಲು ತಿಂತಾರಲ್ಲ ರಾಮದೇವರು, ಪಾಪ ಗುಡಿ ಊಟ ಚೆನ್ನಾಗಿದೆಯೋ ಇದು ದೇವರಿಗೆ ಎತ್ತಿ ಬಿಡೋದು ಅಷ್ಟೇ, ಚೆನ್ನಾಗಿರೋ ಊಟ ದೇವರಿಗೆ. ಕೆಲವೊಂದು ಅಡುಗೆ ಮಾಡಬೇಕಾದ್ರೆ ರುಚಿ ಹೋಗ್ಬಿಟ್ಟಿರ್ತಾರೆ ಮಹಾನುಭಾವರು, ಅಡುಗೆ ಮಾಡ್ತಾ ಮಾಡ್ತಾ ತಿಂದು ಹಾಕಿಬಿಟ್ಟಿರ್ತಾರೆ. ಇದು ಒಂದೇನು ಅಡ್ವಾನ್ಸ್ ಆಗುತ್ತೆ ಅಷ್ಟೇ. ಅದಕ್ಕೆ ಹೇಳ್ತಾರೆ ಉಚ್ಚಿಷ್ಟ ಅಂದ್ರೆ ಹಾಗಲ್ಲ, ಆಕೆ ಒಂದು ರಾಮದೇವರು ಎಂದು ಬರ್ತಾರೆ ಅಂತ ಗೊತ್ತಿಲ್ಲ ಆಕೆಗೆ. ರಾಮದೇವರು ಒಳ್ಳೆ ರುಚಿಯಾದ ಹಣ್ಣು ಕೊಡಬೇಕು ಅಂತ ಅಪೇಕ್ಷೆ, ಒಂದು ಮರದ ಹಣ್ಣನ್ನು ನೋಡ್ತಿದ್ಲು, ತಿಂತಿದ್ಲು, ರುಚಿ ಇರ್ತಿತ್ತಲ್ಲ ಆ ಹಣ್ಣಿನಿಂದ ಕಲೆಕ್ಟ್ ಮಾಡ್ತಾ, ಮರದಿಂದ ಕಲೆಕ್ಟ್ ಮಾಡ್ತಾ ಇದ್ದು. ಗೊತ್ತು ಹಳ್ಳಿಗಡೆ ನೋಡಬೇಕು ನಿಮಗೆ, ಒಳ್ಳೆ ಮಾವಿನ ಮರ ಇದೆ, ಇದ್ರಲ್ಲಿ ಬಿಡ ಹಣ್ಣು ಸಿಹಿಯಾಗಿರುತ್ತೆ ಅಂತ ಹೇಳ್ತಾರೆ. ಪ್ರತಿಯೊಂದು ಹಣ್ಣು ತಿಂದು ನೋಡೋದಿಲ್ಲ, ಈ ಶಾಂಪಲ್ ನೋಡೋರು ಕೂಡ ಎಲ್ಲ ಹಣ್ಣು ತಿಂದುಬಿಟ್ರೆ ಮರ ಜೀವನಗಳನ್ನು ಮಾಡಬೇಕು, ಅವನು ಒಂದು ಹಣ್ಣು ತಿಂತಾನೆ ಎಲ್ಲ ಚೆನ್ನಾಗಿದೆ ಅಂತ ಅರ್ಥ ಮಾಡ್ಕೋತಾರೆ. ಅದು ಸ್ಥಾಲಿ ಪುಲಾಕ ನ್ಯಾಯ ಅಂತ ಹೆಸರು ಅದಕ್ಕೆ. ಶಬರಿ ಆ ರೀತಿ ತಿಂದಿದ್ರೆ ಇವತ್ತು ತಿಂದಿಟ್ಟಿದ್ದು ಅರ್ಧ ತಿಂದಿಟ್ಟು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಇವತ್ತು ನಮ್ಮ ಕಾಲೇಜ್ ಮೀಟಿಂಗ್ಗಳಂದ್ರೆ ಹೇಗಿರುತ್ತೆ ಗೊತ್ತಾ, ಎಷ್ಟು ಹೊಲಸು ಅಂದ್ರೆ ಹೇಳೋದಕ್ಕೆ ಬರೋದಿಲ್ಲ. ಅಕಸ್ಮಾತ್ ಲಾಡು ತಂದ್ರೆ ಒಬ್ರು ತಿಂತಾನೆ ಇಡ್ತಾರೆ, ಇನ್ನೊಂದು ಅರ್ಧ ತಿಂತಾನೆ ಮತ್ತೆ ಇಡ್ತಾರೆ. ಪೋಷಕರು ಕೂಡ ಹಾಗೆ ತಿನ್ನೋದಿಲ್ಲ, ಬಹುಶಃ ಅರ್ಧ ತಿನ್ನೋದು ಅರ್ಧ ತಿನ್ನೋದು ಇಡೋದು, ಉಳಿದವರೆಲ್ಲ ತಿಂದು ಮುಗಿಸ್ಬಿಡ್ತಾರೆ. ಇದು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಮನುಷ್ಯ ಆರೋಗ್ಯ ದೃಷ್ಟಿಯಲ್ಲಿ ಯೋಚನೆ ಮಾಡಬಾರ್ದು, ಕೊನೆ ಪಕ್ಷ ಆರೋಗ್ಯ ಬೇಡವ ಜನಗಳಿಗೆ, ಸಂಸ್ಕೃತಿ ಬೇಡವ, ದನ ತಿಂದ ತಿಂತಾರೆ. ಈ ರೀತಿ ಶಬರಿ ಕೇಂದ್ರದ ಕಥೆ ಕೇಳಿದ್ರೆ ಗತಿ ಏನಾಗಬೇಕು, ಎಲ್ಲರೂ ಎಂದು ತಿನ್ಬೇಕು ಅಂತ ಆಗಿಬಿಡೋದು. ಹಾಗಲ್ಲ, ಅದಕ್ಕೆ ಇವ್ರ ಪುರಾಣದಲ್ಲೇ ಒಂದು ಕಡೆ ಬರುತ್ತೆ ಉಚ್ಛಿಷ್ಟ ಅಂತ ಬರುತ್ತೆ. ಉಚ್ಛಿಷ್ಟ ಅಂದರೆ ಎಂಜಲು ಅಲ್ಲ, ಅಲ್ಲಿ ಉತ್ಕೃಷ್ಟತೆಯ ಸಿಸ್ಟಮ್ ಉತ್ಕೃಷ್ಟಂ, ಅದು ಉತ್ಕೃಷ್ಟ ಅಂತ ತಿಳ್ಕೊಂಡು ಇಡ್ತಿದ್ಲೇ ಹೊರತು ಎಂಜಲು ಮಾಡಿ ಇಡ್ತಿದ್ಲು ಅಂತ ಅರ್ಥ ಅಲ್ಲ. ಇವತ್ತಿಂಥ ಕಥೆಗಳಿಂದ ಜನ ಒಳ್ಳೆ ಕಥೆಗಳನ್ನು ಕೇಳೋದು ಬಿಟ್ಟುಬಿಟ್ರು, ಒಳ್ಳೆ ಕಥೆ ಕೆಟ್ಟದಾಗಿ ಕೇಳೋ ಅಭ್ಯಾಸ ಮಾಡಿದ್ದಕ್ಕೆ ಎಂಜಲು ಅಂತ ಪದ ಬಂತು. ಎಂಜಲ್ ಅಲ್ಲ, ದಾಸ ಹೇಳ್ತಾರಲ್ಲ ಅಂತ ಕೇಳಿದರೆ ಎಂಜಲು ಒಂದು ಆ ರೀತಿ ಎಂಜಲ್ ಅಲ್ಲ, ಅದು ರುಚಿ ನೋಡಿದ ಹಣ್ಣು, ಒಂದು ಮರದ ಹಣ್ಣು ಇರುತ್ತಲ್ಲ ಆ ರೀತಿ ಎಂಜಲೇ ಹೊರತು ಈ ರೀತಿ ಎಂಜಲ್ ಅಲ್ಲ. ದಾಸರ ಪದಗಳೆಲ್ಲ ವ್ಯಾಸ ಸಾಹಿತ್ಯ ಇದ್ದಾಗ ಲೆಕ್ಕ, ಅದು ಅದಕ್ಕೆ ಹೇಳ್ತು ಸುಧಾ ಓದಿ ಪದ ಓದು ಅಂತ ಹೇಳ್ತಾರಲ್ಲ ಅದಕ್ಕೇನೆ. ಅದು ಅರ್ಥ ಮಾಡ್ಕೊಳ್ಬೇಕಾದ್ರೆ ಬರೀ ಲ್ಯಾಂಗ್ವೇಜ್ ಬಂದರೆ ಸಾರದು, ಶಾಸ್ತ್ರ ಗೊತ್ತಿರಬೇಕು. ಅದನ್ನೆಲ್ಲ ಹೇಳೋದಕ್ಕೆ ತಿಳಿಸಿತ್ತು. ಮುಂದೆ ರಾಮದೇವರು ಕೃಷ್ಣಮುಖಕ್ಕೆ ಬರ್ತಾರೆ, ಶಬರಿಗೆ ಮೋಕ್ಷ ಕೊಡ್ತಾರೆ, ಋಷ್ಯಮುಖಕ್ಕೆ ಬರ್ತಾರೆ, ಅಲ್ಲಿ ಹನುಮಂತ ದೇವರನ್ನು ನೋಡ್ತಾರೆ. ಮುಂದೆ ರಾಮಾಯಣದ ಹೊಸ ಟರ್ನ್ ತೋರ್ತದೆ. ಅಲ್ಲಿ ಇಷ್ಟೊತ್ತು ಹರಿ ಈಗ ಹರಿವಾಯಿ ಇಬ್ಬರು ಸೇರ್ತಾರೆ, ಮುಂದೆ ರಾಮಾಯಣ ಆಗಿರುತ್ತೆ. ಅಲ್ಲಿ ಒಂದು ಕೆಲವು ಪ್ರಶ್ನೆಗಳು ಪ್ರಾರಂಭ ಆಗುತ್ತೆ. ನೀವು ಏನೇ ಹೇಳಿ, ರಾಮದೇವರು ಕಪಿಗಳ ಸಹಾಯ ತಗೊಂಡು ಯುದ್ಧ ಮಾಡಿದರು, ಇದು ಭಾರಿ ಅನ್ಯಾಯ. ಅಥವಾ ರಾಮದೇವರು ಪೂರ್ಣ ಶಕ್ತರಲ್ಲ, ಮನುಷ್ಯರು ಯಾರು ಸಹಾಯ ಸಿಗಲಿಲ್ಲ ರಾಮದೇವರಿಗೆ, ಕಪಿಗಳನ್ನೇ ತಗೋಬೇಕಾ, ಅದು ಕಪಿಗಳಿಂದ ಸಹಾಯ ತಗೋಬೇಕಾ, ಏನು ಅನ್ಯಾಯ ಇದು ಒಂದು ಅಂತ ದೇವನ ಆಕ್ಷೇಪ ಮಾಡ್ತಾರೆ. ಈ ಆಕ್ಷೇಪಕ್ಕೆ ಉತ್ತರ ಕೊಡಬೇಕಲ್ಲ. ದೇವರು ಕಪಿಗಳಿಂದ ಸಹಾಯ ತಗೊಂಡು ತನ್ನ ಕೆಲಸ ಸಾಧಿಸಿಕೊಳ್ಳೋ ರಾಮದೇವರು ನಮಗೇನು ಅನುಗ್ರಹ ಮಾಡ್ತಾರೆ ಈ ಮಧ್ಯೆ? ನಮ್ಮ ದೇವರನ್ನ ಆರಾಧನೆ ಮಾಡೋ ಉದ್ದೇಶ ಏನು? ಅನುಗ್ರಹ ಮಾಡಲಿ ಅಂತೇಳಿ. ಸ್ವತಃ ಅಶಕ್ತನಾದ ಪರಮಾತ್ಮ ನಮಗೇನು ಶಕ್ತಿ ಕೊಡ್ತಾರೆ? ಈ ಪ್ರಶ್ನೆ ಯಾವಾಗ ನಮ್ಮನ್ನು ಕಾಡ್ತಾ ಇರುತ್ತೆ. ಈ ಪ್ರಶ್ನೆ ಉತ್ತರ ಸಿಗದೆ ಹೋದರೆ ರಾಮದೇವರ ಕಥೆಯನ್ನು ಭಕ್ತಿಯಿಂದ ಕೇಳೋದು ಸಾಧ್ಯ ಇಲ್ಲ. ನಾವು ಅದಕ್ಕೆ ಆಚಾರ್ಯ ಉತ್ತರ ಕೊಡ್ತಾರೆ. ಮೇಲ್ನೋಟಕ್ಕೆ ಏನಿಸುತ್ತೆ ಗೊತ್ತಾ? ವಾಲಿ ಹೆಂಡತಿನ ಕಳ್ಕೊಂಡಿದ್ದ ಸುಗ್ರೀವ, ರಾಮನ ಹೆಂಡತಿನ ಕಳ್ಕೊಂಡ, ಒಂದು ಕಾಮನ್ ಫ್ಯಾಕ್ಟರ್. ರಾಮ ರಾಜ್ಯಭ್ರಷ್ಟನಾಗಿದ್ದ, ಸುಗ್ರೀವ ರಾಜ್ಯಭ್ರಷ್ಟನಾಗಿದ್ದ, ಎರಡಾಯ್ತು ಅವರಿಗೆ. ಆಮೇಲೆ ಇಬ್ಬರಿಗೂ ಕೂಡ ಏನಾಗಿದೆ ಈಗ? ಇಬ್ಬರು ವನವಾಸ, ಇಬ್ಬರು ವನವಾಸ. ಅಲ್ಲಿ ವಾಲಿಯ ಭಯದಿಂದ ತತ್ತರಿಸಿ ಸುಗ್ರೀವ, ಇಲ್ಲಿ ಭರತರಿಂದ ಓಡಿಸಲ್ಪಟ್ಟ ರಾಮ. ಎಲ್ಲ ಸರಿ ಹೋಗಿಬಿಟ್ಟಿದೆ. ಅದು ಮ್ಯೂಚುವಲ್ ಹೆಲ್ಪ್ ತಗೊಂಡಾಗಾಯ್ತು. ಇದರಲ್ಲಿ ರಾಮನ ವೈಶಿಷ್ಟ್ಯ ಏನಿದೆ? ಲಾಸ್ಟ್ ಬಸ್ ಮಿಸ್ ಆದವರು 1/2 ರಿಕ್ಷಾ ಮಾಡಿದಾಗಾಯ್ತಷ್ಟೇ, ಇಬ್ಬರಿಗೂ ಗೊತ್ತಿ ಇಲ್ಲ. ನೀನು ಇಬ್ಬರಿಗೂ ದುಡ್ಡು ಇಲ್ಲ ಪೂರ್ತಿ, ಇಬ್ಬರು 50-50 ಹಾಕೊಂಡು ಹೋದಾಗಾಯ್ತಷ್ಟೇ. ಇದ್ಯಾವ ರಾಮಾಯಣ ಅಂತ ಅನಿಸುತ್ತೋ ಇಲ್ವೋ? ಯಾರು ಯೋಚನೆ ಮಾಡಲಿಲ್ಲ ಇದ್ರ ಬಗ್ಗೆ ಎಲ್ಲ ಕೂಡ. ಆಚಾರ್ಯ ಬರೀತಾರೆ, ಅವರು ಒಂದು ರೀತಿ ಏನಾದರೂ ದೇವರ ಅಪಚಾರ ಆಯಿತು ಅಂದರೆ ಅದು ಆಚಾರ ರೀತಿ ಅಲ್ಲ. ಶುದ್ಧೇ ಭಾಗವತೇ ಧರ್ಮೇ ನಿರತೋ ಎದುರ್ಕೋ ತರಹ. ಹಾಗಿದ್ರೆ ಏನು ನಡೀತಲ್ಲಿ? ರಾಮದೇವರು ಮಾಡಿದ್ದು ಏನು? ವಾಲಿಯನ್ನು ಯಾತಕ್ಕೊಂದರು, ದೊಡ್ಡ ಸಮಸ್ಯೆ ಅದು. ವಾಲಿಯವತೆ ಜನಗಳನ್ನು ಕಾಡತಕ್ಕಂಥ ಸಮಸ್ಯೆ. ಒಬ್ಬ ಭಕ್ತರನ್ನು ಕೊಂದಾಕಿದರು ರಾಮದೇವರು, ನಮ್ಮನ್ನೇನು ಉದ್ಧಾರ ಮಾಡ್ತಾರೆ? ಈ ಸಮಸ್ಯೆ ಬರುತ್ತೆ. ಇನ್ನು ಉದಾಹರಣೆ, ಆಮೇಲೆ ಕಿಷ್ಕಿಂಧಾಕಾಂಡದ ಮುಂದಿನ ಭಾಗ, ಸುಂದರಕಾಂಡ. ಇಷ್ಟು ನಾಳೆ ಆಗಬೇಕು. ನಾಳೆ ಕಿಷ್ಕಿಂಧಾಕಾಂಡ, ಸುಂದರಕಾಂಡ ಎರಡು ಮುಗಿಸಿ ನಾಡಿದ್ದು ರಾವಣ ವಧೆಯಾಗಿ ಬಿಟ್ಟರೆ ಬುಧವಾರದಿಂದ ಮಹಾಭಾರತ ಶುರುವಾಗಬೇಕು. ಅದಕ್ಕೆ ನಾಳೆ ಎಲ್ಲ ಸರಿಯಾಗಿ ಬೇಗ ಶುರುವಾಗ್ತಾ ಇದೆ. ಇವತ್ತು 6:37 ಆಗ್ತಾ ಇಲ್ಲ, ಆದಷ್ಟು ಬೇಗ ಶುರುವಾಗ್ತಾ ಇದೆ. 6:00 ಶುರು ಮಾಡಿ ಮುಂದಿನ ಅಧ್ಯಾಯ, ದೊಡ್ಡ ದೊಡ್ಡ ಅಧ್ಯಾಯಗಳು ಬರುತ್ತೆ, ದೊಡ್ಡ ದೊಡ್ಡ ಕಥೆಗಳು ಬರುತ್ತೆ, ತುಂಬ ನಿರ್ಣಯಗಳು ಬರುತ್ತೆ. ಅದು ನೋಡೋಣ ಅಂತ ಹೇಳ್ತಾ, ನಾಳೆ ಬೆಳಗ್ಗೆ ಉಷ್ಣತ್ವ ನಿರ್ಣಯದ ಮುಂದಿನ ಭಾಗ, ಇವತ್ತು 6:45, ನಾಳೆ ಮುಂದಿನ ಭಾಗ. ಬೆಳಗ್ಗೆ 7:00 ಸರಿಯಾಗಿ 8:00 ಪ್ರವಚನ ಇರುತ್ತೆ, ಸಾಯಂಕಾಲ ಪ್ರವಚನ ಮುಂದುವರಿಯುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿರೇರಿತಃ ಯದ ವೋಚ ಮಹಂ ತೇನ ದೀಯತಾಂ ಕಮ